योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान्नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितवचम् विभुमद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारतदल्लि द्रोणपर्व मुक्तायवागिते अनन्तर कर्णपर्व प्रारम्भ ಆ ಸಮಯದಲ್ಲಿ ಕರ್ಣನಿಗೆ ಸೇನಾಧಿಪತ್ಯ ಬಂದ ದುರ್ಯೋಧನ ಭಾರಿ ಆಸೆಯಿಂದ ಕೊಡ್ತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯ ಅಪ್ಪಣೆ ಪಡ್ಕೊಂಡಿದ್ದಾನೆ. ಅಥಾನುಜ್ಞಾಮುಪಾದಾಯ ದ್ರೋಣೇಹೇ ದುರ್ಯೋಧನೋ ನೃಪ ಕರ್ಣಂ ಸೇನಾಪತಿಂ ಕೃತ್ವ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ನುಗ್ಗಿದಾಗ ಆ 16 ದಿವಸದ ಯುದ್ಧದಲ್ಲಿ ಕರ್ಣನ ಸೇನಾಧಿಪತ್ಯದ ಮೊದಲ ದಿವಸದ ಯುದ್ಧದೊಳಗೆ ಕ್ಷೇಮಧೂರ್ತಿ ಅಂತಕ್ಕಂಥವನನ್ನು ಭೀಮಸೇನ ಸಂಹಾರ ಮಾಡಿದ್ದಾರೆ. ಅನಂತರ ಅಶ್ವತ್ಥಾಮ ಬಹಳ ವಿಶೇಷವಾದಂಥ ಸಾಮರ್ಥ್ಯವನ್ನು ತೋರಿಸ್ತಾ ಪಾಂಡವರ ಸೈನ್ಯದ ಮೇಲೆ ನುಗ್ಗಿದಾಗ ಅಶ್ವತ್ಥಾಮರ ಆ ಒಂದು ಅಸಾಧ್ಯವಾದ ಪರಾಕ್ರಮ ಎದುರಿಸಲಿಕ್ಕೆ ಸ್ವತಃ ಭೀಮಸೇನ ದೇವರು ಮುಂದೆ ಬಂದಿದ್ದಾರೆ. ಇಬ್ಬರಿಗೂ ಅಪೂರ್ವವಾದ ಯುದ್ಧ ನಡೆದಿದೆ. ನಿನ್ನೆ ಅದನ್ನು ನೋಡಿದ್ದೇವೆ. ವಿಶ್ವ ದಾಖಲೆಯ ಮಹಾಯುದ್ಧ ಅಂದರೆ ಭೀಮ ಅಶ್ವತ್ಥಾಮರ ಮಹಾಯುದ್ಧ ಆಗಬಹುದು. ರಾಮರಾವಣರ ಯುದ್ಧ ಮೊದಲಾದ ಎಲ್ಲ ಯುದ್ಧಗಳನ್ನು ಮೀರಿಸಿದಂತಹ ಯುದ್ಧ ಅಂದರೆ ಭೀಮ ಅಶ್ವತ್ಥಾಮರ ಯುದ್ಧ. ರಾಮರಾವಣರ ಯುದ್ಧದಲ್ಲಿ ರಾಮ ಸರ್ವೋತ್ತಮ, ಆದರೆ ರಾವಣ ಒಬ್ಬ ಶುದ್ರ ಪಶು ಇದ್ದಾಗೆ ರಾಮದೇವರ ಮುಂದೆ. ಆದ್ದರಿಂದ ಸಾಮ್ಯ ಏನೂ ಇಲ್ಲ. ಆದ್ದರಿಂದ ಆ ಯುದ್ಧಕ್ಕೆ ಯಾವುದೇ ರೀತಿಯಾದಂಥ ಮಹತ್ವ ಬರೋ ಸಂಭವನೇ ಇಲ್ಲ. ಇನ್ನು ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ ಎಲ್ಲ ಕಲ್ಪನೆಗಳು, ಸುಳ್ಳು ಕಥೆಗಳೇ ಹೊರತು, ಆ ಸಿನಿಮಾ ನಾಟಕದ ಕಥೆಗಳೇ ಹೊರತು ವಸ್ತುಸ್ಥಿತಿಗಳೇ ಅಲ್ಲವು. ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ, ನಮ್ಮ ಜನ ಯಾವ್ದಾದ್ರು ಭಾರಿ ಹೇಳ್ತಾರೆ ಅಂದ್ರೆ ಸುಳ್ಳು ಹೇಳ್ತಾರೆ ಅಂತಾನೆ ಸಾಮಾನ್ಯವಾಗಿ ಅರ್ಥ. ಅದು ಇರೋದನ್ನು ಹೇಳದೇ ಇರೋದು, ಇಲ್ಲದೆ ಇರೋದನ್ನು ಹೇಳೋದು ಪದ್ಧತಿ, ಅದು ಸರಿಯಲ್ಲ. ಇನ್ನ ಭೀಮ ದುರ್ಯೋಧನರ ಯುದ್ಧ ಭಾರಿ ದೊಡ್ಡ ಯುದ್ಧ ಆಗೋದಿಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ಇದರಂತ ದೊಡ್ಡ ಯುದ್ಧ ಆಗೋದಿಲ್ಲ. ಭೀಮ ಸರ್ವೋತ್ತಮನಾದ ವಿಷ್ಣುವಿನ ಮಹಾಪ್ರಧಾನ ಭಕ್ತ, ಜೀವೋತ್ತಮ, ಅವರು ಜೀವಾಧವ, ಆದ್ದರಿಂದ ಅಂಥ ಮ್ಯಾಚಿಂಗ್ ಏನ ಅಲ್ಲ. ಆದರೆ ದೇವದೈತ್ಯರ ಯುದ್ಧದಲ್ಲಿ ಅವರಿಬ್ಬರ ಯುದ್ಧ ಭಾರಿ ದೊಡ್ಡದು. ಆದರೆ ಒಳ್ಳೆಯವರ ಮಧ್ಯೆ ನಡೆದ ಯುದ್ಧದೊಳಗೆ ಭೀಮಾಶ್ವತ್ಥಾಮರ ಯುದ್ಧದಂತ ಯುದ್ಧ ಮತ್ತೊಂದು ನಡೀಲಿಲ್ಲ. ಇನ್ನು ನೋಡಿ, ನಿನ್ನೆ ಹೇಳಿದೆ, ಒಂದು ಯುದ್ಧ ಅತ್ಯಂತ ರಮ್ಯವಾಗಬೇಕಾದ್ರೆ, ರೋಚಕವಾಗಬೇಕಾದ್ರೆ ಸಮಾನ ಸ್ಕಂದರಲ್ಲಿ ಆಗಬೇಕು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ಸಮಾನರಲ್ಲಿ ಆಗಬೇಕು. ಅಂತ ಸಮಾನರಲ್ಲಿ ಯುದ್ಧ ಆಗಬೇಕು ಅಂದ್ರೆ ದೇವರ ಜೊತೆ ಯಾರು ಯುದ್ಧ ಮಾಡಿದ್ರು ಸಮಾನ ಆಗೋದೇ ಇಲ್ಲ. ದೇವರು ಸರ್ವೋತ್ತಮನಾದ್ದರಿಂದ ಅವನ ಜೊತೆ ಯಾರು ಯುದ್ಧವೂ ಸಮಾನ ಆಗೋದೇ ಇಲ್ಲ. ಅದರಿಂದ ಮೂದೋಯ್ತು. ಇನ್ನು ಮುಂದೆ ಬ್ರಹ್ಮವಾಯುಗಳ ಯುದ್ಧ ಆಗಬೇಕಷ್ಟೆ. ಅವರ ಸಮ ಎಲ್ಲ ರೀತಿಯಿಂದ ಸಮಾನರೇ, ಆದ್ರೆ ಯುದ್ಧ ಆಗೋದೇ ಇಲ್ಲ. ಗಲಾಟೆ ಎದುರುತ್ತಾರೆ ಯುದ್ಧ ಆಗಬೇಕಾದ್ರೆ ಈ ಮಧ್ಯೆ ಅವರುಗಳು ಜಗಳನೇ ಇಲ್ಲ. ಆದ್ರಿಂದ ಯುದ್ಧದ ಕನಸು ಕಾಣಾಗಿಲ್ಲ, ಅವರು ಯುದ್ಧ ಆಗೋದಿಲ್ಲ. ಇನ್ನು ಎಲ್ಲಿ ಯುದ್ಧ ಆಗಬೇಕು ಆಮೇಲೆ? ಇನ್ನು ಭೀಮನ್ ವಾಯುದ ಬ್ರಹ್ಮವಾಯುಗಳು ಸಮ, ಅವರಂತ ದರ ಯಾರಿಗೂ ಇಲ್ಲ. ಅವ್ರ ಯುದ್ಧಕ್ಕೆ ನಿಂತರೆ ಎದುರಿ ವಾಯು ಇನ್ಯಾರು ಬರಾಗಿಲ್ಲ. ರುಜುಗಳು ಯಾರು ಬಂದಾಗ ನೆಕ್ಸ್ಟ್ ಗರುಡ ಶೇಷ ರುದ್ರರು ಬರಬೇಕು, ಇನ್ಯಾರು ಬರಾಗಿಲ್ಲ. ಇಮ್ಮಿಡಿಯೇಟ್ಲಿ ತಾರತಮ್ಯದಲ್ಲಿ ಪುರುಷರಲ್ಲಿ ಬರೋದು ಯಾರು ಅಂದ್ರೆ ಬ್ರಹ್ಮವಾಯುಗಳಾದ ಮೇಲೆ ಸ್ತ್ರೀಯರಲ್ಲಿ ಸರಸ್ವತಿ ಭಾರತೀಯರು ಬಂದ್ರೆ ಪುರುಷರಲ್ಲಿ ಬರತಕ್ಕಂಥದ್ದು ಗರುಡ ಶ್ರೇಷ್ಠ ರುದ್ರದೇವರು. ಅವರು ಯುದ್ಧಕ್ಕೆ ಬರಬೇಕು. ಅಲ್ಲಿ ಈಗ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರು, ಆದ್ದರಿಂದ ಅವರು ಯುದ್ಧಕ್ಕೆ ಬಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಆದಾಗಾಯ್ತು ಅಂತ ಅದನ್ನೆಲ್ಲ ವರ್ಣನೆ ಅಲ್ಲೇ ಹೇಳ್ತಾರೆ ಆಚಾರ್ಯರು. ಅವರಿಬ್ಬರ ಜ್ಞಾನಬಲ, ವಿಶ್ವ ದಾಖಲೆಯ ಜ್ಞಾನಬಲ, ಅವರಿಬ್ಬರ ಬಾಹುಬಲ, ಅತ್ಯಪೂರ್ವವಾದ ಬಾಹುಬಲ. ಅಸ್ತ್ರ ಯುದ್ಧದಲ್ಲಿ ಬ್ರಹ್ಮಾಸ್ತ್ರ ಅಂತ ನಾವು ಕೇಳಿರ್ತೇವೆ, ಬ್ರಹ್ಮಾಸ್ತ್ರದಂತ ಅಸ್ತ್ರ ಇಲ್ಲ. ಇವತ್ತು ಕೂಡ ಬಹಳ ದೊಡ್ಡ ಅತಿಶ್ರೇಷ್ಠವಾದಂತಹ ಅಸ್ತ್ರವನ್ನು ಉಪಯೋಗ ಮಾಡಿದರೆ ಬ್ರಹ್ಮಾಸ್ತ್ರ ಅಂತ ಕರೆದು ಬಿಡ್ತಾರೆ. ಅದೊಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ನಾರಾಯಣಾಸ್ತ್ರವೆಲ್ಲ ಇನ್ನೂ ಭಾರಿ ದೊಡ್ಡದು, ಅನಂತರದ ಅಸ್ತ್ರಗಳಲ್ಲಿ ಬ್ರಹ್ಮಾಸ್ತ್ರ ಭಾರಿ ಶ್ರೇಷ್ಠ. ಅಂತ ಬ್ರಹ್ಮಾಸ್ತ್ರದ ಸಾಕ್ಷಾತ್ ದೇವತೆ ಅಂದ್ರೆ ಬ್ರಹ್ಮದೇವರು, ವಾಯುದೇವರು. ಅಂತ ವಾಯುದೇವರೇ ಭೀಮಸೇನ. ಸೊ ಹೈಯೆಸ್ಟ್ ಅಸ್ತ್ರವನ್ನು ನಿಂತಾಗಾಯ್ತು. ಅನಂತರ ಅಶ್ವತ್ಥಾಮರು, ಅವರು ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನನಿಗೆ ಅಂದ್ಮೇಲೆ ಅವರ ಅಸ್ತ್ರವು ಭಾರಿ ದೊಡ್ಡ ಅಸ್ತ್ರ. ಆದ್ರೆ ಸಮ ಅಲ್ಲ, ಆದರೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಅವರೇ ರುಜುಗಳಾದ್ಮೇಲೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಅವರೇ. ಆದ್ದರಿಂದ ಅವರಿಬ್ಬರ ಮಧ್ಯೆ ಯುದ್ಧದೊಳಗೆ ಒಂದು ರೀತಿಯಾದಂತಹ ಅತ್ಯಂತ ರೋಚಕತೆ ಇತ್ತು. ಇನ್ನು ಯಾರು ಯುದ್ಧ ಮಾಡಿದ್ರು ಕೂಡ ಅಂತ ರೋಚಕತೆ ಬರೋದಿಲ್ಲ. ಆದ್ರಿಂದಾಗಿನೇ ಭೀಮಾಶ್ವತ್ಥಾಮರ ಯುದ್ಧ ವಿಶ್ವ ದಾಖಲೆಯ ಮಹಾಯುದ್ಧವಾಯಿತು. ಅದನ್ನು ಸ್ವತಃ ದೇವತೆಗಳು ನೋಡ್ತಿದ್ದಾರೆ, ಒಂದು ಕಡೆಗೆ ದೈತ್ಯರು ನೋಡ್ತಾ ಇದ್ದಾರೆ. ದೇವತೆಗಳು ಅತ್ಯುಪೂರ್ವವಾದ ಪ್ರಶಂಸೆ ಮಾಡ್ತಾ ಇದ್ದಾರೆ. ಇಂಥ ಯುದ್ಧ ನಭೂತೋ ನ ಭವಿಷ್ಯತಿ. ನಮ್ಮಲ್ಲೊಂದು ಪದ್ಧತಿ, ಸಾಮಾನ್ಯವಾಗಿ ಯಾವುದೋ ಸಮಾರಂಭಕ್ಕೆ ಹೋಗ್ತಾರೆ, ನಭೂತೋ ನ ಭವಿಷ್ಯತಿ ಅಂತ ಹೇಳಿಬಿಡ್ತಾರೆ. ಎಷ್ಟು ಭೂತ ಕಂಡಿದ್ದ, ಇವನೇ ಭೂತ ಇದ್ದಾಗಿರ್ತಾನೆ, ಯಾವ ಭೂತ ಕಂಡಿರ್ತಾನೆ ಈ ಮಧ್ಯೆ, ಏನು ಕಂಡಿರೋದೆ, ನಭೂತೋ ನ ಭವಿಷ್ಯತಿ ತಪ್ಪದು. ದೇವತೆಗಳು ಹೇಳ್ತಾರೆ, ಅದು ಭಾರಿ ಅರ್ಥವತ್ತಾದ ಮಾತು. ಜಗತ್ತನ್ನು ಎಷ್ಟು ಕಂಡವರು ಅವರು. ಒಬ್ಬ ಮನೆಯ ಅತ್ಯಂತ ವೃದ್ಧರಾದ ವ್ಯಕ್ತಿ ಮಾತಾಡಿದ್ರೆ ಮಹತ್ವ ಇರುತ್ತೆ. ಯುದ್ಧದನ್ನು ನೋಡಿಲ್ಲ ಅಂದ್ರೆ ಅರ್ಥ ಇರುತ್ತೆ. 5 ವರ್ಷ ಕೂಸು ನೋಡಿಲ್ಲ, ಏನ್ ಮಾ ನೋಡಿದ್ದಾನೆ ಜಗತ್ತನ್ನೇ ಅವನು. ಜಗತ್ತಿನ ಪರಿಚಯ ಅವನಿಗಿಲ್ಲ, ಆದ್ರಿಂದ ಅವನ ಮಾತಿಗೆ ಅಷ್ಟು ಮಹತ್ವ ಇಲ್ಲ. ಇವತ್ತು ಜೀವನದಲ್ಲಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ, ಇಂಥ ಯುದ್ಧವನ್ನು ನೋಡಿಲ್ಲ. ಹಿಂದೆ ಯುದ್ಧವನ್ನು ಸಾಕಷ್ಟು, ರಾಮರಾವಣ ಯುದ್ಧವನ್ನು ಕಣ್ಣಾರೆ ಕಂಡವರು ಅವರೆಲ್ಲ ಕೂಡ. ಅನಂತರದ ದೊಡ್ಡ ದೊಡ್ಡ ಯುದ್ಧವನ್ನು ಕಣ್ಣಾರೆ, ಪರಶುರಾಮ ಭೀಷ್ಮರಾದ ಯುದ್ಧವನ್ನು ಕಂಡವರೇ ಅವರು. ಅಲ್ಲೂ ಕೂಡ ಅಷ್ಟೇ, ಪರಶುರಾಮ ನಾರಾಯಣ ಭೀಷ್ಮರ ಬೋಸು ಅಷ್ಟೇ. ಅದೇನು ನೋಡಲು ಚೆನ್ನಾಗಿರಬಹುದು, ಒಟ್ಟಾಗಿ ಅಂತ ಮಹತ್ವದ ಯುದ್ಧವಲ್ಲ. ಈಗಾಗಲೂ ಮಹತ್ವದ ಯುದ್ಧ ಅಂದ್ರೆ ಇದು ಒಂದೇನೆ, ಇನ್ನು ಮುಂದೆ ಇಂಥ ಯುದ್ಧ ನಡೆಯೋದಿಲ್ಲ. ಯಾತಕ್ಕೆ ಅಂದ್ರೆ ಇಂಥ ವಿರೋಧ ಯಾರು ಮಾಡಬೇಕು? ಆಮೇಲೆ ಭೀಮಸೇನನ ಮೇಲೆ ಯುದ್ಧ ಮಾಡಿ ವಿರೋಧ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ? ಇದನ್ನು ನೋಡಿದ ಮೇಲೆ ಪಾಠ ಕಲಿತ ಜನ ಮತ್ತೆ ಅತ್ತೆ ಯುದ್ಧ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ದೃಷ್ಟಿಯಿಂದ ಭೀಮಾಶ್ವತ್ಥಾಮರ ಯುದ್ಧ ಅತ್ಯಂತ ಅಪೂರ್ವವಾದ ದಾಖಲೆಯ ಯುದ್ಧವಾಯಿತು. ಆ ಯುದ್ಧದಲ್ಲಿ ಮೊದಲು ಶಸ್ತ್ರ ಯುದ್ಧ ನಡೆಯಿತು, ಅಶ್ವತ್ಥಾಮರು ಸೋತರು. ಅದೇ ಒಂದು ದಾಖಲೆಯಾಯಿತು. ಮೊದಲೇ ಹೇಳಿದ್ದೇನೆ, ಇದೇನಾದರೂ ಯುದ್ಧ ಒಂದು ದಿವಸ ಮುಂಚೆ ನಡೆದಿದ್ರೆ, ದ್ರೋಣರು ಬದುಕಿದ್ದ ನಡೆದಿದ್ರೆ ಅಷ್ಟು ಮಹತ್ವ ಇರ್ತಿದ್ದಿಲ್ಲ. ಮಾತು ಕೊಟ್ಟಿದ್ರು ಅವರಾಗಲೇ, ನಮ್ಮ ತಂದೆ ಬದುಕಿರೋವರೆಗೂ ದೊಡ್ಡ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ, ಆದ್ರಿಂದ ಅಷ್ಟು ಮಹತ್ವ ಬರ್ತಿದ್ದಿಲ್ಲ. ಈಗ ತಂದೆ ಸತ್ತಿದ್ದಾರೆ, ಆಮೇಲೆ ಫುಲ್ ಅಪೂರ್ವವಾದಂತ ಪೂರ್ಣ ಸಾಮರ್ಥ್ಯ ವಿನಿಯೋಗ ಮಾಡ್ತೇನೆ ಅಂತ ಹೇಳಿದ್ರು. ವಿನಿಯೋಗ ಮಾಡ್ತಾ ಇದ್ರು. ಅದು ಫಸ್ಟ್ ಡೇ ಪರಮಾವಧಿ ಸಿಟ್ಟಿದೆ ಅವರಿಗೆ. ಈಗ ಪಾಂಡವರ ಮೇಲೆ ನನ್ನ ತಂದೆನ ಕೊಲಿಸಿಬಿಟ್ರು ಅಂತಕ್ಕಂಥ ಸಿಟ್ಟಿದೆ. ಆ ಸಿಟ್ಟನ್ನೆಲ್ಲ ಉಪಯೋಗ ಮಾಡಿಕೊಂಡು ಯುದ್ಧ ಮಾಡ್ತಿದ್ದಾರಾದ್ದರಿಂದ ಅಶ್ವತ್ಥಾಮರ ಶಸ್ತ್ರ ಯುದ್ಧ ಭಾರಿ ಆಘಾತವಾಗಿತ್ತು. ಆದರೆ ಭೀಮಸೇನನ ಮುಂದೆ ಅವರ ಯುದ್ಧ ನಡೀಲಿಲ್ಲ, ಸೋತೋದ್ರು. ಬರೀ ಗದಾ ಒಂದೇ ಅಲ್ಲ, ಎಲ್ಲ ವಿಧವಾದ ಆಯುಧವನ್ನು ಕೂಡ ಅಶ್ವತ್ಥಾಮರು ಪ್ರಯೋಗ ಮಾಡ್ತಾರೆ. ಭೀಮಸೇನ ಎಲ್ಲ ಆಯುಧಗಳನ್ನು ನಾಶ ಮಾಡುತ್ತಾನೆ. ಅಶ್ವತ್ಥಾಮರಿಗೆ ಬೇರೆ ದಾರಿ ಕಾಣಲಿಲ್ಲ, ಅಸ್ತ್ರಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಅಸ್ತ್ರಯುದ್ಧ ಅಂದ್ರೆ ಮಂತ್ರಾಸ್ತ್ರ ಅದೆಲ್ಲ ಕೂಡ ಒಂದೇ ಸಿರಿಂಜಿನಲ್ಲಿ ಬೇರೆ ಬೇರೆ ಔಷಧಿ ಕೊಟ್ಟಾಗಲೇ ಔಷಧಿ ಚೇಂಜ್ ಆಗ್ತಾ ಹೋಗುತ್ತೆ. ಇಂಜೆಕ್ಷನ್ ಕೊಡ್ತಾನೆ, ಒಂದೇ ಇದರೊಳಗೇನೆ ಔಷಧಿ ಚೇಂಜ್ ಮಾಡ್ತಾ ಹೋದ್ರೆ ಸಿರಿಂಜ್ ಅದೇ ಇರಬಹುದು, ಆದರೆ ಔಷಧಿ ಮಾತ್ರ ಬೇರೆ ಆಗ್ತಾ ಹೋಗುತ್ತೆ. ಅದೇ ಸರಿ ಎರಡು ಉಳಿದರೂ ಕೊಟ್ಟರೆ ಪದೀತಿ ಆಗುತ್ತೆ. ಆ ವಿಚಾರ ಬೇರೆ, ಒಬ್ಬನಿಗೆ ಬೇರೆ ಬೇರೆ ಕೊಡ್ತಾ ಇರಬಹುದು ಔಷಧಿನ. ಇಂಜೆಕ್ಷನ್ ಟ್ಯೂಬ್ ಏನ್ ಡಾಕ್ಟರ್ ನಿನ್ ಕೊಟ್ಟಿದೆ ಕೊಟ್ಟರೆ ಯಾರು ಕೆಳಗಿಲ್ಲ, ಔಷಧಿ ಬೇರೆ ಆಗಿದೆ. ಚಿಕ್ಕವರಿರೋದ್ರೆ ಅದೇ ಇಂಜೆಕ್ಷನ್ ಕೊಟ್ಟು ತಿಳ್ಕೊಂಡ್ಬಿಡ್ತಾರೆ. ಕೆಲವು ಅದು ಕೆಲಸನೂ ಮಾಡ್ತಾರೆ. ಆ ವಿಚಾರ ಬೇರೆ, ಗೊತ್ತಿಲ್ಲ ರೋಗಿಗೆ ಅಂತ ಹೇಳಿ ಬೋಸನೂ ಮಾಡಬಹುದು. ಅದು ಎಲ್ಲರೂ ಹಾಗೆ ಮಾಡೋದಿಲ್ಲ. ಆದ್ರಿಂದ ನಿಜವಾದಂತಹ ವ್ಯತ್ಯಾಸ ಇರೋದಿಲ್ಲಿ, ಸಿರಿಂಜಿನ ಸೈಜಲ್ಲಲ್ಲ, ಅದರ ನೀಡಲಲ್ಲ, ಅದ್ರ ಹಾಕ್ತಕ್ಕಂಥ ಔಷಧದಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಅದಕ್ಕೆ ಅಸ್ತ್ರ ಯುದ್ಧ ಇಲ್ಲಿ ಹೇಗೆ ಔಷಧಿ ರೋಗ ಕೊಡತಕ್ಕಂಥ ಔಷಧಿಯಲ್ಲಿ ವ್ಯತ್ಯಾಸ ಕಾಣುತ್ತೋ, ಅಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳಲ್ಲಿ ವ್ಯತ್ಯಾಸ ಕಾಣುತ್ತೆ. ಅಶ್ವತ್ಥಾಮರು ಏನೇನು ಅಸ್ತ್ರವನ್ನು ಬಿಡ್ತಾರೆ ಅದನ್ನೆಲ್ಲ ಭೀಮಸೇನ ಪ್ರತ್ಯಸ್ತ್ರವನ್ನು ಬಿಟ್ಟು ನಾಶ ಮಾಡಿದಾಗ ಅಶ್ವತ್ಥಾಮರು ಅದರಲ್ಲೂ ಸೋತರದು. ಸ್ವತಃ ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನನಿಗೆ, ಅಂಥವ್ರು ಸೋಲ್ತಾರೆ ಅಂದಮೇಲೆ ಪಾಶುಪತಾಸ್ತ್ರವನ್ನು ಮೀರಿದ್ದು ಭೀಮಸೇನನ ಸಾಮರ್ಥ್ಯ. ಪಾಶುಪತಾಸ್ತ್ರವನ್ನ ಮೀರಿದ ಅಸಾಧಾರಣವಾದ ಸಾಮರ್ಥ್ಯ. ಅಶ್ವತ್ಥಾಮರು ಸೋತು ಮತ್ತೆ ಅಸ್ತ್ರ ಯುದ್ಧ ಕಾಪಾಸೋದ್ರಂತೆ. ಅಟ್ಟಕ್ಕೆ ಇನ್ನೊಂದು ಸೆಟ್ ಬಂದಿತ್ತು, ಆಯುಧಗಳು ದುರ್ಯೋಧನ ಕಲಿಸಿಕೊಟ್ಟಿದ್ದ ಇನ್ನೊಂದು ಸೆಟ್ ಅನ್ನ, ಅದನ್ನು ಉಪಯೋಗಿಸಿದ್ರು. ಏನು ಪ್ರಯೋಜನಕ್ಕೆ ಬರಲಿಲ್ಲ. ಶಸ್ತ್ರ ಅಸ್ತ್ರ ಮತ್ತೆ ಅಸ್ತ್ರ ಮತ್ತೆ ಶಸ್ತ್ರ, ಇಷ್ಟು ಎಷ್ಟೋ ಸರ್ತಿ ಆಯ್ತು. ಅಶ್ವತ್ಥಾಮರಿಗೆ ಎಲ್ಲ ಗೊತ್ತಿದ್ದೆಲ್ಲ ಮುಗಿದೋಯ್ತು ಅವರಿಗೆ. ಏನು ಮಾಡ್ಲಿಕ್ಕೂ ಬರಲಿಲ್ಲ. ಕೊನೆಗೆ ಭೀಮಸೇನ ಒಂದು ಆಯುಧವನ್ನು ತಗೊಂಡು ಎಸೆದಾಗ ಅಶ್ವತ್ಥಾಮರಿಗೆ ಪೆಟ್ಟು ಬಿದ್ದು ಅವರು ದಪ್ಪಂತ ಉಳ್ಳು ಮುಚ್ಚಿತರಾಗಿ ಬಿಟ್ರು. ಇಂಥ ಯುದ್ಧದಲ್ಲಿ ರಿಸಲ್ಟ್ ಏನು ಬಂತೀಗ, ಅಶ್ವತ್ಥಾಮರು ಸೋತರು. ಬರೀ ಸೋಲಿಲ್ಲ, ಎಚ್ಚರ ತಪ್ಪಿ ಬಿದ್ರು. ಅಶ್ವತ್ಥಾಮರು ಎಚ್ಚರ ತಪ್ಪೋದಂದ್ರೆ ಸಾಮಾನ್ಯ ಅಲ್ಲ, ಅವರು ಶಿವ ಮನೋನಿಯಾಮಕ ರುದ್ರದೇವರ ಅವತಾರ. ಅವರ ಮನಸ್ಸೇ ಅಪ್ಸೆಟ್ ಆಯ್ತು ಅಂದ ಮೇಲೆ ಎಂಥ ಪೆಟ್ಟು ಬಿತ್ತು ಅಂತ ಗೊತ್ತಾಗುತ್ತೆ. ಭೀಮಸೇನ ಹಾಕಿದ ಪೆಟ್ಟು ಅಶ್ವತ್ಥಾಮರನ್ನ ಗಾಢವಾದ ಬುರ್ಚೆಗೆ ಒಳಗಾಯ್ತು. ಅವ್ರು ಎಳ್ಳೇ ಇಲ್ಲ, ಹಾಗೆ ಮಲಗಿಬಿಟ್ಟಿದ್ದಾರೆ. ಆಗ ಕೃಪಾಚಾರ್ಯರು ಬಂದು ತಮ್ಮ ರಥದಲ್ಲಿ ಹಾಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ರಂತ ಕಡೆ. ಈಗ ಭೀಮಾಶ್ವತ್ಥಾಮರ ಯುದ್ಧದೊಳಗೆ ಅಕಸ್ಮಾತ್ ಇಬ್ಬರಿಗೂ ಪೆಟ್ಟು ಬಿದ್ದಿತ್ತು, ಸಮಾನಬಹುದಾಗಿತ್ತು. ಅಥವಾ ಇಬ್ಬರಿಗೂ ಪೆಟ್ಟು ಬೀಳಲಿಲ್ಲ, ಡ್ರಾ ಅಂತ ಅನ್ಬಹುದಾಗಿತ್ತು. ಡ್ರಾ ಆಗುತ್ತಲ್ಲ ಎಷ್ಟೋ ಸಲ, ಡ್ರಾನೂ ಅಲ್ಲ ಅದು. ಅದು ನಡೆದಿದ್ದು ಡಿಸೈಡ್ ಔಟ್ ರೈಟ್ ವಿಕ್ಟರಿ ಭೀಮಸೇನ. ನಮ್ಗೀಗ ಅರ್ಥ ಆಗುತ್ತೆ, ವಾಯುದೇವರು ಮತ್ತು ಶಿವ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೆದಾಗ ಗೆಲುವು ಯಾರಿಗೆ ಅಂದ್ರೆ ವಾಯುದೇವರಿಗೆ. ಅದನ್ನೇ ಮಹಾಭಾರತ ಹೇಳುತ್ತೆ, ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ವಾಯುದೇವರು ಜೀವೋತ್ತಮರು ಅದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಉಪನಿಷತ್ತುಗಳು ಹೇಳಿವೆ, ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಎಷ್ಟು ಉಪನಿಷತ್ತಿನ ಮಾತು, ಪ್ರಾಣದೇವರೇ ಶ್ರೀಹರಿ ಅನಂತರ ಪುರುಷರಲ್ಲಿ ಬ್ರಹ್ಮವಾಯುಗಳು, ಅದರಲ್ಲಿ ವಾಯುದೇವರೇ ಪ್ರಾಣದೇವರಾದ್ದರಿಂದ ಮುಖ್ಯ ಪ್ರಾಣದೇವರು ಅತ್ಯಂತ ಶ್ರೇಷ್ಠ ದೇವತೆ ಎಂಬುದನ್ನ ರುಜುವಾತು ಮಾಡಿದ್ದಾರೆ. ಎಷ್ಟು ಕಡೆ ಪುರವಾಗಿದೆ ಗೊತ್ತಾ, ಒಂದೆರಡು ಕಡೆ ಎಲ್ಲರೂ ಶಾಸ್ತ್ರದಲ್ಲಿ ಬರೀ ಎದ್ದು ಕಾಣತಕ್ಕಂಥ ಅಂಶ. ಜನಕ್ಕಷ್ಟೇ ಗೊತ್ತಿಲ್ಲ, ಜನಕ್ಕದು ಗೊತ್ತಿಲ್ಲ ಎಂಬುದು ದುರಂತನೇ ಹೊರತು, ಗೊತ್ತಿದ್ರೆ ಮಾತ್ರ ಬಹಳ ಸ್ಪಷ್ಟವಾಗಿ ವಾಯುದೇವರ ಜೀವತ್ವ ಗೊತ್ತಾಗುತ್ತೆ. ಪಾಂಡುರಾಜ ಯಾವ ದೇವತೆಯನ್ನು ಕರೆದು ಎರಡನೇ ಮುಖವನ್ನು ಪಡಿಬೇಕು ಅಂತ ಯೋಚನೆ ಮಾಡಿದಾಗ ಈ ಶ್ಲೋಕ ಬಂದಿದೆ, ಬಲಮಿಂದ್ರಶ್ಚ ಗಿರೀಶಃ ಗಿರೀಶಶ್ಚ ಬಲಂ ಮರುತ್ ಹರಿಸ್ತಶ್ಚ ಬಲಂ ಸಾಕ್ಷಾತ್ ನಹರೇರ್ ಬಲವನ್ಯತಃ. ಉಳಿದ ದೇವತೆಗಳಿಗೆ ಇಂದ್ರದೇವರು ಬಲ, ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಬಲ, ಶ್ರೀಹರಿಗೆ ಅವಂದೇ ಬಲ, ಇನ್ಯಾರ ಬಲನೂ ಇಲ್ಲ. ನಹರೇ ಬಲವನ್ಯತಃ, ಹರಿಯ ಬಲ ಮತ್ತೊಬ್ಬರಿಂದ ಬಂದಿದ್ದಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದು ನಿದರ್ಶನ ಇಲ್ಲಿ ಕಾಣ್ತಾ ಇದೆ. ಭೀಮಸೇನ ದೇವರ ಗೆಲುವು ವಾಯುದೇವರ ಜೀವೋತ್ತಮತ್ವವನ್ನ ಹೇಳ್ತಕ್ಕಂತ ಮಾತು. ಇದನ್ನೆಲ್ಲ ಕೇಳಿದ ಬರೀ ವಾಯು ಜೀವೋತ್ತಮ ಅಂತ ಹೇಳೋದು ಬೇರೆ, ಇದನ್ನೆಲ್ಲ ತಿಳ್ಕೊಂಡು ಹೇಳಿದಾಗ ಅವಳ ಅರ್ಥಪೂರ್ವಕ ಹೇಳೋದಕ್ಕೆ ಬರುತ್ತೆ. ಅತ್ಯಂತ ಖಚಿತವಾಗಿ ಹೌದು, ಇದು ಕಣ್ಣಾರೆ ಕಂಡ ವಿಚಾರ ಅನ್ನೋಷ್ಟು ದಾರ್ಢ್ಯ ಬರುತ್ತೆ. ಅದಕ್ಕೆ ನಾವು ಮಹಾಭಾರತ ಅಂತ ಕೇಳಬೇಕು. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತ. ಇದು ಶಾಸ್ತ್ರ ತತ್ವಗಳ ನಿರ್ಣಯವನ್ನ ಬರೀ ನಿರೂಪಣೆ ಬೇರೆ ನಿರ್ಣಯ ಬೇರೆ. ನಿರೂಪಣೆ ಅಂದ್ರೆ ಸ್ಟೇಟ್ಮೆಂಟ್ ಅಷ್ಟೇ, ನಿರ್ಣಯ ಅಂತ ಹೇಳಿದಾಗ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದು, ಪ್ರೂವ್ ಮಾಡಿ ಹೇಳೋದು. ಅದಕ್ಕೆ ಮಹಾಭಾರತಕ್ಕೆ ಅಷ್ಟು ಮಹತ್ವ ಬಂದಿದೆ ಎಂಬುದನ್ನು ನಾವು ಗುರುತಿಸಬೇಕು. ಕೊನೆಗೂ ಸಹ ಅಶ್ವತ್ಥಾಮರು ಪರಾಜಿತರಾದರಂತೆ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಭೀಮ ಅಶ್ವತ್ಥಾಮರ ಯುದ್ಧ ಅಂದ್ರೆ ವಾಯು ಶಿವನ ಯುದ್ಧ ಅಂತ ಹೇಳಿದೆ. ವಾಯು ಶಿವರ ಸಂಬಂಧ ಏನು ಅಂತ ಪ್ರಶ್ನೆ. ವಾಯುದೇವರಿಗೆ ಶಿವ ಏನಾಗಬೇಕು, ಅಥವಾ ಶಿವರಿಗೆ ವಾಯುದೇವರು ಏನಾಗಬೇಕು? ಇನ್ನು ತುಂಬಾ ಸತ್ಯ ಹೇಳಿದೆ, ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಬ್ರಹ್ಮವಾಯುಗಳ ಮಕ್ಕಳಾಗಿ ಅವತಾರ ಮಾಡಿದ್ದೆ ಗರುಡ ಶೇಷ ರುದ್ರದೇವರು ಇಂದ್ರದೇವರು ನಾಲ್ಕು ಜನ. ಯಾ ಮಾರುತಾ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಭವ್. ವಾಯು ಭಾರತೀಯರ ಮಕ್ಕಳೇ ಗರುಡ ಶೇಷ ರುದ್ರದೇವರು. ಬ್ರಹ್ಮ ಮತ್ತು ಸರಸ್ವತಿಯ ಮಕ್ಕಳು ಇನ್ನೊಂದು ರೂಪದಿಂದ ಮತ್ತೆ ಹುಟ್ಟಿದ್ದಾರೆ, ಗರುಡ ಶೇಷ ರುದ್ರದೇವರು ಮತ್ತು ಇಂದ್ರದೇವರು. ಅಂದ ಮೇಲೆ ತಂದೆ ಮಕ್ಕಳ ಸಂಬಂಧ ಅವರಿಬ್ರು ಕೂಡ. ಅವರಿಬ್ಬರಲ್ಲಿ ಸೋತಿದ್ದು ಮಗ, ಗೆದ್ದಿದ್ದು ತಂದೆ. ಇವತ್ತಾಗಲ್ಲ, ಮಗನಿಗೆ ತಂದೆ ಸೋಲೋದೇ ಜಾಸ್ತಿ. ಬೇರೆ ಯುದ್ಧಗಳಲ್ಲಿ ಇಲ್ಲಿ ನಡೀತಲ್ಲ, ಅರ್ಜುನ ಬಬ್ರುಹ ನಡೀತಲ್ಲ, ಅಲ್ಲಿ ಮಗ ಗೆದ್ದ ಅಪ್ಪ ಸೋತಾ ಇಲ್ಲ. ಇಲ್ಲಿ ಮಾತ್ರ ತಂದೆನೇ ಗೆದ್ದಿದ್ದು ಎಂಬುದು ಭಾರಿ ವಿಶೇಷ. ಅಂದ್ರೆ ನಿಶ್ಚಿತವಾದ ಸ್ವರೂಪದ ತಾರತಮ್ಯ ಅಂತ ಅರ್ಥ. ಸ್ವರೂಪದ ಯೋಗ್ಯತೆ ಹಾಗಿದ್ದಿದ್ದಕ್ಕೆ ಸಂಪೂರ್ಣವಾಗಿ ಪರಾಜಿತರಾದರು ರುದ್ರದೇವರು ಅಶ್ವತ್ಥಾಮರು. ಕೃಪಾ ಅವರು ಮೂರ್ಛಿತರಾದಾಗ ಕೃಪಾಚಾರ್ಯ ಕರ್ಕೊಂಡು ಹೊರಟರಂತೆ. ಅವ್ರು ಕರ್ಕೊಂಡು ಹೋಗೋದಕ್ಕೆ ಕಾರಣ ಇದೆ, ಸಂಬಂಧಿಗಳು ತಾನೇ ಅವರು. ಕೃಪಾಚಾರ್ಯ ಯಾತಕ್ಕೆ ಕರ್ಕೊಂಡು ಹೋದರು ಅಂದ್ರೆ ಕೃಪಾಚಾರ್ಯ ಸಹೋದರ ಸೋದರಳೇ ಇವರು, ಪಾಪ ಅವರಿಗೆ ಸೋದರಳಿ ಆದ್ದರಿಂದ ಅಲ್ಲಿ ಜೊತೆಗೆ ಅಲ್ಲೇ ವಾಸ ಮಾಡ್ತಿದ್ರು. ಬಿತ್ತಷ್ಟ ಕರ್ಕೊಂಡು ಹೊರಟೋದ್ರು ಆ ಕಡೆಗೆ. ಅವತ್ತು ಹೋದವ್ರು ವಾಪಸ್ ಬರಲೇ ಇಲ್ಲ ಮತ್ತೆ, ಅವತ್ತು ಪೂರ್ತಿ ವಿಶ್ರಾಂತಿ ಅವರಿಗೆ. ಅಷ್ಟು ಸಿಟ್ಟಿತ್ತು, ಇದ್ದಕ್ಕೆ ಬರಲೇಬೇಕು ಅಂತೇಳಿ ಬರೋ ಶಕ್ತಿ ಇರಲಿ, ಅಂತ ಪೆಟ್ಟು ಬಿದ್ದಿತ್ತು ಅವರಿಗೆ, ಹೊರಟೋದ್ರೆ. ಈ ಕಡೆ ಭೀಮಸೇನ ಏನು ಮಾಡಿದ್ದು ಅಂತ ಹೇಳಿದ್ದ. ಅಶ್ವತ್ಥಾಮರ ಜೊತೆ ಯುದ್ಧ ಮಾಡಿದಾಗ ಮೂರ್ಛೆ ಬರಲಿಲ್ಲ, ಪೆಟ್ಟು ಬೀಳಲಿಲ್ಲ, ಹೋಗ್ಲಿ ಬಿಡಿ, ಭೀಮಸೇನ ಸುಮ್ಮನೆ ಕ್ಯಾಶುವಲ್ ರೆಸ್ಟ್ ಹೋಗಬಹುದಾಗಿತ್ತಲ್ಲ. ಸಮಯದಲ್ಲಿ ಸುಮ್ಮನೆ ಮನೆಯಲ್ಲಿ ಇರ್ತಾರೆ, ಮತ್ತೆ ಬೇಕಾದ್ರೆ ಕಾಫಿ ಕುಡಿತಾರೆ, ಮತ್ತೆ ಹೊರಗೆ ಹೋಗಿ ಬಂದು ಕುಡಿಬೇಕಾಗಿಲ್ಲ. ಮನೆಯಲ್ಲಿದ್ದೆ ಇದ್ದಿದ್ದೆ ಆಯಾಸ, ಇದು ಆಶ್ಚರ್ಯ, ಇದ್ದಿದ್ದೆ ಆಯಾಸ, ಕೂತ್ ಕೂತೇ ಆಯಾಸ. ಅದು ನಮಗೆ ಆಗೋ ಪದ್ಧತಿ. ಅದು ಭೀಮಸೇನ ಅಷ್ಟು ಯುದ್ಧ ಮಾಡಿದ ಮೇಲೆ ಆಯಾಸವಾಯಿತು, ವಿಶ್ರಾಂತಿ ತಗೊಳ್ಬೇಕು ಅಂದ್ರೆ ವಿಶ್ರಾಂತಿ ಇಲ್ಲ. ಭೀಮೋಪಿ ಯೋದ್ಧುಂ ಗಜ ಸೈನ್ಯಮೇವ, ವಿವಿಸರ ಯುದ್ಧ ಮುಂದುವರಿಸಿದ್ದಂತ. ಅದು ಯಾರ ಮೇಲೆ? ಆನೆಗಳ ಸೈನ್ಯದ ಮೇಲೆ. ಮತ್ತೆ ಆನೆಗಳ ಯುದ್ಧ ಬಂದ್ರೆ ಓಡ್ತಾನೆ, ಬಟ್ ಯುದ್ಧ ಮಾಡೋದು ಬೇಡ. ಅದು ಬಂದ್ರೆ ಬಹುಶಃ ಉಚ್ಚಾವಟೆ ಓಡೋಗ್ಬಿಡ್ತಾನೆ. ಅದು ಎಲ್ಲಿ ಒಂದು ಸಿಕ್ಕ ಸಾಕಿ ಗತಿ ಮುಗಿದೋಯ್ತು. ಅಂತ ಆನೆಗಳನ್ನ ಭೀಮಸೇನ ಎದುರಿಸಿ ಹೋದಾಗ ಎಂಥ ಯುದ್ಧ ನಡೆದಿರಬೇಕು? ಆಯಾಸ ಏನೂ ಇಲ್ಲ ಅಂತ. ಭೀಮಸೇನಿಗೆ ಆಯಾಸವೇ ಇಲ್ಲ. ಹನುಮಂತನಾಗಿ ಸಮುದ್ರ ಹಾರಲಿಕ್ಕೆ ಅಂತ ಹೊರಟಾಗ ಮೈನಾಕ ಪರ್ವತ ಬಂದು ವಿಶ್ರಾಂತಿ ತಗೋ ಹನುಮಂತ ಅಂತ ಕೇಳಿದರೆ ವಿಶ್ರಾಂತಿ ತಗೊಳ್ಳಿಲ್ಲ. ನೈವಾತ್ರ ವಿಶ್ರಮಣ ವೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಶ್ಯ. ಅಲ್ಲೂ ವಿಶ್ರಾಂತಿ ತಗೊಳ್ಳಿಲ್ಲ, ಇಲ್ಲೂ ವಿಶ್ರಾಂತಿ ತಗೊಂಡಿಲ್ಲ. ಅವ್ರು ವಿಶ್ರಾಂತಿ ತಗೊಂಡ್ರೆ ನಾವ್ಯಾರು ಇರೋದೇ ಇಲ್ಲ. ಇದು ವಿಶೇಷ. ವಾಯುದೇವರ ಒಂದಿವಸ ಎಲ್ಲಿ ಹಾಕಿದ್ರೆ ಕತೆ ಮುಗೀತು. ಒಂದಿವಸ ಎಮರ್ಜೆನ್ಸಿ ಇಂದ ಹೊರಟ್ರೆ ಜಗತ್ತೇ ಕತೆ ಮುಗಿದೋಯ್ತೇನೆ. ಆ ವಜ್ರದಿಂದ ಹೊಡೆದಾಗ, ವಾಯುದೇವರ ಶಾಸ್ತ್ರ ಹಿಡಿದಾಗ ಜಗತ್ತಿಗೆ ತೇರಾಗಿತ್ತು ಅಂತ ಗೊತ್ತಿದೆ. ಆದ್ದರಿಂದ ಎಂಥ ಮಹಿಮೆ ವಾಯುದೇವರ ಮಹಿಮೆ! 24 ತಾಸು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದ ಉಪಕಾರ ಮಾಡ್ತಾರೆ ಅವರು. ಆಗ್ಲೇ ಮಾತರಮೇ ಮಾತರಿ ಶ್ವನ್ ಪಿತರತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಶ್ಲೋಕ. ಅವಿಶ್ರಾಂತವಾದಂತಹ ಜೀವನ ವಾಯುದೇವರದ್ದು. ಜಗತ್ರಾಣ ಅಂತ ಅದಕ್ಕೆ ಕರೆದಿದ್ದವರು. ಜಯ ಜಯ ಜಗತ್ರಾಣ, ಜಗತ್ತಿಗೆ ಫಲ ಕೊಡ್ತಕ್ಕಂಥವರು ಅವರಲ್ಲಿಂದ. ಇಷ್ಟು ಆರ್ಯ ಸೈನ್ಯದ ಮೇಲೆ ಹೋಗಿ ಬರೀ ಯುದ್ಧ ಮಾಡಿದ್ದಲ್ಲ, ಹೊಡೆದೋಡ್ ಹಾಕ್ತಿದ್ರಂತ. ಪಂಪ ಅಲ್ಲಿ ಬರೀತಾನೆ, ಭೀಮಸೇನ ಹೊಡೆದಾಗ ಆನೆಗಳು ಎಷ್ಟು ಸಾಯ್ತಿದ್ದು ಅಂದ್ರೆ ಕೋಟಿಗಟ್ಟಲೆ ಸಾಯ್ತು. ಒಂದು ಪ್ರತಿ ಕೋಟಿಗಟ್ಟಲೆ ಸಾಯ್ತಿದ್ವು ಅಂತ. ಅವನ ಕವಿ ಸ್ವಲ್ಪ ಎಕ್ಸಾಗರೇಟ್ ಮಾಡ್ತಾರೆ. ಅದು ವಿಶೇಷ. ಕೋಟಿ ಆನೆಗಟ್ಟಲೆ ಆನೆ ಇರಲಿಲ್ಲ ಅಲ್ಲಿ. ಕೋಟಿಗಟ್ಟಲೆ ಆನೆ ಇರಲಿಲ್ಲ, ಇದ್ದದ್ದು ಎಷ್ಟೋ ಸತ್ತೋಗಿದೆ ಈಗಾಗಲೇ. ಅವನ ಕವಿ ಜಾತಿಯವರು ಹೇಳ್ಬಿಡ್ತಾರೆ. ಆಚಾರ ಹಾಗೆ ಎಂದೆಂದು ಹೇಳೋದೆಲ್ಲ ಗಮನಿಸ್ಬೇಕು ನಾವು. ಲೆಕ್ಕ ಬದಲು ಲೆಕ್ಕ ಹೇಳ್ತಾ ಬರ್ತಾರೆ ಅವರು. ಸ್ಕೋರ್ ಹೇಳಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಹೇಳಿರ್ತಾರೆ 40-46 ಹೇಳಿರ್ತಾರೆ, ಅದು 54-1 ಅಂತ ಹೇಳಕ್ಕಾಗುತ್ತೆ. ಆಮೇಲೆ ಅದೇ ಸ್ಕೋರ್ ಮುಂದುವರಿಸಿಬಿಟ್ಟು ಅದೇ ನಿಲ್ಲಿ ಒಬ್ಬ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಬರೋ ಸಂಭವ ಇಲ್ಲಾಗ. ಆಚಾರ ಎಲ್ಲೂ ಲೆಕ್ಕ ತಪ್ಪೋದಿಲ್ಲ, ಗಮನಿಸ್ಬೇಕು ನಾವು. ಮತ್ತೆ ಇದನ್ನು ನೋಡ್ತಾ ಹೋದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ. ಇವರೆಲ್ಲ ಕವಿಗಳು ಉಚ್ಚಾಬದ್ದು ಬಾಯಿ ಬದ್ದು ಹೇಳ್ಬಿಡ್ತಾರೆ. ಅವ್ರು ಹೆಚ್ಚಾಗ ಸಂತೋಷ ಪಡೋ ಕಾಲದಲ್ಲಿ ತಪ್ಪಿಡ್ತಾರೆ ಅಷ್ಟೇ, ಉಪಯೋಗ ಇಲ್ಲ. ಅದರಿಂದ ಕೋಟಿ ಅದಕ್ಕೆ ಎಷ್ಟು ಕೊಲ್ಲ ಸಿಕ್ತಿರಿ ಭೀಮಸೇನಿಗಿದೆ. ಅಲ್ಲಿ ಕೋಟಿ ಇರಲಿಲ್ಲ ಅಷ್ಟೇ, ಕೋಟಿ ಇರಲಿಲ್ಲ, ಅದು ಅತಿಶಯೋಕ್ತಿ ಮಾಡ್ತಾನಷ್ಟೇನೆ. ಆ ಸಮಯಕ್ಕೆ ಇಲ್ಲಿ ಒಂದು ಗಮನಿಸ್ಬೇಕು ನಾವು. ಇದು ಡಿಸೈಡೆಡ್ಲಿ ವಾಯುದೇವರ ಜೀವೋತ್ತಮತ್ವವನ್ನ ಇಷ್ಟು ಸ್ಪಷ್ಟ ಹೇಳ್ತಕ್ಕಂಥ ಭಾಗ. ಆದರೆ ಇದು ಎಷ್ಟು ಕಡೆ ಮಿಸ್ ಆಗಿದೆ ಗೊತ್ತಾ? ಅನುವಾದ ಮಾಡಿದವರು ಯಾರು ಈ ಕಥೆ ಬರೆದಿಲ್ಲ. ಕುಮಾರವ್ಯಾಸನಂತ ಶ್ರೇಷ್ಠ ಕವಿ ಇದನ್ನು ಬಿಟ್ಟಾಕ್ಬಿಟ್ಟಿದ್ದ ನಡೆಯಂತೆ. ಇನ್ನು ಕನ್ನಡದಲ್ಲಿ ಬರೆದವರಂತೂ ಬಿಡೋ ಉದ್ದೇಶನೇ ಇದ್ದವರಂತೂ ಬರೆಯುವ ಚಾನ್ಸಸ್ಸೇ ಇಲ್ಲ. ಎಲ್ಲ ತಪ್ಪಿಸಿಕೊಂಡು ಹೋದವರೇ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದವರು ಹಾರಿಸಿದ್ದಾರೆ ಆ ಭಾಗನ. ಅಂದ್ರೆ ವಾಯುದೇವರ ಮೇಲೆ ಇವರಿಗೆ ಅವ್ಯಕ್ತವಾದ ದ್ವೇಷ. ಯಾತಕ್ಕೋ ದೇವರಿಗೆ ಗೊತ್ತು, ಬದುಕಿರೋರು ಅವರಿಂದ ದ್ವೇಷ ಮಾಡೋದು ಅವರನ್ನೇ. ಏನ್ ಮಾಡ್ಬೇಕು ಇದಕ್ಕೆ? ಅವರಿಂದನೇ ಬದುಕಿ ಇಲ್ಲದನ್ನೇ ಬರೆಯಬೇಕಾಗಿಲ್ಲ. ಇರೋದನ್ನೇ ತೆಗಿಬೇಕು ಈ ಮಧ್ಯೆ. ಇಲ್ಲದನ್ನು ಬರೆಯದಂತೆ ಯಾರು ನಿರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಸ್ಪಷ್ಟ ಇರೋದನ್ನ ತೆಗೆಯೋದು ಅಂದ್ರೆ ಅಕ್ಷಮ್ಯ ಅಪರಾಧವೇ ಸರಿ. ಆದರೆ ಕೆಲವು ಹೇಳ್ಬಹುದು, ಹಾಗೆ ಇತ್ತವೆಲ್ಲ ನೀವೇ ಸೇರಿಸಿದ್ದೀರಿ ಅಂತ ಯಾರಾದ್ರು ಕೇಳಿದ್ರೆ, ಪ್ರಿಂಟ್ ಆದ ಮಹಾಭಾರತ ತೆಗೆದು ನೋಡಿ, ಎಲ್ಲ ಪ್ರತಿಗಳಲ್ಲೂ ಇದು. ಯಾರ್ಯಾರೋ ಅದನ್ನು ತೆಗೆದಿಲ್ಲ, ಪುಣ್ಯಕ್ಕೆ. ಮೂಲದಲ್ಲಿ ಮಾತ್ರ, ಮೂಲದಲ್ಲಿ ಯಾರೂ ತೆಗೆದಿಲ್ಲ, ಅನುವಾದ ಅದರಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಮೂಲದಲ್ಲಿ ಎಲ್ಲ ಕಡೆ ಹಾಗೆ ಉಳ್ಕೊಂಡಿದೆ ಅಂದ ಮೇಲೆ ಭೀಮಸೇನ ಅಶ್ವತ್ಥಾಮರ ಸಂಘರ್ಷದ ಕಥೆ ವಸ್ತುಸ್ಥಿತಿ ಅಂತಾಯ್ತು. ಮತ್ತೆ ಬರೆದವರಲ್ಲಿ ಒಬ್ಬರು ಮಾತ್ರ ಬರೆದವನಿದ್ದಾನಷ್ಟೇ. ಇಷ್ಟು ಜನಗಳಲ್ಲಿ ಒಬ್ಬರು ಬರೆದಿದ್ದಾರೆ. ಪಂಪ ಅಂತ ಬರೆದಿರೋದು ಈ ಕಥೆನ. ಇನ್ಯಾರು ಬರೆದಿಲ್ಲ ತನ್ನ ಪಂಪ ಭಾರತ ಅಂತ. ಬೇಕಾದಷ್ಟು ತಪ್ಪುಗಳು ಬೇರೆ ಕಡೆ ಬರೆದಿದ್ದಾನೆ, ಇಲ್ಲಿ ಮಾತ್ರ ಅದನ್ನು ಹಾಗೆ ಬರೀತಾನೆ. ಭೀಮಸೇನ ಅಶ್ವತ್ಥಾಮರ ಯುದ್ಧ ಹೇಗೆ ನಡೀತು ಅಂದ್ರೆ, ದೇವತೆಗಳು ನೋಡಿದ್ರೆ ಅಂತ ಅದನ್ನು ಬರೀತಾನೆ. ದೇವತೆಗಳು ನೋಡಿದರು, ಸಿದ್ಧರು, ವಿದ್ಯಾಧರರು, ಚಾರಣರು ಎಲ್ಲ ನೋಡಿದರು, ಆಶ್ಚರ್ಯಪಟ್ಟರು. ಅಂದ್ಕೊಂಡ್ರಂತೆ, ನಾವೆಲ್ಲ ತಿಳ್ಕೊಂಡಿದ್ವಿ, ಭೀಮಸೇನಂ ಗದಾಯುದ್ಧದವಳು ಮಾತ್ರವೇ ಗಟ್ಟಿಗಂ ಅಥವಾ ಆ ಕನ್ನಡ ಉಪಯೋಗಿಸ್ತಾನೆ. ಆದ್ರಿಂದ ಭೀಮಸೇನ ಗದಾಯುದ್ಧಗಳು ಮಾತ್ರವೇ ಗಟ್ಟಿಗ ಅಂತ ತಿಳ್ಕೊಂಡಿದ್ವಿ, ಅದಲ್ಲ, ಭೀಮಸೇನ ಎಲ್ಲರಲ್ಲೂ ಗಟ್ಟಿಯಾಗಿದ್ದಾನೆ. ಈ ಮಾತು ಅಲ್ಲಿ ಬಂದಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅದು ಭೀಮಸೇನ ಎಲ್ಲರಲ್ಲೂ ಕೂಡ ಯಾವುದರಲ್ಲೂ ಅಸಾಮರ್ಥ್ಯದ ಹೆಸರಿಲ್ಲದ ಮಹಾನುಭಾವ. ಅಷ್ಟೇ ಅಲ್ಲ, ದೇವತೆಗಳು ಮಾತಾಡಿಕೊಂಡ್ರಂತೆ, ಹೀರು ಪರಿಶ್ರಮ ಯುದ್ಧ ಮಾಡಿದಾಗ ಆಗ್ತಾ ಇದೆ ಅಲ್ಲ ಬಿಲ್ಲು ಯುದ್ಧನ, ಅದು ಹರಿ ಹೋಲಿಸ್ತಾರೆ ವಾಯುದೇವರನ್ನ, ಭಾರಿ ಅಪೂರ್ವ. ಅದು ಪರಿಶ್ರಮ ಯುದ್ಧ ಮಾಡಿದಾಗ ಆಗ್ತಾ ಇದೆ. ದ್ರೋಣಾಚಾರ್ಯ ಇಂಥ ಯುದ್ಧ ಮಾಡಕ್ ಬರೋದಿಲ್ಲ. ಅಶ್ವತ್ಥಾಮರು ಸೋತ ಹೋಗಿಬಿಟ್ರಲ್ಲ, ಎಂಥ ಯುದ್ಧ ಇದು! ಭೀಮಸೇನ ನಿಜವಾಗ್ಲೂ ಕೂಡ ಸರ್ವ ವಿದ್ಯಾ ಪಾರಂಗತ ಅಂತ ತೀರ್ಮಾನ ಮಾಡಿಬಿಟ್ರಂತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸತ್ಯವಾದ ಸಂಗತಿ ಅಂತ ತಿಳಿಯಿ. ಹೀಗೆ ಭೀಮಸೇನನ ಜೀವೋತ್ತಮತ್ವವನ್ನ ಅತಿ ಸ್ಫುಟವಾಗಿ ನಿರೂಪಣೆ ಮಾಡಿದಂತಹ ಬಹಳ ಶ್ರೇಷ್ಠವಾದ ಭಾಗ ಇದು. ಅದನ್ನು ಸರಿಯಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ನಮಗೆ ಒಳ್ಳೆಯ ಒಂದು ಸಿದ್ಧಾಂತಕ್ಕೆ ಉಪಯೋಗ ಬರುತ್ತೆ. ಏನು ಸಿದ್ಧಾಂತ ಅಂತ ಪ್ರಶ್ನೆ. ಇದು ಕಥೆ, ಇದು ಇದಕ್ಕೊಂದು ತತ್ವ ಇದೆ. ಏನು ತತ್ವ? ಅಶ್ವತ್ಥಾಮರು ಸೋಲಬೇಕು, ಭೀಮಸೇನೆ ಗೆಲ್ಲಬೇಕು. ಅಶ್ವತ್ಥಾಮರನ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋ ಶಕ್ತಿ ಪಾಂಡವರಲ್ಲಿ ಯಾರಿಗೂ ಇಲ್ಲ, ಭೀಮನ ಹೊರತು ಇನ್ನು ಯಾರಿಗೂ ಇಲ್ಲ. ಭೀಮ ಗೆದ್ದ. ಅಶ್ವತ್ಥಾಮರ ಗೆದ್ದಿದ್ದು ಏನು ಮಹಾ ಇಂಟ್ರೆಸ್ಟಿಂಗ್ ಅಂದ್ರೆ, ಅಶ್ವತ್ಥಾಮರು ಮನೋನಿಯಾಮಕರಾದ ರುದ್ರದೇವರ ಅವತಾರ. ನಾವು ಯಾವುದೇ ಸಾಧನೆ ಮಾಡಬೇಕು ಅಂತಿದ್ರೆ ಮನಸ್ಸನ್ನು ಗೆಲ್ಲಬೇಕು ಮೊದಲು. ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ. ಆತ್ಮೈವ ಹಿ ಆತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನಃ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಇಷ್ಟೆಲ್ಲ ನೋಡಿದಾಗ ಮನಸ್ಸೊಂದು ಸರಿ ಇಲ್ಲ ಅಂದ್ರೆ ಎಲ್ಲ ಹಾಳಾದಂತೆ ಲೆಕ್ಕ. ಮನೋನಿಗ್ರಹವೇ ಭಾಗವತರು ಹೇಳ್ತಾರೆ ಎಲ್ಲ ಧರ್ಮಗಳ ಕೊನೆ ಯಾವುದು? ಮನೋನಿಗ್ರಹ ಲಕ್ಷಣಾಂತಹ. ಮನಸ್ಸನ್ನು ಹತೋಟಿ ಬರಲಿ ಅಂತ ಎಲ್ಲ ಮಾಡಬೇಕದು. ತೀರ್ಥಯಾತ್ರೆ ಮಾಡೋ ಉದ್ದೇಶ ಏನು? ಮನಸ್ಸು ಸರಿಯಾಗಿರಲಿ. ಜ್ಞಾನ ಧರ್ಮ ಮಾಡೋ ಜಾತಕ್ಕೆ ಮನಸ್ಸು ಸರಿಯಾಗಿರಲಿ. ಶಾಸ್ತ್ರ ಓದೋ ಜಾತಕ್ಕೆ ಮನಸ್ಸು ಸರಿಯಾಗಿರಲಿ. ಮನಸ್ಸೊಂದು ಸರಿ ಇಲ್ಲ ಅಂದ್ರೆ ದೇವ್ರ ಪೂಜೆ ಮಾಡಿ ಚಿಟ್ಟು ಬೈಕೋತ ಬಂದ, ಈ ಸಂಪತ್ತಿ ದೇವ್ರ ಪೂಜೆಗೆ ಪಡಬೇಕಾಗಿತ್ತು, ಮನಸ್ಸು ಬರ್ಲಿಕ್ಕಿಂತ ಕೆಟ್ಟೋಗಿದೆ ಅಂತ ಹೇಳಿದ್ರೆ ದೇವ್ರ ಪೂಜೆ ಕೆಟ್ಟೋಗಿದೆ. ಸ್ನಾನ ಮಾಡಿದ್ರೆ ಕೊಳಕ್ಕಿದ್ರೆ ಹಾಗಾಗಿ ಸ್ನಾನ ಮಾಡಿದ್ದಾನೆ ಹಾಗೆ ಇದೆ ಕೊಳೆ. ಯಾವ ಸ್ನಾನ ಮಾಡಿದ್ದೆ ಅಂತ ಕೇಳ್ತಾರಲ್ಲ ಹಾಗೆ. ಮನಃಶುದ್ಧಿ ಇಲ್ಲದೆ ಹೋದ್ರೆ ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು? ವೃಂದರಾಸ ಹೇಳ್ತಾರೆ, ಮಿಂದರೇನು ಶ್ರೀಶೈಲ ಕಾಗೆಯಂತೆ, ಹೊರಗೆ ಮಿಂದು ಹೊರಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಅಂದಮೇಲೆ ಮನಸ್ಸು ನಾವು ಇದೆಲ್ಲ ಅಭ್ಯಾಸ ಮಾಡಬೇಕು. ಪ್ರವಚನ ಕೇಳ್ತೇವೆ, ಸ್ನಾನ ಮಾಡ್ತೇವೆ, ಒಳ್ಳೆ ತೀರ್ಥಯಾತ್ರೆ ಮಾಡ್ತೇವೆ. ಇಮ್ಮಿಡಿಯೇಟ್ ಅದು ಸಕ್ಸಸ್ಫುಲ್ ಹೌದೋ ಅಲ್ಲೋ ತೀರ್ಮಾನ ಮಾಡಬೇಕು. ನಾವು ಇಂಪ್ರೆಸ್ ಪಾಸಿಬಲ್ ಟೆಸ್ಟ್ ಅಂದ್ರೆ ಏನು? ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂದ್ರೆ ಸಾರ್ಥಕ ಅಂತ. ಅದು ಸಿಗಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ವೇಸ್ಟ್. ಮನಃಶುದ್ಧಿ ವಿಹೀನತ್ವ ಸರ್ವಂ ಕರ್ಮ ಸುನಿಷ್ಫಲಂ. ಪದ್ಮಪುರಾಣದ ಮಾತು. ಮನಃಶುದ್ಧಿ ಒಂದು ಇಲ್ಲ ಅಂದ್ರೆ ಮಾಡಿದ್ದೆ ಅಷ್ಟು ಮಾಡಿದ್ದೆ ಎಷ್ಟು ಮಾಡಿದ್ದೆ ಅಂತ ಹೇಳ್ಕೊಂಡ್ರೆ ಅಷ್ಟು ವೇಸ್ಟ್ ಮಾಡಿದ್ದೆ ಅಂತ ಅರ್ಥ ಆಗುತ್ತೆ ಅಷ್ಟು. ಅದು ಎಕ್ಸ್ಕ್ಯೂಸ್ ಅಲ್ಲ ಅದು. ಒಂದು ವಿದ್ಯಾರ್ಥಿ ಇರ್ತಾನೆ, ಏನ್ ಸಾರ ಫೇಲ್ ಮಾಡಿಬಿಟ್ಟಿದ್ದೀರಿ, 3 ತಾಸು ಬರದೆ ಅಂದ್ರೆ 3 ತಾಸು ತಪ್ಪು ಬರದೆ ಅಂತ ಅರ್ಥ. ಅದೇ ದೊಡ್ಡ ವಿಚಾರ ಅಲ್ಲ. 1/2 ತಾಸು ಬರೋದು ಅಷ್ಟೇ, 3 ತಾಸು ಬರೋದು ಅಷ್ಟೇ. ಸಾರಿ ಅಂತ ಹೇಳ್ಬೇಕು, ಆ ತೈಬೇಳೆ ಉಪಯೋಗ ಇಲ್ಲ ಅದರಿಂದ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು. ಮನಸ್ಸನ್ನು ನಿಗ್ರಹ ಮಾಡಕ್ಕೆ ಅಸಾಧ್ಯವಾಗೋದಾದ್ರೆ ನಮ್ಮ ಸಾಧನೆಗೆ ಅರ್ಥ ಇಲ್ಲ. ಮನಸ್ಸನ್ನು ನಿಗ್ರಹ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಈಗ ಇಲ್ಲಿ ಉತ್ತರ ನೋಡಿ ಸಿಗ್ತಾ ಇದೆ. ಮನಸ್ಸನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ವಾಯುದೇವರಿಗೆ ಮಾತ್ರ. ಆದ್ದರಿಂದ ನಮಗಂತೂ ದೇವರಾಣಿ ಇಲ್ಲ, ಆ ವಿಚಾರ ಬೇರೆ. ನಮಗಂತೂ ಇಲ್ಲೇ ಇಲ್ಲ, ಗೆಲ್ಲಬೇಕು ಮತ್ತೆ ಇವ್ರ ಜೊತೆಗೆ ಅದು ಬೇರೆ. ನಮ್ಮ ಹತ್ರ ನಮಗೆ ಆಗೋದಿಲ್ಲ, ಗೆಲ್ಲಬೇಕು. ಅದಕ್ಕೇನ್ ಮಾಡಬೇಕಾಗ? ಆಗೋರ ಹೆಲ್ಪ್ ತಗೊಂಡ್ರೆ ಆಯ್ತಷ್ಟು. ಇವತ್ತು ನಾವು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು, ಸಾಧ್ಯನೇ ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಕಾರಲ್ಲ ಬಸ್ಸಲ್ಲಿ ಕೂತ್ರೆ ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ನೋಡಿ, ನಮಗೆ ಬರೀ ನಡ್ಕೊಂಡು ಹೋದ್ರೆ ಏನಾಗ್ತಾ ಇದ್ದಿಲ್ಲ, ಅದು ಹಿಡಿದಾಗ ನಮಗೆ ಸಾಧ್ಯವಾಯ್ತ. ಎಷ್ಟೋ ಜನ ಬಸ್ ಮೇಲೆ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ, ಲಾರಿ ಸಿಕ್ಬಿಡುತ್ತೆ, ಹೇಳ್ಕೊಂಡ್ಬಿಡ್ತಾರೆ ಅದನ್ನ. ಅವ್ರ ಸ್ಪೀಡ್ ಸೈಕಲ್ ಸ್ಪೀಡ್, ಲಾರಿ ಸ್ಪೀಡ್. ಈಗ ಏನ್ ಆಕಾಶ ನೋಡ್ತಾ ಇರ್ತಾರೆ, ಸ್ವಲ್ಪ ಹೊಡೆದಾದ್ರೆ ಗತಿ ಮುಗಿತು, ಆಕಾಶಕ್ಕೆ ಹೋಗಿ ಬಿಡ್ತಾರೆ ಕೂಡ. ಅನೇಕ ನೋಡ್ತಿರ್ತೇವೆ ದಾರಿ ಒಳಗೆ ಅಂತ ಕಾಣ್ತಾ ಇರ್ತದೆ ಇದೆಲ್ಲ ಕೂಡ. ಅದೇನ್ ಮಾಡ್ತಾರೆ, ಆ ಸ್ಪೀಡ್ ಅದ್ರ ಜೊತೆ ಹೋಗ್ಲಿಕ್ಕೋಸ್ಕರ ಟ್ರೈ ಮಾಡ್ತಾರೆ. ಆದ್ರೆ ಇದು ರಿಸ್ಕ್ ಇದೆ. ಆದ್ರೆ ವಾಯುದೇವರು ಹಿಡಿತೇವಲ್ಲ, ರಿಸ್ಕ್ ಫ್ರೀ. ಯಾವ ಹಾಕ್ತಾರೆ ನೋಡಿ, ರಿಸ್ಕ್ ಅಂತಾರೆ. ಶೇರ್ ಗಿರ್ತವರ ರಿಸ್ಕ್ ಅಂತ ಹಾಕ್ತಾರೆ, ನೋ ರಿಸ್ಕ್ ಫ್ಯಾಕ್ಟರ್. ವಾಯುದೇವರು ಬಿಡೋದು ಫುಲ್ ರಿಸ್ಕ್, ಆ ವಿಚಾರ ಬೇರೆ. ಅವ್ರು ಹಿಡಿದ್ರೆ ಮಾತ್ರ 100% ರಿಸ್ಕ್ ಫ್ರೀ. ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಅಶ್ವತ್ಥಾಮರನ್ನ ಗೆದ್ದಿದ್ದು ವಾಯುದೇವರು ಅಂದ್ರು ಒಂದೇ, ನಮಗೆ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಿದೆ. ಗೆಲ್ಲದೆ ಹೋದ್ರೆ ಸಾಧನೆ ಆಗೋದಿಲ್ಲ. ಶೂರ ಗೆಲ್ತಕ್ಕಂಥವ್ರು ವಾಯುದೇವರಾದ್ದರಿಂದ ಯಾರು ವಾಯುಸ್ಥಿತಿ ಸರಿಯಾಗಿ ಹೇಳ್ತಾರೋ ಮನಸ್ಸು ಸರಿ ಹೋಗುತ್ತೆ ಅಂತ ಆಯ್ತಾರೆ. ವಾಯುಸ್ಥಿತಿ ಸರಿಯಾಗಿ ಹೇಳಿದ್ರೆ ಮನಸ್ಸು ಸರಿ ಹೋಗ್ಲೇಬೇಕದು. ಆದ್ರೆ ಮನಸ್ಸಿಟ್ಟು ಹೇಳ್ಬೇಕಷ್ಟೆ, ಎಲ್ಲೆಲ್ಲ ಹೇಳಿದ್ರೆ ಉಪಯೋಗ ಇಲ್ಲ. ಎಲ್ಲೋ ವಾಯುಸ್ಥಿತಿ, ಎಲ್ಲಿ ಬಾಯಲ್ಲಿ ವಾಯುಸ್ಥಿತಿ, ಮನಸ್ಸೆಲ್ಲೋ ಇದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಮನಸ್ಸು ಬಾಯಿ ಸಿಂಕ್ರನೈಸ್ ಆಯ್ತು ಅಂತ ಕೇಳಿದ್ರೆ, ಹೇಗೆ ಕರೆಕ್ಟ್ ಸ್ವಿಚ್ ಇದ್ರೆ ಬಲ್ಪು ಬೆಳಕು ಬರಲೇಬೇಕೋ ಆ ತರ ಸಿದ್ಧಿ ಬಂದೇ ಬರುತ್ತೆ. ಕೃಷ್ಣ ಈ ಮಾತನ್ನು ಅವರಿವ್ರು ಹೇಳಿದ ಉತ್ತರ ಅಲ್ಲ, ಭಗವದ್ಗೀತೆಯಲ್ಲಿ ಪ್ರಶ್ನೆ ಬರುತ್ತೆ ಇದು. ಅರ್ಜುನ ಕೇಳ್ತಾನೆ, ಕೃಷ್ಣ ಮನಸ್ಸನ್ನು ಗೆಲ್ಲೋದು ಹೇಗೆ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಕೃಷ್ಣ ಮನಸ್ಸು ಬಹಳ ಕಷ್ಟ ಗೆಲ್ಲೋದು. 6ನೇ ಅಧ್ಯಾಯದ ಕೊನೆಗೆ ಬರತಕ್ಕಂಥ ಘಟ್ಟ ಇದನ್ನ ಗೆಲ್ಲೋದು ಹೇಗೆ? ಬಹಳ ದುರ್ನಿಗ್ರಹಂ ಚಲಂ, ವಿಧಿದಾಸರು ಬರೀತಾರೆ. ಮನವಸನಿಸುವುದು ಬಹು ಕಷ್ಟ, ಒಂದು ದೇವರನಾಮ ಮನವಸನಿಸುವುದು ಭಾರಿ ಕಷ್ಟ. ರಣರಂಗ ಜಯಿಸಲಬಹುದು ಅಂತ ಹೇಳ್ಬಿಡ್ತಾರೆ, ಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ಗೆದ್ದು ಬಿಡಬಹುದು, ಆದರೆ ಮನಸ್ಸನ್ನು ಗೆಲ್ಲಬೇಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ನಿಜ ಅಪೂರ್ವವಾದಂತಹ ಒಂದು ಸಂದೇಶ. ಹಾಗಿದ್ರೆ ಹೇಗೆ ಗೆಲ್ಲಬೇಕು ಅಂತ ಕೇಳಿದ್ರೆ, ಅರ್ಜುನನ ಪ್ರಶ್ನೆ ಕೂಡ ಅದೇನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ. ತಸ್ಯ ಅಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ವಾಯುವನ್ನು ನಿಗ್ರಹ ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ. ಬರೀ ಕೈಯಲ್ಲಿ ಗಾಳಿ ಹಿಡಿತೇವೆ ಅಂತ ಹೋದ್ರೆ ಏನಾಗುತ್ತಲ್ಲ, ಹಾಗೆ ಆಗುತ್ತೆ. ಮನಸ್ಸು ಎಂದು ಕೈ ಸಿಗೋದಿಲ್ಲ, ಗಾಳಿ ಎಂದು ಕೈ ಸಿಗೋದಿಲ್ಲ. ಗಾಳಿ ಸಿಗ ತಿಳ್ಕೊಳ್ಳಿ ತೆರಳು ಏನಿರೋದಿಲ್ಲ ಅಲ್ಲಿ. ಗಾಳಿ ಎಂದು ಕೈ ಸಿಗೋದಿಲ್ಲ, ಮನಸ್ಸು ಕೈ ಸಿಗೋದಿಲ್ಲ ಅಂತ ಅರ್ಜುನ ಹೇಳಿದ್ದ. ಆ ಕೃಷ್ಣ ಹೇಳುತ್ತಾನೆ, ಹೌದು ಅರ್ಜುನ ಸರಿಯಾಗಿ ಪ್ರಶ್ನೆ ಮಾಡಿದ್ದಿ ನೀನು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ನಿಸ್ಸಂಶಯ ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ, ಆದರೆ ಅದು ಅಸಾಧ್ಯ ಅಂತ ತಿಳ್ಕೊಂಡ್ಬಿಡ್ಬೇಡ. ಮತ್ತೆ ಇಂಪಾಸಿಬಲ್ ಬೇರೆ, ಡಿಫಿಕಲ್ಟ್ ಬೇರೆ. ಇಂಪಾಸಿಬಲ್ ಅಂತ ಆಗೋದೇ ಇಲ್ಲ ಅಂತ ಅರ್ಥ. ಡಿಫಿಕಲ್ಟ್ ಅಂತ ಆಗಲ್ಲ, ಕಷ್ಟಪಟ್ಟರೆ ಆಗುತ್ತೆ ಅಂತ. ಬರೀ ಡಿಫಿಕಲ್ಟ್ ಅಲ್ಲ, ವೆರಿ ಡಿಫಿಕಲ್ಟ್ ಇದು, ಬಟ್ ಆಗುತ್ತೆ. ಏನು ಅಂದ್ರೆ, ಅಭ್ಯಾಸ ಏನೋ ಕೌಂತೇಯ ವೈರಾಗ್ಯೇನ ಚ ದೃಶ್ಯತೆ. ಇದು ಅಭ್ಯಾಸ ಇದ್ರೆ, ವೈರಾಗ್ಯ ಇದ್ರೆ ಆಗುತ್ತೆ, ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಭ್ಯಾಸ ಇದ್ರೆ ಆಗುತ್ತೆ. ಏನ್ ಅಭ್ಯಾಸ ಯಾವುದು ಅಂತ ಮುಂದಿನ ಪ್ರಶ್ನೆ. ಏನ್ ಅಭ್ಯಾಸ ಈಗ? ಯಾವುದು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಹೋದ್ರೆ ಮಾಡೇ ಸುಸ್ತಾಗ್ತಾರೆ, ಅಷ್ಟೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಅಭ್ಯಾಸ ಅಲ್ಲ, ಎಕ್ಸರ್ಸೈಸ್ ಅಂತ ಅರ್ಥ. ಯಾವ ಎಕ್ಸರ್ಸೈಸ್ ಮಾಡ್ಬೇಕು ನಾವೀಗ? ಅದಕ್ಕೆ ಹೇಳ್ತಾರೆ, ಶಾಸ್ತ್ರಾಭ್ಯಾಸ ಇರುತ್ತೆ ಕೌಂತೇಯ. ಯಾವುದೋ ಅಭ್ಯಾಸ ಮಾಡಿದ್ರೆ ಮನಸ್ಸು ವಶವಾಗೋದಿಲ್ಲ, ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು. ಆ ಶಾಸ್ತ್ರ ಯಾವುದು? ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ. ಆಚಾರ್ಯರ ಭಾಷ್ಯಾದಿ ಗ್ರಂಥಗಳೇ ಶಾಸ್ತ್ರ. ಅದನ್ನು ಓದೋದು ಅಂದ್ರೆ ಅವ್ರು ಹಿಡಿಯೋದು ಅಂತ ಅರ್ಥ. ಯಾರು ವಾಯುದೇವರನ್ನು ಆಶ್ರಯಿಸ್ತಾರೋ ಅವರಿಗೆ ಮನಸ್ಸ ನಿಗ್ರಹ ಮಾಡೋದು ಏನು ಕಷ್ಟ ಅಲ್ಲ, ಬಿಟ್ಟವರು ಮಾತ್ರ ಅದು ವಶ ಆಗೋದೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸಂಕಲ್ಪ ಮಾಡಬೇಕು, ಪ್ರತ್ಯೇಕವಾಗಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದ್ರೆ ಗೊತ್ತಾ, ಮನಸ್ಸು ಮಾಡಬೇಕು ಅಂತ ಅರ್ಥ. ಇನ್ನೇನಲ್ಲ, ಸಂಕಲ್ಪ ಶಬ್ದಕ್ಕೆ ಮನಸ್ಸು ಮಾಡಬೇಕು ಅಂತ ಅರ್ಥ. ಮನಸ್ಸು ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಸಂಕಲ್ಪಕ್ಕಿಂತ ಮುಂಚೆ ಏನ್ ಮಾಡಬೇಕು? ಪ್ರಾಣಾಯಾಮ ಮಾಡಿರೋದು. ಪ್ರಾಣಾಯಾಮ ಆಚಮ್ಯ ಪ್ರಾಣಾನಾಯಮ್ಯ ಸಂಕಲ್ಪ ಅಂದ್ರೆ ಮನಸ್ಸು ಸರಿ ಇರಬೇಕಾದ್ರೆ ಪ್ರಾಣಾಯಾಮ ಮಾಡಿರಬೇಕು ಅಂತ. ಪ್ರಾಣಾಯಾಮ ಅಂದ್ರೆ ವಾಯುದೇವರನ್ನು ವಶ ಮಾಡ್ಕೋಬೇಕು ಅಂತ. ವಶ ಮಾಡಿಕೊಳ್ಳೋದು ಭಕ್ತಿಯಿಂದ ಅಂತ. ಅದು ನಿತ್ಯ ಜೀವನದ ಏನು ಸಂಧ್ಯಾವನ್ಯಾದ ಕಾರ್ಯಕ್ರಮ ಮಾಡ್ತೇವೆ, ಅದಿಷ್ಟು ಕಥೆ ಹೇಳ್ತಾ ಇದೆ. ಆಚಮನ ಹರಿಯಸ್ಮರಣೆ, ಕೇಶವಾಯಮ ನಾರಾಯಣ ಹರಿಸ್ಮರಣೆ, ಪ್ರಾಣಾಯಾಮ ವಾಯುದೇವರ ಸ್ಮರಣೆ, ಆಮೇಲೆ ಸಂಕಲ್ಪ ರುದ್ರ ತಾರತಮ್ಯ ಕ್ರಮದಲ್ಲೇ ಬರ್ತಾ ಇದೆ. ಆಚಮ್ಯ ಪ್ರಾಣಾಯಾಮ ಪ್ರಾಣಾನಾಯಮ್ಯ ಮತ್ತು ಸಂಕಲ್ಪ ಅನ್ನೋದು ಒಳ್ಳೆ ತಾರತಮ್ಯ ಕ್ರಮ. ಇದನ್ನೆಲ್ಲ ಅರ್ಥ ಮಾಡಿಕೊಂಡವರಿಗೆ ಇದು ಕಥೆ ಆಗೋದಿಲ್ಲ, ತತ್ವಶಾಸ್ತ್ರ ಆಗುತ್ತ. ಇನ್ನು ಮೇಲೆ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡಿರಬೇಕು. 24 ತಾಸು ವಾಚ್ ಮಾಡಬೇಕು, ನನ್ನ ಮನಸ್ಸು ಸರಿ ಇದೆಯೋ ಇಲ್ವೋ. ಮನೆ ಸರಿ ಇದ್ರೆ ವಾಚ್ ಮಾಡ್ತಾರೆ, ಅಲ್ಲಿ ವಾಚ್ ಇರ್ತಾರೆ, ಶೋಕೇಸ್ ಮಾಡ್ತಾನೆ, ಏನೇನೋ ಮರ್ತಿರ್ತಾನೆ, ಪಾಪ ಚೇಂಜ್ ಮಾಡ್ತಾನೆ, ಹಾಸ್ತಾನೆ, ಕಸಬ ಎಲ್ಲ ಬರ್ತಾರೆ. ಮನಸ್ಸು ಮಾತ್ರ ಡರ್ಟಿ ಎಸ್ ಪಾಸಿಬಲ್ ತಿಂಗ್ ತಗೊಂಡು ಏನ್ ಮಾಡ್ತೀರಿ? ಅದಕ್ಕೆ ಹೇಳ್ತಾರೆ, ಮನೆ ಕೆಟ್ಟರು ಪರವಾಗಿಲ್ಲ, ಮನಸ್ಸು ಕೆಡಬಾರದು ಅಂತ ಹೇಳ್ತಾರೆ. ಮನಸ್ಸನ್ನು ಕೆಡಬಾರದು. ಕೆಡಬೇಕು, ಮನೆ ಕೆಡಬೇಕಾದ್ರೆ ಮನೆ ಸ್ವಚ್ಛವಾಗಿರುತ್ತೆ ಹೇಳಿ. ಕಿಟಕಿ ಬಾಲ್ ಚೆನ್ನಾಗಿ ತೆಗೆದ್ರೆ ಗಾಳಿ ಆಡ್ತಿರುತ್ತೆ, ಸ್ವಚ್ಛವಾಗಿರುತ್ತೆ. ಗಾಳಿ ಯಾವಾಗ ಓಡಾಡುತ್ತೋ ಮನೆ ಸ್ವಚ್ಛವಾಗಿರುತ್ತೆ. ಬಿಟ್ಟು ಮನೆ ಎಲ್ಲ ಬಾಲಕನ ಹೋಗಿ ತೆಗೆದ್ರೆ ದುರ್ವಾಸನೆ ಹೊಡಿತಾ ಇರುತ್ತೆ. 1 ಗಂಟೆ ತೆಗೆದಿರ್ತಾರೆ, ಅಲ್ಲಿ ಫ್ರೆಶ್ ಆಗಿಬಿಡುತ್ತಾಗ. ಅಂದ್ರೆ ಗಾಳಿ ಓಡಾಡಿದಾಗ ಮನೆ ಫ್ರೆಶ್ ಆಗುತ್ತೆ. ವಾಯುದೇವರ ಶಾಸ್ತ್ರ ಬಂದಾಗ ಮನಸ್ಸು ಫ್ರೆಶ್ ಆಗಿಬಿಡುತ್ತೆ. ಮನೆಗೂ ಗಾಳಿ ಬೇಕು, ಮನಸ್ಸಿಗೂ ವಾಯುದೇವರ ಶಾಸ್ತ್ರ ಬೇಕು. ಇದು ಸಿಂಪಲ್ ಲಾಜಿಕ್, ಏನು ಕಷ್ಟಪಡಬೇಕಾಗಿಲ್ಲ. ಆದರೆ ಮನಸ್ಸನ್ನು ಕ್ಲೀನ್ ಮಾಡಬೇಕು ಅಂತ ಇಷ್ಟನೇ ಕೆಲವರಿಗಿಲ್ಲ. ಇದ್ದವರಿಗೆ ಮೆಥಡ್ ಗೊತ್ತಿಲ್ಲ, ಇದ್ದವರಿಗೆ ಮೆಥಡ್ ಗೊತ್ತಿಲ್ಲ. ಆದ್ರಿಂದ ಮೆಥಡ್ ಅನ್ನು ಹೇಳೋದಕ್ಕೆ ಮಹಾಭಾರತ ಹೇಳ್ತಾ ಇದೆ. ವಾಯುದೇವರನ್ನು ಆಶ್ರಯಿಸಿ ಸುಖವಾಗಿ ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ, ಆಯಾಸವಿಲ್ಲದೆ ಗೆಲ್ತಾರೆ, ಸುರಕ್ಷಿತವಾಗಿ ವಶವಾಗುತ್ತೆ ಮನಸ್ಸು ಅಂತ ಅರ್ಥ. ಅಲ್ಲಿಗೆ ಒಂದು ಘಟ್ಟ ಮುಗೀತು. ಇದನ್ನೆಲ್ಲ ಈ ಕಡೆಯಿಂದ ಧರ್ಮರಾಜ ಯುದ್ಧಕ್ಕೆ ಇನ್ನೊಂದು ಕಡೆ ಯುದ್ಧ ಮಾಡ್ತಿದ್ದಾನೆ, ಅವನ ಮೇಲೆ ದುರ್ಯೋಧನ ಯುದ್ಧಕ್ಕೆ ಹೋದನು. ಇದು ಸ್ವಲ್ಪ ಗಮನಿಸಬೇಕು ನಾವು. ದುರ್ಯೋಧನ ಫೇಸ್ ಟು ಫೇಸ್ ಭೀಮನ ಎಂದು ಫೇಸ್ ಮಾಡಬಲ್ಲ ಯುದ್ಧದೊಳಗೆ, ಅವಾಯ್ಡ್ ಮಾಡ್ತಾ ಹೋಗ್ತಾನೆ. ಫೈನಲ್ ಅನಿವಾರ್ಯ ಫೇಸ್ ಮಾಡ್ತಾನೆ ಅಷ್ಟೇ. ಮೊದಲೆಲ್ಲ ಎ ಗ್ರೂಪ್ ಗ್ರೂಪ್ ಮಾಡಿರ್ತಾರಲ್ಲ, ಅದೆಲ್ಲ ದಾಟಿಕೊಂಡು ಹೋಗ್ಬಿಡ್ತಾರೆ. ಫೈನಲ್ ಸಿಕ್ಕಾಕೊಂಡು ಸಿಕ್ಕಾಕೋತಾರೆ ಅಲ್ಲಿ ಅಷ್ಟೇ. ಮೊದಲೆಲ್ಲ ಅವಾಯ್ಡೆಡ್ ಟ್ಯಾಕ್ಟಿಕ್ಸ್ ಅವನು, ಡೈರೆಕ್ಟ್ ಆಗಿ ಭೀಮನ್ ಬೀಟ್ ಮಾಡೋದಿಲ್ಲ ಅವನು. ಗೊತ್ತೇ ಅವನಿಗೆ ಭೀಮನ್ ಒಂದೇ ನಾನು ಉಳಿಯೋದಿಲ್ಲ ಅಂತ ಗೊತ್ತವನಿಗೆ. ಅದು ಯಾರ್ಯಾರೋ ಮುದ್ದು ಕಳಿಸ್ತಾ ಇರ್ತಾನೆ, ಅವ್ರು ತಾನು ಬರ್ತಿರೋದಿಲ್ಲ. ಇಲ್ಲಿ ಧರ್ಮರಾಜನ ಯುದ್ಧಕ್ಕೆ ಹೋಗ್ತಾನೆ ದುರ್ಯೋಧನ, ಅಶ್ವತ್ಥಾಮರನ್ನ ಭೀಮನಲ್ಲಿ ಬಿಡ್ತಾರೆ, ತಾನು ಧರ್ಮರಾಜನಲ್ಲಿ ಹೋಗ್ತಾನೆ. ಇವರು ರಾಜ, ಅವರು ರಾಜ, ಚಸ್ ರಾಜರಾದಾಗ ಆಯ್ತು. ಈಗ ಇಬ್ರು ಕಿಂಗ್ ಕಿಂಗ್, ಈಗ ಕಿಂಗ್ ವರ್ಸಸ್ ಕಿಂಗ್ ಆದಾಗಾಯ್ತು. ಪಾಂಡವ ರಾಜ ಧರ್ಮರಾಜ, ಕೌರವ ರಾಜ ಈತ, ಇವರು ಯುದ್ಧ ಶುರು ಮಾಡಿದರಂತೆ. ಆ ಯುದ್ಧದಲ್ಲಿ ಧರ್ಮರಾಜ ಚೆನ್ನಾಗಿ ಯುದ್ಧ ಮಾಡಿದನಂತೆ ಪಾಪ. ಯುದ್ಧ ಮಾಡ್ತಾ ಮಾಡ್ತಾ ಒಂದು ಸ್ಟೇಜ್ ಅಲ್ಲಿ ದುರ್ಯೋಧನ ರಥವನ್ನ ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟ ದುರ್ಯೋಧನ ರಥವನ್ನ. ರಥ ಇಲ್ದಾಗ ಆಗಿತ್ತು ದುರ್ಯೋಧನನಿಗೆ. ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಏನಿದು ಕಲಿಯನ್ನ ಧರ್ಮರಾಜ ವಿಗ್ರಹ ಮಾಡಿಬಿಟ್ನಲ್ಲ, ಏನ್ ಆಶ್ಚರ್ಯ, ವಾಯುದೇವರೇ ಬರ್ತಾರೆ ಅಂತ ಹೇಳ್ತಿದ್ರಿ, ಧರ್ಮರಾಜ ಮಾಡಿಬಿಟ್ನಲ್ಲ ಅಂತ ಕೇಳಿದರೆ ಅದು ಆ ವಿಚಾರ ಅಲ್ಲ, ಅದು ನಡೆದಿದ್ದೇ ಬೇರೆ. ದುರ್ಯೋಧನ ಮಹಾಬಲಿಷ್ಠ, ಮಹಾಮೂರ್ಖ, ಮಹಾಕಪಟಿಯವರು. ಧರ್ಮರಾಜ ಭಾರಿ ಪ್ರಾಮಾಣಿಕನಾದವರು. ಅವರಿಬ್ರು ಯುದ್ಧ ನಡೀತು, ಧರ್ಮರಾಜ ಗೆದ್ದ, ದುರ್ಯೋಧನ ಸೋತ. ಒಂದು ಸ್ಟೇಜ್ ಅವರು ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಮಾರಲ್ ಕರೇಜ್ ಅಂತಾರಲ್ಲ, ಹಾಕಿ ಮಾರಲ್ ಕರೇಜ್. ಒಬ್ಬ ಗೂಂಡ ಬರ್ತಾನೆ, ಸಣಕಾಯ ಇರ್ತಾನೆ ಒಬ್ಬನು ಪಾಪ, ಎದಕ್ಕೆ ಪುತ್ತೆ ಕಿತ್ಕೊಳ್ಳೋರ್ಗೆ ಹೋಗ್ತಾನೆ, ಅವ್ನು ಘರ್ಷಣೆ ಮಾಡ್ತಾನ, ಅವನು ಜೋರಕ್ಕೆ ಹೋಗ್ತಾನೆ. ಅವನ್ ಏನ್ ಧೈರ್ಯ ಗೊತ್ತಾ, ತಾನು ಸರಿಯಾಗಿದ್ದೇನೆ, ಅದೇ ಧೈರ್ಯ ಅವರು. ಮಾರಲ್ ಕರೇಜ್ ಅಂದ್ರೆ ಅದೇ. ಇವತ್ತು ಧರ್ಮಾನುಷ್ಠಾನ ಮಾಡ್ಕೊಂಡ್ರೆ ಒಂದು ನೈತಿಕ ಧೈರ್ಯ ಇರ್ತದೆ ಯಾವಾಗಲೂ ಕೂಡ. ದುರ್ಯೋಧನ ಫಿಸಿಕಲಿ ಸ್ಟ್ರಾಂಗ್, ಆದ್ರೆ ಅವನಿಗೆ ನೈತಿಕವಾದ ಧೈರ್ಯ ಇಲ್ಲ, ಅದಕ್ಕೆ ಸೋತ ಅಂತಾರೆ. ಒಬ್ಬ ಕಳ್ಳ ನರಪೇತರ ಪೊಲೀಸು ಅಟ್ಕೊಂಡ್ಬರ್ತಾನೆ, ಗಟ್ಟುಮುಟ್ಟಾದ ಕಳ್ಳ ಓಡ್ತಿರ್ತಾನೆ, ಅದಕ್ಕೆ ಅವ್ರಿಗೆ ನೈತಿಕವಾದ ಕಳ್ತನ ಮಾಡಿಬಿಟ್ಟಿದ್ದಾರೆ. ಅಪಾಯ ಅವನಲ್ಲಿ, ಅಪರಾಧ ಅವನಲ್ಲಿ ಇದೆ. ಈಗ ಇವನಲ್ಲಿ ಅಪರಾಧ ಇಲ್ಲ, ಅದಕ್ಕೋಸ್ಕರ ಜೋರ ಓಡ್ತಾನೆ. ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಹೊಸ ವಿಷಯ ಗೊತ್ತಾಗತ್ತೆ. ಫಿಸಿಕಲಿ ವೀಕ್ ಇದ್ರೆ ತಪ್ಪಲ್ಲ, ಸ್ಪಿರಿಚುವಲಿ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಸತ್ಯಂವದ ಧರ್ಮಂಚರ ಅಂತ ಬದುಕಿದರೆ ನಮಗೆ ಅಪಾಯ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ ಮಾತಿದೆ. ಸ್ವಲ್ಪ ಯೋಚನೆ ಮಾಡಿದರೆ ಸತ್ಯ ಧರ್ಮಗಳು ನಮಗೆ ಮನಸ್ಸಿಗೆ ಕೊಡೋ ಧೈರ್ಯವನ್ನ ಯಾವ ಕವಚ ಕೊಡೋದಿಲ್ಲ, ಯಾವ ಶಸ್ತ್ರಾಸ್ತ್ರ ಕೊಡೋದಿಲ್ಲ. ಮನಸ್ಸಿಗೆ ದೊಡ್ಡ ಧೈರ್ಯ ಅಂದ್ರೆ ದೇವರನ್ನ ಸರಿಯಾಗಿ ನಂಬಿ ನಾವು ಪ್ರಾಮಾಣಿಕವಾಗಿ ಬದುಕೋದು. ಅದಕ್ಕೆ ಧರ್ಮರಾಜ ಸಾಕ್ಷಿ. ಗೆದ್ದನಂತೆ ದುರ್ಯೋಧನ, ರಸ್ತೆಯಿಂದ ಕೆಳಗೆ ಬೀಳಬೇಕಾಯ್ತು. ಆಗ ಎದ್ದಂತೆ, ಎದ್ದು ಬಿಟ್ಟು ಗದ ತಗೊಂಡ್ಬೇಕು, ಗದ ಹಿಡ್ಕೊಂಡ, ಗದ ಹಿಡ್ಕೊಂಡು ಧರ್ಮರಾಜ ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಅದನ್ನ ಆ ಸಮಯದಲ್ಲಿ ಭೀಮಸೇನ ನೋಡಿದರಂತೆ, ತಕ್ಷಣ ಅಲ್ಲಿ ಬಂದನಂತೆ. ಆ ಕ್ಷಣಕ್ಕೇನೆ ದುರ್ಯೋಧನ ಹೋಗ್ತಾನೆ, ಯುದ್ಧ ಮಾಡಿ ಗೊತ್ತಿಲ್ಲ, ತಕ್ಷಣ ಓಡೋಗ್ಬಿಡ್ತಾನೆ. ಆ ಕಡೆ ಬಂದ ಅಂದ್ರೆ ಓಡಿದಾಗೆ ಲೆಕ್ಕ ಬರ್ತೇನೆ, ಯುದ್ಧ ಮಾಡಿ ಸೋಲೋದಲ್ಲ, ಯುದ್ಧ ಮಾಡಿದ್ರೆ ಸೋತು ಓಡೋಗ್ಬಿಡ್ತಾರೆ. ಇದು ಬಹಳ ಆಶ್ಚರ್ಯ. ದುರ್ಯೋಧನನಿಗೆ ಎಷ್ಟು ಧೈರ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಧರ್ಮರಾಜನಿಂದ ಒಂದು ಪಾಠ ಕಲ್ತೀವಿ, ಧರ್ಮಿಷ್ಠರಾಗಿ ಬದುಕಿದರೆ ನಾವು ಗೆಲ್ತೇವೆ, ಇದು ಒಂದಾಯ್ತು. ಆದ್ರೆ ಭೀಮನ ಇನ್ನೊಂದು ಪಾಠ ಕಲ್ತೀವಿ, ದುರ್ಯೋಧನ ಬಂದಾಗ ಧರ್ಮ ಸೋತರು ಭೀಮ ಎಂದೂ ಸೋಲೋದಿಲ್ಲ, ದುರ್ಯೋಧನ ಓಡೇ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಕಲಿ ಭೀಮನ ಯುದ್ಧ ನಡೆದಾಗ ಭೀಮಸೇನ ಗೆಲ್ತಾನೆ ಅಲ್ಲ, ಕಲಿ ಭೀಮನ ನೋಡ್ತಿರ್ಲಿಕ್ಕೆ ಓಡ್ ಹೋಗ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪ ಕಾಣ ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೆನೆದ್ರೆ ಸಾಕಂತೆ, ಇನ್ನೇನು ಮಾಡಬೇಕಾಗಿಲ್ಲ, ನೆನೆದ್ರೆ ಸಾಕು. ಇದು ನಿಜವಾದ ಅರ್ಥದಲ್ಲಿ ಭೀಮ ಪರಾಕ್ರಮದ ಒಂದು ಬಗೆ. ದುರ್ಯೋಧನ ಓಡ್ತಾನೆ, ಧರ್ಮ ಸುರಕ್ಷಿತರಾಗ್ತಾನೆ. ಇಲ್ಲಿ ನೋಡಿ, ಧರ್ಮರಾಜ ಆಪತ್ತಿಗೆ ಸಿಕ್ಕ, ದುರ್ಯೋಧನ ಗದೆ ಎತ್ತಿದ ತಕ್ಷಣ ಕಾಪಾಡಿದ್ದ ಅರ್ಜುನ ಅಲ್ಲ, ಭೀಮಸೇನ ಕಾಪಾಡ್ತಾನೆ. ಅಂದ್ರೆ ವಾಯುದೇವರು ಸರ್ವಾಂತರಾತ್ಮನ್ ಅಜರ ಜರಯಿತಃ, ಸರ್ವಾಂತರಾತ್ಮನ್ ಎಲ್ಲ ಕಡೆ ಇದ್ದು ಅದನ್ನು ಕಾಪಾಡ್ತಾರೆ. ಮತ್ತು ಎಲ್ಲಾ ದೇವತೆಗಳನ್ನ ಕರೆದಾಗ ಅವರು ಇದ್ರೆ ಕಾಪಾಡ್ತಾರೆ, ಬೇರೆ ಅವ್ರು ಇಲ್ಲವಾದ ಕಾಪಾಡೋದಕ್ಕೆ ಆಗೋದಿಲ್ಲ. ಆದ್ರೆ ವಾಯುದೇವರು ಹಾಗಲ್ಲ, ಎಲ್ಲ ಕಡೆ ಇರ್ತಾರೆ ವಿಶೇಷ. ಆದ್ರಿಂದ ವಾಯುಸ್ತುತಿ, ವಾಯುದೇವರ ಆರಾಧನೆ ನಮ್ಮ ಜೀವನಕ್ಕೆ ಅತ್ಯಂತ ಭದ್ರವಾದಂತಹ ರಕ್ಷಣೆ ಕೊಡೋದು ನಿಶ್ಚಿತ ಅಂತಾಯ್ತು. ಈ ಕಡೆ ಕರ್ಣ ನಕುಲನ ಯುದ್ಧ ಶುರು ಮಾಡ್ತಾನೆ, ನಕುಲನ ಯುದ್ಧವನ್ನು ಶುರು ಮಾಡ್ತಾನೆ. ಕರ್ಣ ಸೂರ್ಯಾವತಾರ, ಆತ ಅಶ್ವಿನಿ ಅವತಾರ, ಸೋಲ್ತಾನೆ ನಕುಲ, ಸಾಕಷ್ಟು ಚೆನ್ನಾಗೇ ಸೋಲ್ತಾನೆ. ಕರ್ಣ ಹೋಗ್ತಾನೆ, ಅವನ ಕೊರಡೆಗೆ ಧನಸ್ಸನ್ನು ಹಾಕ್ತಾನೆ, ಎಳೆದಾಡ್ತಾನೆ. ಕೈಲಾಗದ ನನ್ನ ಯುದ್ಧಕ್ಕೆ ಬರ್ತೀರಾ ಅಂತ, ಕೈಲಾಗದ ನೀರ್ತೇ ಆರಿಸ್ಕೊಂಡಿರೋದು ಪಾಪ. ಕೈಲಾಗ ಆರಿಸ್ಕೊಂಡಿದ್ದು ಕರ್ಣನೇ, ನನ್ನ ಯುದ್ಧಕ್ಕೆ ಬರ್ತೀರ, ಜ್ವರ ಬೈದು ಬಿಟ್ಟು ಅಪಹಾಸ್ಯ ಮಾಡಿ ಹೋಗುವಂತ ಓಡಿಸಿಬಿಡ್ತಾನೆ. ಆದ್ರೆ ಕೊಲ್ಲೋದಿಲ್ಲ, ಕುಂತಿ ಮಾತು ಕೊಟ್ಟಿದ್ನಲ್ಲ, ನಾನು ಅರ್ಜುನ್ ಬೇರೆಯವನ್ನು ಕೊಲ್ಲೋದಿಲ್ಲ ಅಂತ ಹೇಳಿ ಆ ಮಾತ ನೆನೆಸ್ಕೊಂಡು ಬಿಟ್ಟುಬಿಟ್ಟನಂತೆ. ಆ ಕಡೆ ನಕಲ ಓಡೋಗ್ಬಿಡ್ತಾರೆ ಆ ಕಡೆ. ಇನ್ನು ಮುಂದೆ ಅಲ್ಲಿ ಸಂಬಂಧ ನೋಡಿ ಗಮನಿಸಿ, ಮಹಾಭಾರತ ಸಂಬಂಧ ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ನಿಜವಾದ ಮಹಾಭಾರತವೇ ಒಳಗಿಂದ ಓದಬೇಕಾದ್ರೆ, ಹೊರಗೆ ನೋಡಿದ್ರೆ ಕರ್ಣ ದುರ್ಯೋಧನ ಕಡೆಯವನು, ಈ ಕಡೆ ನಕುಲ ಪಾಂಡವರ ಕಡೆಯವನು, ಧರ್ಮರಾಜನ ತಮ್ಮ ಅಷ್ಟೇ. ಸ್ವಲ್ಪ ಒಳಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಳಗೆ ಅಂದ್ರೆ ಕರ್ಣ ಯಾರು, ಸೂರ್ಯ, ನಕುಲ ಯಾರು, ಅಶ್ವಿನಿ ದೇವತೆಗಳ ಅವತಾರ. ಸೂರ್ಯ ಅಶ್ವಿನಿ ದೇವರ ಸಂಬಂಧ ಏನು ಅಂದ್ರೆ, ಸೂರ್ಯನವಾಗರೇ ಅಶ್ವಿನಿ ದೇವತೆಗಳು, ಸೂರ್ಯರಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರೇ ಇವರು ಕುದುರೆ ರೂಪದಲ್ಲಿ ಇರ್ತಾಳೆ, ಹುಟ್ಟಿವರೇ ಅಶ್ವಿನಿ ದೇವತೆಗಳು. ತಂದೆ ಮಗನ ಯುದ್ಧದಾಗಾಯ್ತು ಈ ನಕುಲ ಕರ್ಣರ ಯುದ್ಧ, ತಂದೆ ಮಕ್ಕಳ ಯುದ್ಧದಾಗಾಯ್ತು. ಅಂದ್ರೆ ದುರ್ಯೋಧನ ತಂದೆ ಮಕ್ಕಳು ಯುದ್ಧ ಮಾಡಿಸ್ತಿದ್ದಾನೆ. ಕಲಿಯುಗದಲ್ಲಿ ಅಪ್ಪ ಮಕ್ಕಳು ಹೊಡೆದಾಡ್ತಾರೆ, ಅದು ಗ್ಯಾರಂಟಿನೇ. ಕೋರ್ಟ್ ಕೇಸು ಆಗ್ತಾವೆ ಎಷ್ಟೋ ಸಲ, ಎಲ್ಲ ಪೇಪರ್ ಬಂದಿರಲಿ, ತಾಯಿ ಜೀವನಾಂಶಕ್ಕೋಸ್ಕರ ಮಕ್ಕಳ ಮೇಲೆ ಕೇಸ್ ಹಾಕಿಲ್ಲಂತೆ ಪಾಪ. ಎಂತ ಮಕ್ಕಳಿರ್ಬೋದು, ಜೀವನಾಂಶಕ್ಕೋಸ್ಕರ ಮನೆಗೆ ಕೊಡೋ ಅಂತೇನಲ್ಲ, ಜೀವನಾಂಶಕ್ಕೋಸ್ಕರ ತಾಯಿರ ಹೊಟ್ಟೆ ಬಟ್ಟೆಗೆ ಹಾಕೊಟ್ಟು ತಯಾರಿಲ್ಲ ಮಕ್ಕಳು. ಕಲಿಯುಗದಲ್ಲಿ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡಿದ್ರೆ ಅದೇನ್ ಬಿಡಿ, ಅವರೇ ಕಾಪಾಡುವ ಸಪೋರ್ಟ್ ಕೊಡ್ತಾರೆ ಅವರನ್ನು. ಕಲಿಯುಗದಲ್ಲಿ ಯಾರು ಧರ್ಮ ಬಿಟ್ಟಿದ್ದು ಯಾರು ಬಂದು ಯಾರು ಹೇಳಿದ್ರೆ ಸನ್ಯಾದಿ ಮಾಡೋದಿಲ್ಲ ಅಂತ ಹೇಳಿ, ಯಾಕೆ ಮಾಡಬೇಕು ಬಿಡ್ರಿ ಅಂತ ಅವನು ಹೇಳ್ತಾನೆ. ಈ ಮಧ್ಯೆ ನಾವು ಹೇಳಿದ್ದು ಪಾಪ ನಮಗೆ ನಮ್ಮ ಮಾತಾಡ್ತಾರೆ ಅಂತ ಅವಪಾದ ಮಾತಾಡ್ಬಿಡ್ತಾರೆ. ಯಾಕೆ ಮಾಡ್ಬೇಕು ಬಿಡಿ, ಪಾ ವಿಟರ್ ಅದನ್ನ ಮಾಡ್ಕೊಂಡ್ರೆ ಬರ್ತಾರೆ, ಬಿಟ್ಟರೆ ಬಿಡ್ತಾನೆ ಬಿಡಿ ಅಂತ ಸಮಾಧಾನ ಮಾಡ್ಬಿಡಿ. ನಮ್ಮ ಸಮಾಧಾನ ಮಾಡ್ತಾರೆ ಅವ್ರನ್ನಲ್ಲ. ಏಕಾಶ್ ತಿಂತ ನೋಡಿ ಅಂದ್ರೆ ಹೋಗಿ ನೀವು ತಿನ್ನಿ, ಯಾಕೆ ಅವನು ಬೈತೀರಿ ಅಂತ ಬಿಡ್ತಾರೆ ಹೊರತು ಯಾವನ್ನ ಬೈಯಲಕ್ಕೆ ಹೋಗೋದಿಲ್ಲ. ತಪ್ಪನ್ನು ವೈಭವೀಕರಣ ಮಾಡ್ತಾರೆ ಗೊತ್ತಾ, ಗ್ಲೋರಿಫೈ ಮಾಡ್ತಾರೆ. ಇವತ್ತು ಪೇಪರ್ ಅಲ್ಲಿ ನೋಡ್ತಿರ್ತೀರಿ, ಗ್ಲೋರಿಫಿಕೇಶನ್ ಆಫ್ ದಿ ವಿಕೆಟ್ ಪೀಪಲ್, ಬಾರಿ ಕಳ್ಳರನ್ನ ಸುಳ್ಳರನ್ನ ಗ್ಲೋರಿಫೈ ಮಾಡ್ತಾರೆ. ಒಳ್ಳೆಯವರನ್ನ ಪಾಪಿಸ್ತಾ ಯಾಕೆ ಹೋಗ್ಬೇಕಾಯ್ತು, ಬೈದು ಬಿಡ್ತಾರೆ, ಒಳ್ಳೆಯವರು ಬೈದು ಹಾಕಿ ಬಿಡ್ತಾರೆ. ಕೆಲವರನ್ನ ಗ್ಲೋರಿಫೈ ಮಾಡ್ತಾರೆ. ಕಾರಣ ಏನು ಅಂದ್ರೆ ಕಲಿಯುಗದ ದೇವತೆ ಅವರು ಅತಿದೇವತೆ ಇದ್ದಾನಲ್ಲ, ಅಂದ್ರೆ ಬ್ಯಾಡ್ ಸೆನ್ಸ್ ಅಲ್ಲಿ, ಒಳ್ಳೆ ಸೆನ್ಸ್ ಅಲ್ಲಲ್ಲ ದುರ್ಯೋಧನ ಅವನು. ಯಥಾ ರಾಜ ತಥಾ ಪ್ರಜಾ, ಅವ್ನು ಸಪೋರ್ಟ್ ಕೊಡೋದಲ್ಲ ಅಂಥವ್ರಿಗೇನೆ. ಹೀಗೆ ಕರ್ಣ ನಕುಲರ ಯುದ್ಧದಲ್ಲಿ ಕರ್ಣ ಗೆದ್ದ, ನಕುಲ ಸೋತ. ಆ ಕಡೆಗೆ ಹೋಗ್ತಾನೆ ನಕುಲ. ಆಮೇಲೆ ಅವತ್ತಿನ ದಿವಸ ಸಾತ್ಯಕಿಗೂ ವಿಂದ ಅಣುವಿಂದನ ಯುದ್ಧ ಶುರುವಾಯ್ತಂತೆ. ಕೇಕೈ ದೇಶದ ರಾಜಕುಮಾರ ಅವರಿಬ್ರು ಕೂಡ, ಕೇಕೈ ದೇಶದ ರಾಜಕುಮಾರರು ವಿಂದ ಅಣುವಿಂದ ಅಂತೇಳಿ ಇಷ್ಟ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅವ್ರು ಯಾರು ಅಂತ ಕೇಳಿದ್ರೆ ಮಿತ್ರವಿಂದಾದೇವಿ ಷಣ್ಮೇಶ್ವರಲ್ಲಿದ್ದಾರೆ, ಅವರ ಸಹೋದರರು ಅವರಿಬ್ರು ಕೂಡ. ಎಂಥ ಮನೆ ಯೋಚನೆ ಮಾಡಬೇಕು, ಮಿತ್ರವಿಂದಾದೇವಿಯ ಅಣ್ಣ ತಮ್ಮಂದಿರ ಅವರಿಬ್ರು ಕೂಡ, ಓನ್ ಬ್ರದರ್ಸ್. ಆದರೆ ಮಿತ್ರವಿಂದಾದೇವಿ ಕೃಷ್ಣನ ಪತ್ನಿ, ಇವರು ಕೃಷ್ಣ ದ್ವೇಷಿಗಳು. ಹೇಗಿದೆ ಲೆಕ್ಕ ಹಾಕಿ, ರುಕ್ಮಿಣಿ ಕೃಷ್ಣನ ಹೆಂಡತಿ, ರುಕ್ಮಿ ಕೃಷ್ಣನ ದ್ವೇಷಿಯವರು, ರುಕ್ಮಿಣಿ ಅಣ್ಣ ಕೃಷ್ಣನ ಬದ್ಧ ದ್ವೇಷಿಯವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದೇ ಮನೆತನದೊಳಗೆ ಎಂತೆಂತ ಜನಗಳಿರ್ತಾರೆ ಅನ್ನೋಕೆ ನಿದರ್ಶನ ಇದು. ವಿಂದ ಅಣುವಿಂದ ಇಬ್ರು ಯುದ್ಧ ಬಂದ ಶುರು ಮಾಡ್ತಾರೆ. ಸಾತ್ವಿಕಿ ಯುದ್ಧವನ್ನು ಮಾಡ್ತಾನೆ. ಫಸ್ಟ್ ಸ್ಟೇಜ್ ಅಲ್ಲಿ ಅಣುವಿಂದ ಚಿಕ್ಕವನು, ವಿಂದ ದೊಡ್ಡವನು. ಅವನನ್ನ ಒಂದು ಜೋರಾಗಿ ಹೊಡೆದನಂತೆ ಅವನ ತಲೆ ಕತ್ತರಿಸಿ ಬಿತ್ತಂತೆ. ಸಾತ್ವಿಕಿ ಗೆದ್ದು ಬಿಡ್ತಾನೆ. ಅಣುವಿಂದಶ್ಚ ಶಿರೋಜಹಾರ ಅಂತಲೇ ಹಾರಿಸಿಬಿಟ್ನ. ಆಗ ವಿಂದ ಅವರು ಸೀನಿಯರ್ ಅವನು. ಸಾತ್ವಿಕಿ ಯುದ್ಧ ಶುರುವಾಯ್ತಂತೆ. ಇಬ್ರು ಜೋರಾಗಿ ಯುದ್ಧ ಮಾಡಿದಾಗ ಇವನ ರತ್ನ ಅವನು ಪುಡಿ ಮಾಡ್ತಾನೆ, ಅವನ ರತ್ನ ಇವನು ಪುಡಿ ಮಾಡ್ತಾನೆ, ಅವನು ಬಿಲ್ಲು ಇವನು ಹೊಡಿತಾನೆ, ಇವನು ಬಿಲ್ಲು ಅವನು ಹೊಡಿತಾನೆ. ಅದೇ ರೀತಿ ಖಡ್ಗನು ಹೊಡೆದಾ ಇರ್ತಾರೆ. ಎಲ್ಲ ಧ್ವಜ ಧ್ವಜ ಸಾರಥಿ ಸಾರಥಿ ಎಲ್ಲ ಒಬ್ಬರು ಹೊಡಿತಾ ಹೋಗ್ತಾರೆ. ಕೊನೆ ಇಬ್ಬರು ನೆಲದಲ್ಲಿ ನಿಂತ್ಕೊಂಡಿರುತ್ತೆ, ಕೊನೆಗೇನು ಇಲ್ದೇನೆ. ಆಗ ಖಡ್ಗ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಖಡ್ಗ ಗುರಾಣಿ ಹಿಡ್ಕೊಂಡು ಇಬ್ರು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಒಂದು ಸ್ಟೇಜ್ ಅಲ್ಲಿ ಸಾತ್ವಿಕೆಯ ಬಲ ಜಾಸ್ತಿಯಾಗಿ ಆ ವಿಂದನ ತಲೆ ಹರಿಸಿದನಂತೆ. ಇಬ್ಬರನ್ನು ಕೊಂದ, ವಿಂದಾನವಿಂದರನ್ನು ಕೊಂದ, ಕೃಷ್ಣನ ಹೆಂಡತಿಯ ಸಹೋದರನ್ನು ಕೊಲ್ತಾನೆ. ಆದರೆ ಅದರಿಂದ ಪಾಪ ಬರೋದಿಲ್ಲ, ಪುಣ್ಯ ಬರುತ್ತೆ ಅವನಿಗೆ. ಯಾಕೆ ಅವರು ಕೃಷ್ಣ ದ್ವೇಷಿಗಳಾದ್ದರಿಂದ, ಬರೀ ಸಂಬಂಧಿಗಳಲ್ಲ ದ್ವೇಷಿಗಳವರು. ಅದು ಕೃಷ್ಣ ಹೇಳುತ್ತಾರೆ, ಸಂಬಂಧಿಗಳೊಬ್ಬುದನ್ನು ನೋಡಬಾರದು, ಗುಣವಂತರ ಹೌದಲ್ಲ ನೋಡಬೇಕು. ಗುಣವಂತರಾದರೆ ಸಂಬಂಧಿಗಳಲ್ಲ ಅವರನ್ನು ಗೌರವಿಸಿ, ಆದರೆ ಸಂಬಂಧಿಗಳೇ ಗುಣವಂತರಲ್ಲ ಅವರ ಶತ್ರುಗಳಿದ್ದಾಗ ಏನು ಪ್ರಯೋಜನ ಅಂತ ಕೇಳುತ್ತಾರೆ. ಏನೂ ಪ್ರಯೋಜನ ಇಲ್ಲ. ಸಾತ್ವಿಕಿ ಅಷ್ಟು ಮಾಡಿದ, ಗೆದ್ದು ಹೊರಟ. ಇನ್ನು ಕೊನೆಯ ಹಂತದಲ್ಲಿ ಅವತ್ತಿನ ದಿವಸ ಕೃಪಾಚಾರ್ಯರು ಒಂದು ಕಡೆಯಿಂದ ಯುದ್ಧ ಶುರು ಮಾಡುತ್ತಾರೆ. ದುಷ್ಟದ್ಯುಮ್ನನ್ನು ನೋಡ್ತಾರೆ. ದುಷ್ಟದ್ಯುಮ್ನ ಅವರು ಯುದ್ಧ ಶುರುವಾಗಬೇಕು. ದುಷ್ಟದ್ಯುಮ್ನ ಸ್ವಲ್ಪ ಗಾಬರಿ ಆಯ್ತಂತೆ ಅವನಿಗೆ. ಈ ಒಳ್ಳೆ ಬ್ರಾಹ್ಮಣ ಕೃಪಾಚಾರ್ಯರು, ಒಳ್ಳೆ ಚಿರಂಜೀವಿ ಆಗಿರ್ತಕ್ಕಂಥ ಬ್ರಾಹ್ಮಣ, ಒಳ್ಳೆ ತಪಸ್ ಮಾಡಿದ್ದಾರೆ. ನಾನು ಅವರ ಸಹೋದರಿ ಕೃಪಿದೇವಿಯ ಗಂಡ ದ್ರೋಣಾಚಾರ್ಯ ಕೊಂದು ಹಾಕಿಬಿಟ್ಟಿದ್ದೇನೆ. ನನ್ನ ಭಾರಿ ಸಿಟ್ಟಿದೆ, ಶಕ್ತಿ ಜಾಸ್ತಿ ಇಲ್ಲ ಬ್ರಾಹ್ಮಣನಿಗೆ, ಆದ್ರೆ ತಪಸ್ಸು ಬಹಳ ಇದೆ ಅನ್ಕೊಂಡೆ. ತಪಸ್ಸು ಭಾರಿ ಇದೆ, ನನ್ನ ತಪಸ್ಸಿಂದ ಸುಟ್ಟು ಹಾಕಿದ್ರು ಹಾಕಬಹುದು ಅಂತ ಹೇಳಿ ದುಷ್ಟದ್ವನ ಓಡೋಗ್ಬಿಟ್ಟಂತಲ್ಲಿ ದುಷ್ಟದ್ವನ ಪರಾರಿ ಆಗ್ತಾ ಇದ್ದಾನೆ. ಕೃಪಾಚಾರ್ಯನ ಕಂಡುಬಿಟ್ಟು ನೀವು ಯೋಚನೆ ಮಾಡ್ಬೇಕಲ್ಲಿ, ತಪಸ್ಸಿನಿಂದ ನನ್ನ ಸುಟ್ಟು ಬಿಡಬಹುದು ಅಂತ ದುಷ್ಟದ್ವನ ಅನ್ಕೊಂಡ. ದುಷ್ಟದ್ವನ ಯಾರು ಗೊತ್ತೇನು, ಅಗ್ನಿ ಅವತಾರ, ಅವನು ಸುಡೋರು, ಹೆದಕೊಂಡದ್ದು ನನ್ನ ಸುಟ್ಟರೆ ಕಟ್ಟಾದ್ ಓಡೋಗ್ಬಿಟ್ಟಂತೆ. ಅಂದ್ರೆ ಎಷ್ಟು ಅರ್ಥ ಇದೆ ಅದರೊಳಗೆ, ಅಗ್ನಿಗೆ ಪೂರ್ತಿ ಸುಡೋ ಶಕ್ತಿ ಇಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಅದು. ಆದ್ರಿಂದಲೇ ಅಗ್ನಿ ಸರ್ವೋತ್ತಮನಲ್ಲ, ಅಗ್ನಿ ಒಳಗೆ ಪರಶುರಾಮ ದೇವರಿದ್ದಾರಲ್ಲ ಅವರು ಶ್ರೇಷ್ಠರು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಎಂಬುದು ಅದರ ವಿಷಯ. ಇಷ್ಟು ಘಟ್ಟ ನಡೀತು. ಅದಾದ ಮೇಲೆ ಕೊನೆಯ ಘಟ್ಟದೊಳಗೆ ಸಾಯಂಕಾಲದ ಹೊತ್ತಿಗೆ ಕರ್ಣ ಅರ್ಜುನರ ಯುದ್ಧ ನಡೀತಾನೆ. ಸಾಯಂಕಾಲದ ಹೊತ್ತಿಗೆ ಕರ್ಣ ಅರ್ಜುನರ ಯುದ್ಧ ನಡೀತು. ಸ್ವಲ್ಪ ಹೊತ್ತಿಗೆ ಕರ್ಣ ಸೋತು ಬಿಟ್ಟಂತೆ. ಕರ್ಣ ಸೋತ ಟೈಮು ಆಗಿತ್ತು, ಪುಣ್ಯಕ್ಕೆ ಸರಿ ಹೋಯಿತು, ಟೈಮು ಸರಿ ಹೋಗಿತ್ತು. ಯುದ್ಧ ಮಾಡ್ಕೊಂಡು ಹೊರಟೋಗ್ಬಿಟ್ಟು ಅವತ್ತು ಮನೆಗೆ ಬರ್ತಾರೆ. ದುರ್ಯೋಧನ ಕರ್ಣ ಇಬ್ರು ರಾತ್ರಿ ಮೀಟಿಂಗ್ ಮಾಡ್ತಾರೆ. ದುರ್ಯೋಧನ ಕರ್ಣನ ಹತ್ರ ಹೋಗಿಬಿಟ್ಟು ಏನು ಕರ್ಣ ಹೀಗಾಯ್ತು ಅಂತ ಕೇಳಿದರೆ, ಭಾರಿ ಹೋಪ್ಸ್ ಇಟ್ಕೊಂಡಿದ್ನಲ್ಲ, ಏನು ಕರ್ಣ ಹೀಗಾಯ್ತಲ್ಲ, ನೀನು ಸೋತು ಬಿಟ್ಟಿಯಲ್ಲ ಅಂತ ಕೇಳಿದರೆ, ಅವನು ದುರ್ಯೋಧನ ಕೈ ಹಿಡ್ಕೊಂಡಂತೆ. ಕರ್ಣ ಕೈ ಹಿಡ್ಕೊಂಡ್ಬಿಟ್ಟು ಮಾತಾಡ್ತಾರೆ. ನೋಡಿದ ದುರ್ಯೋಧನ ಎಂಥವನು, ಭೀಷ್ಮರ ಹತ್ರ ಹೋಗಿ ಬಾಯಿ ಬಂದ ಬೈತಾ ಇದ್ದ, ದ್ರೋಣರ ಹತ್ರ ಹೋಗಿ ಬಾಯಿ ಬಂದ ಬೈತಾ ಇದ್ದ, ಕರ್ಣನ ಬೈಲಿಲ್ಲ. ಇವಾಗ ಯಾಕೆ ಕರ್ಣ ಹೀಗಾಯ್ತು ಅವನ್ನೆಲ್ಲೇ ಮಾತಾಡ್ತಾರೆ. ಅಂದ್ರೆ ದುರ್ಯೋಧನ ದೊಡ್ಡವ್ರನ್ನ ಹ್ಯಾಕ್ ಕಾಣುತ್ತಿದ್ದ, ಇವ್ರನ್ನ ಹ್ಯಾಕ್ ಕಾಣ್ತಾನೆ. ಗುರು ಹಿರಿಯರ ಕಂದ್ರೆ ಗೌರವಿಸ್ತಾ ಇರತಕ್ಕಂಥದ್ದು ಕಲಿಯ ಒಂದು ವಿಚಿತ್ರ ಪ್ರವೃತ್ತಿ, ಅವಹೇಳನ ಮಾಡತಕ್ಕಂಥದ್ದು. ಕರ್ಣನನ್ನ ಮಾತ್ರ ನಮ್ಮ ಜನ ತಂದೆ ತಾಯಿ ಬೈದಿರ್ತಾರೆ, ಫ್ರೆಂಡ್ ಜೊತೆ ಕಾಫಿಗೆ ಹೋಗಿ ಕೂತಿರ್ತಾನೆ, ಹೋಗ್ಬಿಟ್ಟು ಕ್ಲಬ್ ನಲ್ಲಿ ಹೋಗಿ ಕೂತಿರ್ತಾನೆ. ಇದು ಪದ್ಧತಿ. ಕರ್ಣ ಫ್ರೆಂಡ್ಸ್ ತಾನೆ ಕರ್ಣ, ದುರ್ಯೋಧನ ಇಬ್ರು ಕೂಡ ಕರ್ಣನ ಮೇಲೆ ಬಹಳ ಪ್ರೀತಿ, ತಂದೆ ತಾಯಿಗಳ ಮೇಲೆ ಏನೂ ಇಲ್ಲ, ಗುರು ಹಿರಿಯರ ಮೇಲೆ ಏನೂ ಇಲ್ಲ, ದುರ್ಯೋಧನ ಪದ್ಧತಿ ಅದು. ಹಾಗೆ ಹೇಳಿದ್ರಂತೆ ನೋಡು ಕರ್ಣ, ದುರ್ಯೋಧನ ನನ್ ಮಾತು ಕೇಳು, ನಾನು ಸೋತೆ ನಿಜ, ಅರ್ಜುನ ಗೆದ್ದ ನಿಜ, ಆದ್ರೆ ಯಾತಕ್ಕೆ ಗೊತ್ತೇನು, ಪಾರ್ಥೋ ಮಾಂ ಜಿಗಾಯ ಅನ್ಯ ಮನಸ್ಕ ಮಾಜವು, ನಾನು ಸ್ವಲ್ಪ ಅಬ್ಸೆಂಟ್ ಮೈಂಡೆಡ್ ಆಗಿದ್ದೆ ಅದಕ್ಕೆ ಸೋತು ಬಿಟ್ಟೆ ಅಂತ ಹೇಳಿದ್ದೇನೆ. ನನ್ ಮನಸ್ಸೆಲ್ಲೋ ಇತ್ತು, ಅದಕ್ಕೆ ಸೋತು ಬಿಟ್ಟೆ. ಹೌದಾ ಪಾಪ, ದುರ್ಯೋಧನ ಸಮಾಧಾನ ಮಾಡ್ಕೊಂಡಂತೆ. ಎಂತ ಉತ್ತರ ಕೊಟ್ಟ, ಎಂತ ಉತ್ತರ ಒಪ್ಕೊಂಡ ಈತ? ಇದ್ದಲ್ಲಿ ಪರೀಕ್ಷೆಯಲ್ಲಿ ಕೂತಿದ್ದೆ, ಅಬ್ಸೆಂಟ್ ಪೆಂಡೆಂಟ್ ಆಗಿದ್ದೆ, ಫೇಲಾಗಿ ಬೀಳಾ ಬಿಟ್ಟಿದೆ ಅಂತ ಕೇಳಿದ್ರೆ ಆ ಸಂಪತ್ತಿ ಓದ್ಬೇಕಾಗಿತ್ತು ಅವನು ಬುದ್ಧಿವಂತ. ಏನೋ ಬರಲಿ, ನೆನಪು ಬರಲಿಲ್ಲ ಅಂದ್ರೆ ಏನೋ ಕೊನೆ ಪಟ್ಟವಾದ. ಅಬ್ಸೆಂಟ್ ಪೆಂಡೆಂಟ್ ಆಗಿದ್ದೆ ಅಂದ್ರೆ ಪರೀಕ್ಷೆ ಅರ್ಥನೇ ಆಗಿಲ್ಲ ಅಂತ ಆಯ್ತವ್ರಿ. ಯುದ್ಧದಲ್ಲಿ ಅಬ್ಸೆಂಟ್ ಪೆಂಡೆಂಟ್ ಫುಟ್ಪಾತ್ ಅಲ್ಲಿ ಹೋದವನು ಅಬ್ಸೆಂಟ್ ಪೆಂಡೆಂಟ್ ಒಪ್ಪೋಣ, ಒಳ್ಳೆ ಫಾಸ್ಟ್ ವೆಹಿಕಲ್ ಹೋಗ್ತಾ ಅಬ್ಸೆಂಟ್ ಪೆಂಡೆಂಟ್ ಪೊಲೀಸ್ ಏನ್ ಮಾಡ್ತಾರೆ, ಬಾಕರಲ್ಲಿ ಹೋಗ್ತೀನಿ ಅಂತ ಹೋಗಿ ಕರೆಕ್ಟ್ ಆಗ್ತಾರೆ. ಅದು ಆನ್ಸರ್ ಅಲ್ಲ, ಅದು ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ ಅಷ್ಟೇ, ಸರಿಯಲ್ಲ ಅದು. ಒಂದು ಅಂದ್ರೆ ಕರ್ಣ ಹೇಳಿದ ಉತ್ತರ ತಾನು ಒಪ್ಪಲಿಕ್ಕೆ ಅಸಾಧ್ಯವಾದ ಉತ್ತರ. ದುರ್ಯೋಧನ ಒಪ್ಪಿದ, ಯಾಕೆಂದ್ರೆ ಅವಳ ಒಳಗೆ ಒಂದು ವಿಚಿತ್ರ ಪ್ರೀತಿ ಇತ್ತಲ್ಲ, ಅದಕ್ಕೆ ಒಪ್ಕೋತಾರೆ. ಅದು ಮೋಸ್ಟ್ ಇನ್ವ್ಯಾಲಿಡ್ ರೀಸನ್ ಅದು. ಒಂದು ಆಮೇಲೆ ಶುರು ಮಾಡಿದನಂತೆ, ನೋಡು ದುರ್ಯೋಧನ, ನಾನು ಕಡಿಮೆ ತಿಳ್ಕೊಳಕ್ ಹೋಗ್ಬೇಡ. ಅರ್ಜುನ ನಾನು ಇಬ್ಬರು ಹೋಲಿಸಿ ಬಿಟ್ರೆ ನಾನೇ ಭಾರಿ ಬಲಾಢ್ಯ, ಸೋತು ಬಂದಿದ್ದಾನೆ ಈ ಮಾತಾಡ್ತಾನೆ ಮತ್ತೆ ಒಂದ್ಸರ್ಸು ಎಷ್ಟು ಸೋತದ ಲೆಕ್ಕನೇ ಇಲ್ಲ. ನಾನೇ ಭಾರಿ ಬಲಾಢ್ಯ, ಆದರೂ ಕೂಡ ಅರ್ಜುನ ಗೆಲ್ತಾನೆ ನಾನು ಸೋಲ್ತೇನೆ ಯಾತಕ್ಕೆ ಗೊತ್ತೇನು, ಒಂದು ಕಾರಣ ಇದೆ ಅಂತ ಹೇಳಿದ್ನು. ಏನು ಕಾರಣ ಇದೆ ಅಂದ್ರೆ, ಆ ಬಹಳ ತುಂಬಾ ಗಮನಿಸಿ ಕೇಳಬೇಕು ಅದನ್ನೆಲ್ಲ, ಬಹಳ ಅಪೂರ್ವವಾಗಿ ಬೇರೆ ಯಾರು ಹೇಳಿಲ್ಲ ಅದನ್ನ. ಆಚಾರ್ಯ ಒಬ್ಬರೇ ಹೇಳಿದ್ದು ಮೂಡದಲ್ಲಿ ಬಂದಿದೆ ಅಷ್ಟೇ. ನನಗೂ ಅರ್ಜುನ ಕಂಪೇರ್ ಮಾಡಿ ನೋಡೋಣಂತೆ. ಈಗ ನಾನಿದ್ದೇನೆ, ಅರ್ಜುನ ಇದ್ದಾನೆ, ನಾನು ಶಕ್ತಿ ಜಾಸ್ತಿ, ಅರ್ಜುನದ ಕಡಿಮೆನೆ. ಆದ್ರೆ ಉಳಿದ ವಿಷಯ ತಗೋಮಣ. ಅರ್ಜುನನಿಗೆ ಒಳ್ಳೆ ಅಪೂರ್ವವಾದ ರಥ ಇದೆ, ಅಪೂರ್ವವಾದ ರಥ ಇದೆ, ನನಗೂ ಇದೆ ಅಂತ ಹೇಳ್ತಾನೆ. ಅದು ರಾಮದೇವರು ಕೂತು ಯುದ್ಧ ಮಾಡಿದಂತ ರಥ ಅರ್ಜುನ ರಥ ಅದು. ಬಂದು ತತಸ್ವೇತ ಹೇರ್ಯುಕ್ತೆ ಮಹತಿ ಚಂದನೆ ಸ್ಥಿತೌ ಪಾಂಡ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದಧ್ಮತು. ಅದು ಅಗ್ನಿದೇವರು ಕೊಟ್ಟಂತ ರಥ ರಾಮದೇವರು ಕೂತ್ಕೊಂಡು ಯುದ್ಧ ಮಾಡಿದಂತ ರಥ ಅದು. ಬಂದು ಅದು ಭಾರಿ ದೊಡ್ಡ ರಥ, ಅಚ್ಛೇದ್ಯ ಅಭೇದ್ಯ. ಆ ರಥ ಪುಡಿಯಾಗೋದಿಲ್ಲ, ಆಲ್ ಪ್ರೂಫ್. ಅದು ಕುದುರೆಗಳು ಸಾಯೋದಿಲ್ಲ ಅಂತ ರಥ. ಆದ್ರೆ ನನ್ನ ರಥ ನೋಡು, ನಂದು ಅಂಥದ್ದೇ ಅಂತ ಹೇಳ್ತಾನೆ. ಇದು ಇಂಟ್ರೆಸ್ಟಿಂಗ್, ಇದು ಯಾರಿಗೂ ಗೊತ್ತಿಲ್ಲ. ಈ ಪಂಪ ಕುಮಾರವ್ಯಾಸ ಮೊದಲಾದ ಯಾರೂ ಮಾತನ್ನು ಬರೋದಿಲ್ಲ, ಮೂರರಲ್ಲದೆ ಆಚಾರ್ಯ ಬರೀತಾರೆ. ಅಂದ್ರೆ ಕರ್ಣಾರ್ಜುನರಲ್ಲಿ ಕೆಲವು ಸಾಮ್ಯಗಳಿದೆ, ನಂದ್ರಥನು ಅಂಥದ್ದೇನೆ. ಹಿಂದೆ ನೆನಪಿರಬೇಕು ನಮಗೆ, ಯುದ್ಧಾಭ್ಯಾಸ ಕಾಲಕ್ಕೋಸ್ಕರ ಕರ್ಣ ಹೋಗಿದ್ದಾಗ ಪರಶುರಾಮ ದೇವರು ಆತನು ಧನ ತಂದು ಕೊಟ್ಟಿರ್ತಾರೆ. ಈ ಅನೇಕ ವಸ್ತು ಕೊಟ್ಟಿರ್ತಾರೆ. ಒಂದು ಈ ಒಂದು ರಥ, ಅದು ವಿಜಯ ಅಂತ ಹೆಸರು. ಅದಕ್ಕೆ ವಿಜಯ ಅಂತ ಹೆಸರು. ಅಚ್ಛೇದ್ಯ ಭೇದ್ಯವಾದ ರಥ ಇದು. ಆದ್ದರಿಂದ ರಥ ಬ್ಯಾಲೆನ್ಸ್ ಆಯಿತು, ಇದು ವ್ಯತ್ಯಾಸ ಏನಿಲ್ಲ. ಈಗ ಇದು ನೆಕ್ಸ್ಟ್ ತಗೊಳ್ಮಣ. ಇನ್ನು ಬಾಣಗಳು ಅಜ್ಜು ಅಚ್ಚಯ ಬತ್ತಳಿಕೆ ಇದೆ, ನನಗೂ ಅಚ್ಚಯ ಬತ್ತಳಿಕೆ ಇದೆ ಅಂತ ಹೇಳ್ತಾನೆ. ಇದು ತುಂಬಾ ಜನ ಗೊತ್ತಿಲ್ಲ, ಅರ್ಜುನ ಅಕ್ಷಯ ಬತ್ತಳಿಕೆ ಇದೆ. ಉಳಿದರೆಲ್ಲ ಯುದ್ಧ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತಾ ಅವರಿಗೆ? ಮುಂದೆ ಅಶ್ವತ್ಥಾಮರ ಕಥೆ ಬರುತ್ತೆ. ಅವರ ಹಿಂದೆ ಬಾಣ ಹೊತ್ತ ಗಾಡಿಗಳು ಬರ್ತಾ ಇದ್ವಂತ, ಹಿಂದೆಗಡೆ ಬಾಣಗಳು ಹೊತ್ತ 800 ಗಾಡಿ ಇದ್ವಂತ. ಹಿಂದೆ 800 ಗಾಡಿಗಳು ಒಂದಾದ್ರೂ ಖಾಲಿ ಮಾಡ್ತಾ ಇದ್ರು ಪಾಪ. ಅರ್ಜುನಿಗೆ ಸಮಸ್ಯೆ ಇಲ್ಲ. ಎರಡೇ ಬತ್ತಳಿಕೆ, ಎಷ್ಟಾದ್ರೂ ಎಟ್ಟರು ಬರ್ತಾರೆ ಇದ್ವಂತ. ಹಾಗೆ ಅಚ್ಚ ಎಷ್ಟು ಅಡ್ವಾಂಟೇಜ್ ಲೆಕ್ಕ ಹಾಕಿರೋಣಂತೆ. ಜೇಬಿನಿಂದ ದುಡ್ಡು ತೆಗೆದಾಗಲೇ ಬರ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಬರಿಷ್ಠನಿಗೆ. ಅಚ್ಚಯ ಬತ್ತಳಿಕೆ ಬೇಡ, ಅಚ್ಚಯ ದುಡ್ಡು ಇರಬೇಕು ಬರಿಷ್ಠನಿಗೆ. ಇವತ್ತಿನ ದಿವಸ ಬಾಣ ಆ ರೀತಿ ಬಾಣಗಳು ಬರ್ತಾ ಇದ್ವಂತೆ. ಏನ್ ಆರಾಮವಾಗಿದ್ದ ಪುಣ್ಯಾತ್ಮ. ಆದರೆ ಕರ್ಣ ಹೇಳ್ತಾನೆ, ನನಗೂ ಯೋಚನೆ ಇಲ್ಲ, ನನಗೂ ಅಚ್ಚಯ ಬತ್ತಳಿಕೆ ಇದೆ ಅಂತ ಹೇಳಿದ. ಅದು ಅಗ್ನಿದತ್ತವಾದದ್ದು ರಾಮದೇವರದ್ದು, ಇದು ಪರಶುರಾಮದೇವರು ಕೊಟ್ಟಿರೋದು. ಮತ್ತೆ ರಾಮ ಪರಿಸರಾಮ ಇಬ್ರು ಒಂದೇ, ಅದು ಬಹಳ ಇಂಟ್ರೆಸ್ಟಿಂಗ್. ಸೊ ಆ ಯಾವ ಕಂಪನಿ ಅದೇ ಕಂಪನಿ ಮಾಲ್ ನಮ್ಮಲ್ಲಿದೆ ಅಂತಾರಲ್ಲ, ಹಾಗೆ ಸೇಮ್ ಕಂಪನಿ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳೋ ಹಾಗೆ. ಪರಶುರಾಮದೇವರ ಕಂಪನಿಯೂ ನಾರಾಯಣಂದೇ, ರಾಮದೇವರಿಗೂ ನಾರಾಯಣಂದೇ. ಆದ್ರಿಂದ ಅದೇನು ವ್ಯತ್ಯಾಸನೇ ಇಲ್ಲ. ಅದು ಮುಗೀತು. ನಮ್ಮಲ್ಲಿ ಇನ್ಮೇಲೆ ಯಾವ ಟಿವಿ ಇದೆ, ಇನ್ಮೇಲೆ ಯಾವ ಟಿವಿ ಇದೆ ಕೇಳ್ಕೊಂಡ್ಬಿಟ್ಟು ಸಮಾಧಾನ ತರ್ತಾರೆ. ಒಂದು ಒಂದೇ ಸಮಾಧಾನ ಅಂತ ಹೇಳ್ಬಿಟ್ಟು ನೀವು ಬೇರೆ ಇದ್ಬಿಟ್ಟು ಹೊಟ್ಟೆ ಕಿತ್ತು. ಯಾರು ಅದು ತರಬೇಕು ಇಲ್ಲ ಅದು ಕೇಳಿಸ್ಬೇಕು, ಎಲ್ಲರಲ್ಲೂ ಒಂದಾಗಬೇಕಷ್ಟೆ. ಇದು ವರ್ಷದ ಪದ್ಧತಿ. ಇಬ್ಬರಿಗೂ ಒಳ್ಳೆ ರಥ ಇದೆ, ಒಳ್ಳೆ ಕುದುರೆಗಳಿದೆ, ಒಳ್ಳೆಯ ಈ ಒಂದು ಧನಸ್ಸಿದೆ, ಅಕ್ಷಯ ಬತ್ತಳಿಕೆ ಇದೆ, ಧನಸ್ಸು ಇದೆ. ಅದು ರಾಮದೇವರು ಕೊಟ್ಟ ಧನಸ್ಸು ಇದೆ. ಮತ್ತೆ ಇಂಪಾರ್ಟೆಂಟ್ ಪ್ಲಸ್ ಪಾಯಿಂಟ್, ಮತ್ತೆ ರಾಮದೇವರು ಕೊಟ್ಟ ಧನಸ್ಸು ಮೂಲತಃ ಬ್ರಹ್ಮದೇವರ ಧನಸ್ಸು, ಬಂದಿದ್ದು ಪ್ರವಾಹದಿಂದ ಅಗ್ನಿ ಕೈಯಿಂದ ತಲುಪಿತು. ಗಾಂಡೀವ ಧನಸ್ಸು ಇದೆ, ಅದು ಅರ್ಜುನನ ಧನಸ್ಸು ಅಲ್ಲ, ಬ್ರಹ್ಮದೇವರ ಧನಸ್ಸು. ಅದು ಒಂದು ಆ ತಿದ್ದುಕೊಂಡಿದ್ದಾನೆ, ಜೋರಾಗಿದ್ದಾರೆ. ಆದ್ರಿಂದ ಯೋಚನೆ ಇಲ್ಲ, ನನಗೇನು ಕಡಿಮೆ ಆಗಿದೆ, ನನಗೂ ಧನಸ್ಸು ಇದೆ. ಪರಿಸರದವರು ಕೊಟ್ಟಿದ್ದಾರೆ, ಬತ್ತಳಿಕೆ ಅಷ್ಟೇ ಕೊಟ್ಟಿಲ್ಲ. ಈ ಪೆನ್ ಕೊಟ್ಟು ಕ್ಯಾಪ್ ಬಿಡ್ತಾರ ಆ ಟೈಪ್. ಪೆನ್ ಬರೀ ಪೆನ್ ಮಾರಾಟ ಮಾಡೋಕೆ ಸಾಧ್ಯ ಇಲ್ಲ. ಬರೀ ಟಿವಿ ಕೊಡ, ಪ್ಯಾಕಿಂಗ್ ಚಾರ್ಜ್ ಬರೋ ಹಾಗೆ, ಒಂದು ವಸ್ತುಗೆ ಬರೋ ಹಾಗೆ ಅದನ್ನು ಅಟ್ಯಾಚ್ ಇಡೋದಲ್ಲ. ಬಿಲ್ಲು ಬಾಣ ಎರಡೂ ಕೊಟ್ಟಿದ್ದಾರೆ. ವಿಜಯ ಅಂತ ಅದಕ್ಕೆ ಹೆಸರು. ಮತ್ತೆ ಧನಸ್ಸಿಗೂ ವಿಜಯ ಅಂತ ಹೆಸರು, ಆ ರಥಕ್ಕೂ ವಿಜಯ ಅಂತ ಹೆಸರು. ಪರಶುರಾಮದೇವ ಸಾಕ್ಷಾತ್ ಕೊಟ್ಟಿದ್ದಾರೆ. ರಥ ಆಯಿತು, ಧನುಸ್ಸಾಯಿತು, ಬತ್ತಳಿಕೆ ಆಯಿತು, ಒಂದೊಂದು ಜೊತೆ ಸೇರ್ತಾ ಇದೆ ಈಗ. ಅದರ ಜೊತೆಗೆ ನನಗೆ ಇನ್ನು ಅನೇಕ ವಿಧ ಶಸ್ತ್ರಾಸ್ತ್ರಗಳು ಭಾರಿ ಪ್ಲಸ್ ಪಾಯಿಂಟ್ ಇದೆ. ನಾನು ಪರಶುರಾಮರ ಸಾಕ್ಷಾತ್ ಶಿಷ್ಯ, ಅದು ಬೇರೆ. ಜೊತೆಗೆ ಅವನು ಸಾಕ್ಷಾತ್ ಶಿಷ್ಯನಲ್ಲ, ದ್ರೋಣಾಚಾರ್ಯ ಓದಿ ಬಂದು ಅವರ ಓದಿದ್ದಾನಷ್ಟೇ. ಸೊ ನನ್ನ ಪ್ಲಸ್ ಪಾಯಿಂಟ್ ನನಗೆ ಅದೆಲ್ಲ ಕೂಡ. ಅದೆಲ್ಲದಕ್ಕಿಂತ ನನಗೊಂದೇ ಒಂದು ಮೈನಸ್ ಪಾಯಿಂಟ್ ಇದೆ ಅಂತ ಹೇಳ್ತಾನೆ. ಇಷ್ಟಾಗ ಯಾತಕ್ಕಯ್ಯ ಸೋಲ್ತಿ ಅಂತ ಕೇಳಿದ್ರೆ ಒಂದೇ ಒಂದು ಮೈನಸ್ ಪಾಯಿಂಟ್, ಅದೇನು? ಅರ್ಜುನನಿಗೆ ಕೃಷ್ಣನಂತಹ ಸಾರಥಿ ಇದ್ದಾನೆ, ನನಗಿಲ್ಲ, ಇದೇ ಮೇನ್ ಪಾಯಿಂಟ್ ಅಂತ ಹೇಳ್ತಾ ಇದು ಅರ್ಥ ಮಾಡ್ಕೊಂಡು ಎಲ್ಲಿ ಸೋತಿದ್ದಾನೆ ಗೊತ್ತಾಗ. ಕರ್ಣ ಏನು ಯೋಚನೆ ಮಾಡಿದ್, ನನಗೆ ಕೃಷ್ಣನಂತಹ ಸಾರಥಿ ಇಲ್ಲ. ಇಷ್ಟು ಕರ್ಣನ ವಿಚಾರಧಾರೆ. ಈ ಮಾತು ಆಚಾರ್ಯ ಹೇಳಿದ ನಮಗೆ ಸ್ವಾರಸ್ಯ ಕಾಣುತ್ತೋ, ಪಂಪು ಕುಮಾರ ಸ್ವಾರಸ್ಯ ಕಾಣೋದಿಲ್ಲ. ಉಳಿದ ಕಾಮನ್ ಫ್ಯಾಕ್ಟರ್ಸ್ ಹೇಳಿಲ್ಲ ಅವರು. ಉಳಿದ ಕಾಮನ್ ಫ್ಯಾಕ್ಟರ್ಸ್ ಹೇಳಿದಾಗ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮಾಡಿದಾಗ ಸ್ವಾರಸ್ಯ ಗೊತ್ತಾಗ್ತದೆ. ಕರ್ಣನ ಉಳಿದೆಲ್ಲ ಇತ್ತು ಅಂತ ಹೇಳಿದ ಅವರ ಮೇಲೆ ಇದು ಹೇಗೆ ಇಂಟ್ರೆಸ್ಟಿಂಗ್ ಆಗುತ್ತೆ? ಆಗೋದಿಲ್ಲ. ಮೂಲದಲ್ಲಿದೆ, ಆಚಾರ್ಯರು ಬರೀತಾರೆ, ಇಷ್ಟೆಲ್ಲ ಸಾಮ್ಯಾಂಶ ಇದೆ, ಇದು ಒಂದು ವ್ಯತ್ಯಾಸ ಇದೆ. ಕೃಷ್ಣ ಸಾರಥಿಯಾಗಿ ಕೂತಿದ್ದಕ್ಕೆ ಹೇಳ್ತಾರೆ ಅರ್ಜುನಸ್ಯ ಯಾದೃಶೋ ಹರಿಹಿ. ಕೃಷ್ಣನಿಗೆ ಕೃಷ್ಣ ಹೇಗೆ ಸಾರಥಿಯಾಗಿ ಕೂತಿದ್ದಾನಲ್ಲ, ನನಗಂತವ್ರು ಕೂತಿಲ್ಲ, ಅದಕ್ಕೆ ನಾನು ಸೋಲ್ತಾ ಇದ್ದೇನೆ. ಇದು ಒಂದು ಸರಿಯಾದ ಮಾತು. ಆದ್ರೆ ಇನ್ನೊಂದು ಗಮನಿಸ್ಬೇಕು ನಾವೀಗ, ಇನ್ನೊಂದು ಮರ್ತ್ಬಿಟ್ಟಿದ್ದಾನೆ ಕರ್ಣ. ಕೃಷ್ಣನಂತ ಸಾರಥ್ಯ ನನಗಿಲ್ಲ ಅಂತ ಅಷ್ಟೇ ಅನ್ಕೊಂಡೆ ಹೊರತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಒಂದಿದೆ ಮರ್ತೇ ಬಿಟ್ಟಿದ್ದಾನೆ. ಅರ್ಜುನರ ಧ್ವಜದಲ್ಲಿ ಹನುಮಂತ ಕೂತಿದ್ದಾನೆ, ನನ್ನಲ್ಲಿಲ್ಲ, ಯೋಚನೆ ಮಾಡಲಿಲ್ಲ ಅದು. ಇದರ ಕರ್ಣ ಕೊನೆಗೂ ಯೋಚನೆ ಮಾಡಲಿಲ್ಲ, ಅದಕ್ಕೆ ಸೋತ ಅಂತ ಹೇಳುತ್ತಾರೆ. ಅಂದ್ರೆ ವಾಯುದೇವರನ್ನು ಮರೆತರೆ ದೇವರ ಅನುಗ್ರಹ ಮಾಡೋದಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಈ ಕಪಿಧ್ವಜ ಹನುಮಂತನಲ್ಲಿದೆ, ಕರ್ಣನಲ್ಲಿ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಉಳಿದವರು ಎಲ್ಲಿ ಸೋಲ್ತಾರೋ ಅಲ್ಲಿ ಆಚಾರ್ಯ ಹಾಗೆ ಬರೀತಾರೆ ಅಂತ ಅರ್ಥವಾದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯಚ್ಛಿದಂ. ಸರಿ, ಏನ್ ಮಾಡಬೇಕು ಅಂತ ಪ್ರಶ್ನೆ. ಏನ್ ಮಾಡಬೇಕು? ಕರ್ಣ ಹೇಳ್ತಾರೆ, ನನಗೆ ಅರ್ಜುನಂತ ಸಾರಥ್ಯ ಏನಾದ್ರೂ ಸಿಕ್ಕ ಅಂದ್ರೆ ನಾನು ಗೆದ್ದೆ ಅಂತಾನೆ ಅರ್ಥ. ಒಳ್ಳೆ ಹೋಪ್ಸ್ ಇದು ಒಂದು. ಆರು ಏನ್ ಆನಂದ, ಕೃಷ್ಣರತ್ತ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಸಿಗ್ತಾರೆ ಮತ್ತೆ ಯೋಚನೆ ಮಾಡಿ ನೋಡಂತೆ. ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈವೇಶಿತು ಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತು ಅಪಾಸ್ತಂ ರಸೋ ಯೋ ಅಷ್ಟಮಃ. ಲಕ್ಷ್ಮೀಕಾಂತ ಸಮಂತ ತೋಪಿ ನಕಸ್ತುತಿಯಲ್ಲಿ ಆಚಾರ್ಯರ ಮಾತು, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇರ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಹರಿಯ ಸಮನಾದ ಮತ್ತೊಬ್ಬ ದೇವರಿಲ್ಲ. ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣ ರಾಷ್ಟ್ರದ ಹೇಳುತ್ತಾರೆ. ಹರಿಗೆ ಸಮನಾದವನು ಯಾರು ಇಲ್ಲ, ಹರಿಗೆ ಮಿಗಿಲಾದವನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟಿದ್ದ. ಅಂದಮೇಲೆ ಕರ್ಣ ಏನ್ ಹೇಳ್ಕೊಂಡ, ಈಗ ಹರಿಗೆ ಸಮನಾದಂತ ಸಾರಥಿ ನಾನು ಸಿಕ್ಕರೆ ನಾನು ಗೆಲ್ತೇನೆ, ಇಲ್ಲ ಗ್ಯಾರಂಟಿ ಸೋಲ್ತೇನೆ ಅಂತ ಕನ್ಫರ್ಮ್ ಆದ ಲೆಕ್ಕ. ನೀನು ಮಾತಾಡೋದೇ ಇಲ್ಲ, ಆದ್ರೂ ಕೆಲವು ಮಾತಾಡಬೇಕಲ್ಲ. ಆಡ್ತಾನೆ ಏನು ಅಂದ್ರೆ, ನನಗೆ ಅಂತ ಸಾರಥ್ಯ ಯಾರು ಸಿಕ್ಕ ಅದನ್ನ ಗೆದ್ದು ಬಿಡ್ತೇನೆ. ದುರ್ಯೋಧನೆ ಭಾರಿ ದೊಡ್ಡ ಆಸೆ, ಯಾರಿದ್ದ ಸಿಕ್ಬಿಟ್ರೆ ಆಗುತ್ತೆ, ದುರ್ಯೋಧನಾರು ಎಂತ ಹೆಡ್ಡ ಇರಬೇಕು. ಆಯ್ತು ಬಿಡ, ಮುದೋಯ್ತ ಕಥೆಗೆ. ಈಕ್ವೇಶನ್ ಎಲ್ಲಿ ಲೆಕ್ಕ ಇದು ಒಂದು? ಎಲ್ಲಿಯ ಕೃಷ್ಣ, ಎಲ್ಲಿಯ ಶಲ್ಯ? ಚಕ್ರಪಾಣಿಯಾಗಿ ಜಗಚ್ಚಕ್ರವನ್ನೇ ಸುತ್ತಿಸ್ತಕ್ಕಂಥ ಕೃಷ್ಣ ಎಲ್ಲಿ, ಈ ಶಲ್ಯ ಪಾಪ ಬೀಳ್ತು ಎಷ್ಟು ಸೋತಿದ್ರೆ ಲೆಕ್ಕನೇ ಇಲ್ಲ. ಅಂತ ಶಲ್ಯ ಇದ್ರೆ ಈಕ್ವಲ್ ಆಗ್ತೀರಿ. ಇದೆಲ್ಲ ತಿಳ್ಕೊಂಡ್ರೆ ಹರಿಗೆ ಸಮಾನತೆ ಯಾವ್ದಾದ್ರು ಮತ ಬಂದ್ರೆ ಆ ಮತ ಎಂದೂ ಗ್ರಾಹ್ಯವಾಗಲು ಸಾಧ್ಯ ಇಲ್ಲ. ಶಲ್ಯರಾಜ ಯಾರು? ಪ್ರಹ್ಲಾದರ ತಮ್ಮ ಪ್ರಹ್ಲಾದನೇ ಶಲ್ಯರಾಜರಾಗಿ ಬಂದಿರು. ಪ್ರಹ್ಲಾದ ಅವರೆಲ್ಲ ಒಂದೇ ಒಂದೇ ಕೇಳಿರೋರೆಲ್ಲ ಕೂಡ. ಇಲ್ಲಿ ದೇವರಲ್ಲಿ ಆಕಾಶ ಇರೋದು ನಾವು ಇದನ್ನ ನೋಡಿದಾಗ ಆಗುತ್ತೆ ಅಷ್ಟೇ, ಅರ್ಥಾತ್ ಸಂಬಂಧ ಇಲ್ಲ. ತಿಳ್ಕೊಂಡ ಏನ್ ಮಾಡಲಿಕ್ಕಾಗತ್ತೆ? ಇದ್ ಕಾರಣ ಹೇಳಿದ, ದುರ್ಯೋಧನ ತಲೆ ಹಾಕಿದ, ಆ ಶಲ್ಯ ಏನಾದರೂ ಬಂದು ಸಾರಥ್ಯ ವಹಿಸಿಬಿಟ್ರೆ ನನಗೆ ಗೆದ್ದೇ ಬಿಡ್ತೀರಿ ಅಂತ ಹೇಳ್ಬಿಟ್ಟು, ನಾನು ಅರ್ಜುನ ಸಮಾಯ ಬಿಡ್ತೇನೆ ಅಂತ ಕೇಳಿದ ತಕ್ಷಣ ಆಗ ದುರ್ಯೋಧನಿಗೆ ಏನು ಅವನು ಹೇಳಿದ ಅವನು ಕೇಳೇ ಬಿಟ್ಟ, ಆ ಶಲ್ಯ ಒಪ್ಪಿಸಿರೋದು ಹೊರಟೇ ಬಿಟ್ಟ, ಒಪ್ಪಿಸ್ಬಿಡ್ತೇನೆ ಶಲ್ಯರಾಜನನ್ನ. ದುರ್ಯೋಧನ ಹೇಳ್ತಾರೆ, ಕರ್ಣ ಒಪ್ಪೋದು ಭಾರಿ ಕಷ್ಟ ಇದಾಗಲ್ಲ, ಒಪ್ಪೋದಿಲ್ಲ ಅಂದ್ರೆ ನಾನು ಒಪ್ಪಿಸ್ತೇನೆ ಆಯ್ತಾ ಇಲ್ವೋ? ಹೋದ ಶಲ್ಯರಾಜರ ಹತ್ರ ಹೋದ. ಶಲ್ಯರಾಜ ರಾತ್ರಿ ವಿಶ್ರಾಂತಿ ತಗೋತಿದ್ದ, ಪಾಪ ಹಗಲೆಲ್ಲ ಯುದ್ಧ ಮಾಡಿದಾನೆ, ಅಷ್ಟು ಏಕಪ್ಪಕ ಯುದ್ಧ ವಯಸ್ಸು ಬೇರೆ ಆಗಿದೆ ಪಾಪ ಆತನಿಗೆ, ಕೃಷ್ಣರಿಗೆ ವಯಸ್ಸಾಗಿಲ್ಲ, ಅದೊಂದು ಕಂಪೇರ್ ಮಾಡಕ್ ಹೋಯ್ತು. ಕೊನೆಗೆ ಏಜಾರು ನೋಡ್ಬಾರ್ದೆ ಕೊನೆ ಪಕ್ಷ. ಆಗ ಕೃಷ್ಣರ ವಯಸ್ಸು 71 ವರ್ಷ, ಕೃಷ್ಣನಿಗೆ ಇನ್ನು ಪೂರ್ತಿ ಆಗಿಲ್ಲ 71 ಕೂಡ. ಆದರೆ ಇಲ್ಲೇನಾಗಿದೆ ಗೊತ್ತೇನು, ಶಲ್ಯರಾಜರ ವಯಸ್ಸು 800 ಇದ್ದಾರೆ, ಎಲ್ಲ ಸೀನಿಯರ್ಸ್ ಪುರಸ್ಕಾರ ಇವರೆಲ್ಲ, ಅವರು ಭೀಷ್ಮರು ದ್ರೋಣರು ಈ ಶಲ್ಯರಾಜ ಎಲ್ಲ ಕಂಟೆಂಪರ್ ವಯಸ್ಸು ಅವರೆಲ್ಲ ಕೂಡ. ವಯಸ್ಸಾರು ನೋಡಬಾರ್ದೆ ಕೊನೆ ಪಕ್ಷ, ಅದೂ ಇಲ್ಲ. ಈ ಶಕ್ತಿಯೊಂದು ವಿಶ್ರಾಂತಿ ತಗೊಳ್ತಕ್ಕಂಥದ್ದು ಶಲ್ಯ, ಕೃಷ್ಣನಿಗೆ ವಿಶ್ರಾಂತಿಯೇ ಇಲ್ಲ ಕೃಷ್ಣನಿಗೆ. ಅಂತ ಕೃಷ್ಣ ಎಲ್ಲಿ, ಶಲ್ಯ ಎಲ್ಲಿ? ಶಲ್ಯ ಹತ್ರ ಹೋಗ್ತಾರೆ ದುರ್ಯೋಧನ. ನನ್ನ ನೋಡಿದ ಶಲ್ಯ ರಾಜ ಹೇಳಿ ಕೇಳಿ ಬರಲೇಬೇಕಲ್ಲ, ಓ ದುರ್ಯೋಧನ ಬಾ ಅಂತ ಕರೆದ. ರಾಜ ಬಾದ ಮನೆ ಬಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತ, ಯಾರ ದೊಡ್ಡ ಹುಡುಕ ಬಂದ್ಬಿಟ್ರೆ ಭಾರಿ ಖುಷಿ ಆಗುತ್ತೆ. ಆ ದೊಡ್ಡದಲ್ಲದವರು ಪೋಸ್ಟ್ ಅದು ದೊಡ್ಡದಾಗಿತ್ತಲ್ಲ, ಬಾ ದುರ್ಯೋಧನ ಏನ್ ಸಮಾಚಾರ ಅಂತ ಕೇಳಿದ. ಎಲ್ಲ ಮಾತ್ರೆಗದ ಶಲ್ಯರಾಜ, ನಾವೆಲ್ಲ ಇವತ್ತು ದೊಡ್ಡ ಸಮುದ್ರ ಪಾಂಡವರ ಸೇನಾ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ದೇವೆ ಅಂತ ಹೇಳಿದ. ಫ್ಯಾಕ್ಟ್ ಅದು, ಒಂದು ಏನು ಯೋಚನೆ ಮಾಡೋ ಕಾರಣ ಇಲ್ಲ, ಮುಳುಗೋಗ್ತಾ ಇದ್ದಾರೆ, ನಿಶ್ಚಯದಲ್ಲಿ ಮುಳುಗೋಗ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಮುಳುಗೋಗ್ತೇನೆ ಅಂತ ಹೇಳಿದಿರ್ತಾನೆ ಪಾಪ. ಇಲ್ಲಿ ಅಂತೂ ಯುದ್ಧದಲ್ಲಿ ಮುಳುಗೋಗ್ತಾ ಇದ್ದೇವೆ ನಾವೀಗ, ನಮ್ಮ ಗಾಡಿ ನಮ್ಮ ಒಂದು ದೋಣಿ ಮುಳುಗ್ತಾ ಇದೆ ಈಗ.
ಏನ್ ಮಾಡೋದು ಅದಕ್ಕೀಗ? ಸರಿ ನಾನೇನ್ ಮಾಡಲಿ ಅಂತಾರೆ, ಮುಳುಗ ನಾನೇನ್ ಮಾಡಲಿ, ನೀನ್ ಜೊತೆ ಕೂಡ ನಾವು ಮುಳುಗಬೇಕಷ್ಟೇ, ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ ಶ್ರೀ ಹೇಳ್ತಾನೆ, ನೀನೀಗ ಆ ಮುಳುಗೋ ದೋಣಿಗೆ ಕರ್ಣಧಾರನಾಗಿ ಬರಬೇಕು ಅಂತ ಹೇಳ್ತಾನೆ. ಮುಳುಗೋ ದೋಣಿಗೆ ಕರ್ಣಧಾರನಾಗಿ ಬರಬೇಕು, ಅದು ಸ್ಪೇಷಾಲಂಕಾರ. ಅದು ಕರ್ಣಧಾರ ಅಂದ್ರೆ ಒಳ್ಳೆಯ ನಾವಿಕ ಅಂತ, ಎಕ್ಸ್ಪರ್ಟ್ ನಾವಿಕ. ನೀನು ಬಂದು ದೋಣಿ ಮುಳುಗದಂತೆ ಮಾಡಬೇಕು ಅಂತ ಅರ್ಥ. ಇನ್ನೊಂದರ್ಥ ಕರ್ಣಧಾರ, ಕರ್ಣರಿಗೆ ಹೆಲ್ಪ್ ಮಾಡೋದಾಗಿ ಬರಬೇಕು ನೀನು. ಇವೆರಡರ್ಥ ಬಹಳ ಮಾತಾಡ್ತಾ, ನೀನು ಕರ್ಣಧಾರನಾಗಿ ಬರಬೇಕು. ಆಗ ಶಲ್ಯರಾಜ ಹೇಳಿದನಂತೆ, ಓ ಅದ ಏನಾಗ್ಬೇಕು ಅದಕ್ಕೆ ನಾನು ಅಂತ ಏನ್ ಮಾಡಬೇಕು? ಆ ಕೇಳಿದರಂತೆ ಶಲ್ಯರಾಜ, ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡ, ಬಹಳ ಸುಲಭ. ನೀನು ನಮ್ಮ ಕರ್ಣ ಗೊತ್ತಲ್ಲ ಇವರಿಗೆ ಕರ್ಣ ಯಾರು ಅಂತ ಹೇಳಿ, ಭಾರಿ ಭಾರಿ ವೀರ ಅರ್ಜುನಿಗೆ ಸಮ. ಅದೇ ಪಾಯಪಾಠ ಮಾಡಕ್ಕೆ ಕೂತ್ಬಿಟ್ಟಿದ್ದಾರೆ, ಅರ್ಜುನಿಗೆ ಸಮ ಅರ್ಜುನಿಗೆ ಸಮ ಅಂತ ಹೇಳ್ಬಿಟ್ಟು ಅರ್ಜುನಿಗೆ ಸಮ. ಅದರಿಂದ ಭಾರಿ ಜೋರಾಗಿದ್ದಾನೆ. ಆದ್ರೆ ಏನು ಒಂದು ಒಂದು ಕೊರತೆ ಇದೆ ಪಾಪ ಆತನಿಗೆ. ಆತ ರಥ ನೋಡಿದೆಯಲ್ಲ ಹೇಗಿದೆ, ಆತನ ಧನಸ್ಸು ನೋಡಿದೆಯಲ್ಲ, ಅದೆಲ್ಲ ನೋಡಿದೆಯಲ್ಲ, ನೋಡಿದೆ ನೋಡಿದೆ ಏನಾಗಿದೆ ಕೊನೆಗೆ, ಆತನ ಸಾರಥಿ ಒಂದು ಸರಿ ಇಲ್ಲ, ಕೃಷ್ಣನಂತ ಸಾರಥಿ ಇಲ್ಲ. ಅದೇ ಬಹಳ ಯೋಚನೆ ಆಗಿಬಿಟ್ಟಿದೆ, ಹುಡುಕೊಂಡು ಹೋಗಿತ್ತಾ ಇದ್ದೇನೆ ಅಂತ ಅಂತ ಕೇಳಿದ್ರೆ, ಯಾರಾದ್ರೂ ಸಿಕ್ಕರ ಅಂದ್ರೆ ಸಿಕ್ಕಿದ್ದಾರೆ ಒಪ್ಪಬೇಕಷ್ಟೇ ಅಂತಾನೆ. ಯಾರು ಅಂದ್ರೆ ನೀನೇ ಶಲ್ಯರಾಜ, ನೀನು ಸಾರಥಿ ಆಗಬೇಕು ಅಂದಂತೆ. ಈ ಮಾತು ಕೇಳಿದ ಶಲ್ಯರಾಜರಿಗೆ ನೋಡಿ ಎಷ್ಟಿಟ್ಟು ಬಂದಿರ್ಬೇಕು ಲೆಕ್ಕ ಹಾಕಿ. ದೊಡ್ಡ ಆಫೀಸರ್ ಸ್ವಲ್ಪ ಡ್ರೈವರ್ ಪೋಸ್ಟ್ ಖಾಲಿ ಇದೆ, ಬಂದು ಕರೆದ್ರೆ ಎಷ್ಟಿಟ್ಟು ಬರಬಹುದು? ಡ್ರೈವರ್ ಪೋಸ್ಟ್ ಕರೆದಾಗ ಆಯ್ತು, ಒಬ್ರು ಬಂದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕರೆದ್ರೆ ಎಷ್ಟು ಸಂಕಟ ಆಗಬಹುದು. ಶಲ್ಯರಾಜ ಮಾತು ಕೇಳಿದ ತಕ್ಷಣ ಬೆಂಕಿ ಆಗಿಬಿಟ್ಟನಂತೆ, ಏರು ಬರ್ನಾದ ರೀತಿಯಲ್ಲಿ ನಿಂತ್ಕೊಂಡಿದ್ದಾನೆ ದುರ್ಯೋಧನ. ಈ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಈ ತಲೆ ಕೆಳಗಿರ್ತಿತ್ತಾಗಲ ಅಂತ ಹೇಳ್ತಾನೆ. ತಲೆ ಕತ್ತರಿಸಿ ಕೆಳಗೆ ಹಾಕ್ತಿದ್ದೆ, ನಿನ್ನ ತಲೆ ಎದ್ದು ಬಿಟ್ಟಿದ್ದೇನಷ್ಟೇನೆ, ನೀನು ದುರ್ಯೋಧನ ರಾಜ ಅಂತ ಬಿಟ್ಟಿದ್ದೇನಷ್ಟೇನೆ. ನಾನು ಯಾರನ್ನು ತಿಳ್ಕೊಂಡಿದ್ದೆ ಗೊತ್ತಾ? ನಾನು ಮದ್ರದೇಶದ ರಾಜ, ನಾನು ಮೂರ್ಧಾಭಿಷಿಕ್ತನಾದ ರಾಜ. ನಾನು ನನ್ನ ತಲೆ ಮೇಲೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಸ್ವಾಮಿಗಳಾಗೋರಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ, ರಾಜರಿಗೆ ಪಟ್ಟಾಭಿಷೇಕ. ಇವತ್ತು ರಾಜರಿಗೆ ಹೋಗ್ಬಿಟ್ಟಿದೆ, ಕ್ಯಾನ್ಸಲ್ ಆಗಿದೆ. ಇಲ್ಲ, ಈಗ ರಾಜರೇ ಇಲ್ಲ, ಮಂತ್ರಿಗಳಾದ್ರಿಂದ ಅದು ಪಟ್ಟಾಭಿಷೇಕದ ಕಾನ್ಸೆಪ್ಟ್ ಇಲ್ಲ. ಹಿಂದೆ ಪಟ್ಟ ರಾಜರಾದ ಇರ್ತಿತ್ತು ಅದು. ಆದ್ರೆ ಸ್ವಾಮಿಗಳ ಪೀಠಾಧೀಶರಾದಕಾರ ಮಾಡ್ತಾರೆ, ತಲೆ ಮೇಲೆ ಸಾರಿಗ್ರಾಮಿಟ್ಟು ಶಂಕರ ಅಭಿಷೇಕ ಮಾಡ್ತಾರೆ, ಗಂಗಾದಿ ತೀರ್ಥಗಳನ್ನು ತಲೆ ಮೇಲೆ ಹಾಕ್ತಾರೆ, ಕಲಶಗಳಿಂದ ಪೂರ್ಣಾಭಿಷೇಕ ಕುಂಭಾಭಿಷೇಕವನ್ನು ಮಾಡ್ತಾರೆ ಅವರಿಗೆ. ಅದೇ ರೀತಿಯಲ್ಲಿ ನನಗೆ ಮಾಡಿದ್ದಾರೆ ಗೊತ್ತಾನು ರಾಜನಾದಾಗ. ಈ ಕರ್ಣ ಯಾರು? ಅವನೊಬ್ಬ ಸೂತ ಪುತ್ರ. ನಾನು ಮೂರ್ಧಾಭಿಷಿಕ್ತನಾದ ರಾಜ, ಒಬ್ಬ ಸೂತ ಪುತ್ರನಿಗೆ ಸೂತನಾಗಲ್ಲ. ಎಲ್ಲಿಂದಲ್ಲಿ ಕಮ್ಮಿ ನೋಡಿ, ಅವನು ಸೂತ ಪುತ್ರನಿಗೆ ಸೂತ ಅಂದ್ರೆ ಸಾರಥಿ, ಸೂತ ಪುತ್ರನಿಗೆ ಸೂತನಾಗಬೇಕ ನಾನು? ಏನೇ ತಿಳ್ಕೊಂಡಿದ್ಯಾ ನನ್ನನ್ನ? ಆಯ್ತು, ಇನ್ನೊಂದು ಮಾತಾಡಬೇಡ, ಫಸ್ಟ್ ಇಲ್ಲಿ ಹೊರಟೋಗು ಅಂತ ಹೇಳಿದ್ರು. ಮೊದ್ಲು ಹೊರಟೋಗಿ ಈ ಕಡೆಯಿಂದ ಇಲ್ಲಿರಬೇಡ ನೀನು ಅಂತ ಹೇಳಿ ಬೈದನಂತೆ. ಆಗ ದುರ್ಯೋಧನ ಇದಕ್ಕೆಲ್ಲ ಪ್ರಿಪೇರ್ ಆಗೇ ಬಂದಿದ್ದಾನೆ. ಲಂಚ ತಗೊಳ್ಳೋರು ಬೇಡ ಅಂತ ತಕ್ಷಣ ಶುರು ಮಾಡ್ತಾರಲ್ಲ, ನಲ್ಲಿಗೆ ಸ್ವಲ್ಪ ಕುತ್ಕೊಳ್ಳಿ ಮಾತಾಡೋದು ಶುರು ಮಾಡ್ತಾರೆ. ಆಗೋದ್ರೆ ಹೇಳಿ ಉಪ್ಪಾಗಿ ಬಂದ ತಕ್ಷಣ ಸ್ವಲ್ಪ ಬರೀ ಆಗ ಹೋಗಿ ಬರೀ ಕರ್ಕೊಂಡು ಹೋಗ್ತಾನೆ, ಬರೋತ್ತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ. ಈ ದುರ್ಯೋಧನ ಕಾನ್ಸೆಪ್ಟ್ ಇವೆಲ್ಲ ಕೊಡೋದು. ಎಲ್ಲ ರಾಜ ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ಒಂದು ವ್ಯವಸ್ಥೆ ಮಾಡಿದ್ದೇನೆ ನಾನು, ನೀನು ಭಾರಿ ದೊಡ್ಡವರು ಅಂತ ಗೊತ್ತಿದೆ ನನಗೆ. ಆದ್ರೂ ಕೂಡ ನೋಡು, ಸಮಯ ಹಾಗೆ ಬಂದುಬಿಟ್ಟೆ, ಶುರು ಮಾಡಿದ್ದೇನೆ. ನೀನೇ ಗತಿ ಅಂತ ಶುರು ಮಾಡ್ತಾನೆ ಮೆಲ್ಲಗೆ. ಇದು ಒಂದು ಹೊಗಳ ಗತಿ, ಇದು ಒಂದು ಕೇಳ್ತಾ ಹೋಗ್ಬಿಟ್ಟು ಸಾರ್ ಎಲ್ಲ ನಿಮ್ ಕೇಳಿದೆ ಅಂತಾರಲ್ಲ ಆ ತರ. ನಿನ್ ಕೇಳಿದೆ ಈಗ, ನೀನು ಬರಬೇಕೀಗ. ಏನು ದುರ್ಯೋಧನ, ಏನು ಮಾತಾಡ್ತೀಯ ನೀನು? ಸಾರತೆ ಏನ್ ತಿಳ್ಕೊಂಡಿದ್ದೆ ಸಾರತೆ ಆಗೋದು ಅಂತ ಕೇಳಿದ್ರೆ ಎಷ್ಟು ಅವಮಾನ ಆಗದೆ ನನಗೆ ಅಂತ ಕೇಳಿದ್ದೇನೆ. ಶಲ್ಯರಾಜ, ನೀನು ತಪ್ಪು ತಿಳ್ಕೊಂಡಿದ್ದಿ, ಸಾರಥ್ಯ ಅನ್ನೋದು ಅವಮಾನದ ವಿಷಯನೇ ಅಲ್ಲ ಅಂತ ಹೇಳ್ಬಿಡ್ತಾ. ಸಾರಥ್ಯ ಅವಮಾನದ ವಿಷಯ ಅಲ್ಲ, ಅದು ಒಂದು ಬಹಳ ಗೌರವದ ವಿಷಯ. ಅದು ಯಾಕೆ ತಪ್ಪು ತಿಳ್ಕೊತೀಯ ನೀನೀಗ? ನಿಜವಾಗ್ಲೂ ಸಾರಥ್ಯ ಯಾರಾಗ್ಬೇಕು ಗೊತ್ತಾ? ಜನ ಏನ್ ತಿಳ್ಕೊಂಡಿದ್ದ ಸಾರಥ್ಯ ಯಾರಾಗ್ಬೇಕು ತಿಳ್ಕೊಂಡಿರ್ತಾರೆ? ಕೆಲಸಕ್ಕೆ ಬಾರದವರು ಸಾಮಾನ್ಯ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ಬುದ್ಧ ಬಲೇನ ಜ್ಞಾನೇನ ಧೈರ್ಯಾಧ್ಯರತಿ ಯೋ ಅಧಿಕ ರಥಿನಃ ಸಾರಥಿ ಹಿ ಸಸ್ಯಾತ್. ಒಬ್ಬ ರಥಿ ಇದ್ದಾರೆ, ಸಾರಥಿ ಇದ್ದಾರೆ ಅಂತ ತಿಳ್ಕೊಬೋಣ. ರಥಿ ಅಂದ್ರೆ ರಥದಲ್ಲಿ ಕೂತಂತ ನಾಯಕ ಅವನು, ಸಾರಥಿ ಅಂದ್ರೆ ಓಡ್ಸೋನು. ಓಡ್ಸೋನ್ ಹೇಗಿರ್ಬೇಕು ಗೊತ್ತಾ? ರಥಿನಃ, ರಥಿಯಾದವನಿಗಿಂತ ಬುದ್ಧ ಬಲೇನ ಜ್ಞಾನೇನ, ಬುದ್ಧಿಯಲ್ಲಿ ಬಲದಲ್ಲಿ ಜ್ಞಾನದಲ್ಲಿ ಧೈರ್ಯಾಧ್ಯರತಿ ಧೈರ್ಯ ಬದಲಾದ ಗುಣಗಳಲ್ಲಿ ಯಹ ಅಧಿಕ, ಯಾವನು ಇನ್ನೂ ದೊಡ್ಡವನಾಗಿರ್ತಾನಲ್ಲ ಅವನು ಸಾರಥ್ಯ ಆಗಬೇಕು. ಅಂದ್ರೆ ಸಾರಥ್ಯ ಆಗೋದು ಅಂದ್ರೆ ಇದು ಮೋಸ್ಟ್ ರೆಸ್ಪೆಕ್ಟಬಲ್ ಪೋಸ್ಟ್ ಅಂತ ಅವನು ಹೇಳದಿ. ಸಾರಥ್ಯ ಆಗ್ತಕ್ಕಂಥವ್ನು ಯಾವಾಗಲೂ ರಥಿಗಿಂತ ಏನಾಗಿರ್ಬೇಕು, ಅವನು ಭಾರಿ ಮೇಲಿರಬೇಕು, ಕೆಳಗಿರಬಾರದು, ಭಾರಿ ಮೇಲಿರ್ಬೇಕು. ಗೊತ್ತಾಯ್ತಾ? ಹೇಗೆ ತಂತ್ರ ಮಾಡ್ತದೆ ಲೆಕ್ಕ ಹಾಕಬೇಕು. ಕೊಟೇಶನ್ ಬೇರೆ, ಅದಕ್ಕೊಂದು ಕೊಟೇಶನ್ ಹುಡುಗಿ ಎಲ್ಲದಕ್ಕೂ ಸಿಗುತ್ತೆ, ಹೆಣ್ಣ ಕುಳಿಗೂ ಕೊಟೇಶನ್ ಸಿಗುತ್ತೆ, ಒಂದು ಬಿಡೋದಿಲ್ಲ. ಎಂಥ ಕೆಲಸ ಮಾಡೋರಿಗೂ ಒಂದು ಕೊಟೇಶನ್ ರೆಡಿ ಇರುತ್ತೆ. ಯಾವಾಗ ಕೂಡ ಡೆವಿಲ್ ಕೋಟದ ಸಿಪ್ತರ್ ಅಂತಾರಲ್ಲ ಹಾಕಿ. ಆದ್ರೆ ಬುದ್ಧಿವಂತವನು ಎಲ್ಲರಾದ ದಾರಿ ತಪ್ಪಿಸಕ್ಕೆ ಏನೇಬೇಕು ಎಲ್ಲ ಮಾಡಿ ತಯಾರಾಗಿ ಬಂದಿದ್ದಾರೆ. ನಿನಗೆ ಗೊತ್ತಿಲ್ಲ, ಸಾರಥಿ ಅಂದ್ರೆ ರಥಿಯ ರಥವನ್ನು ಓಡಿಸೋನಲ್ಲ, ರಥಿನ ಪ್ರೊಟೆಕ್ಟ್ ಮಾಡೋನು ಅಂತ ಅರ್ಥ. ರಥಿನ ಕಾಪಾಡ್ಬೇಕು ಅವನು. ಕಾಪಾಡ್ಬೇಕಾದ್ರೆ ಏನಾಗಿರ್ಬೇಕು? ಅವನಿಗಿಂತ ಸುಪೀರಿಯರ್ ಆಗಿರ್ಬೇಕು. ಎಲ್ಲ ಗುಣದಲ್ಲೂ ಅವನು ಜಾಸ್ತಿ ಜಾಸ್ತಿ ಇರಬೇಕು. ಅಂದ್ರೆ ನೀನು ಯಾರು ಅಂತ ಅರ್ಥ. ನೀನೀಗ ಅರ್ಜುನಿಗಿಂತ ದೊಡ್ಡವನು ಅಂತ ಕೇಳ್ತಿದ್ದೇನೆ, ಕಡಿಮೆ ಅಂತ ಕೇಳ್ತಾ ಇಲ್ಲ ನಾನೀಗ. ಇಷ್ಟೆಲ್ಲ ದುರ್ಯೋಧನ ಮಾತಾಡ್ತಾನಲ್ಲ, ಬಿಡ್ತಾರ ಇದೆಲ್ಲ ತೀರಿ ಹೊಡೆದು ಬಿಡ್ತೀಯ ಅಂತ ಕೇಳಿದರೆ ಆ ಹೇಳ್ತಾರೆ, ನೋಡು ನಿನಗೆ ಗೊತ್ತಿಲ್ಲ, ಒಂದ್ ಮಾತು ಹೇಳ್ತೇನೆ, ಸಾರಥಿಯಾದ ರಥಿಗಿಂತ ದೊಡ್ಡವನಾಗಿರಬೇಕು ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅರ್ಜುನಶ್ಚ ಯಥಾಹರಿಹಿ. ಕೃಷ್ಣ ಇದ್ದಾನೆ ಸಾರಥಿಯಾಗಿ, ಅರ್ಜುನ ಮುಂದೆ ಕುತ್ಕೊಂಡಿದ್ದಾನೆ, ಯಾರು ದೊಡ್ಡವರು ಗೊತ್ತಲ್ಲ ಹೇಗೆ ಅಂತ ಕೇಳ್ತಾರೆ. ಯಾರು ದೊಡ್ಡವರು ಗೊತ್ತಲ್ಲ, ಒಂದು ದುರ್ಯೋಧನ ಕೂಡ ಒಂದು ಒಪ್ಪಿಕೊಂಡ ಕೃಷ್ಣ ದೊಡ್ಡವರು ಅರ್ಜುನಿಗಿಂತ. ಭಾರಿ ಇಂಟ್ರೆಸ್ಟಿಂಗ್ ಅದು. ಕೃಷ್ಣ ಸರ್ವೋತ್ತ ಅವನ ಬಾಯಿಲ್ಲೇ ಬಂತು, ಅನಿವಾರ್ಯವಾಗಿ ಬಂತು. ನರ ನಾರಾಯಣ, ಅರ್ಜುನ ನರಾವಿಷ್ಟನಾದವನು, ನಾರಾಯಣ ಐತ ಅಂತ ಅವನು ಕೂಡ ನರನಾದ ಐಕ್ಯ ಅಂತ ಹೇಳಲಿಲ್ಲ ಪುಣ್ಯಕ್ಕೆ. ನರ ನರಕ್ಕಿಂತ ಭಾರಿ ದೊಡ್ಡವರು ಅಂತ ಹೇಳಿಬಿಟ್ಟು. ಕೃಷ್ಣ ಎಷ್ಟು ದೊಡ್ಡವನು, ಕೃಷ್ಣ ಹ್ಯಾಕೆ ಕಾಪಾಡ್ತಾನೆ ಅರ್ಜುನನನ್ನ, ಹಾಗೆ ಕಾಪಾಡೋದು ಕೇಳಿದ್ರೆ ಹೊರತು ಕಡಿಮೆ ಅಂತ ಹೇಳಿಲ್ಲ ನಾನು ಅಂದನಂತ. ಹೇಗೆ ದಾರಿ ತಪ್ಪಿಸೋರು ಎಲ್ಲ ಒಳ್ಳೆ ವಾರ್ತಿದ ಒಂದು. ಅರ್ಜುನಶ್ಚ ಯಥಾ ಹರಿಹಿ, ದುರ್ಯೋಧನ ಹೇಗೆ ಸ್ಟಡಿ ಮಾಡಿದ್ದಾನೆ, ನನಗೆ ಗೊತ್ತು ಅರ್ಜುನಿಂತ ಕೃಷ್ಣ ದೊಡ್ಡವನು ಒಂಬುದು ಹಾಕಿರಿ ನಂಬೋದಾಗಿದ್ದಿದ್ರೆ ಅವನು ಇಂಥ ಚಾನ್ಸ್ ಸಿಕ್ಕಿತ್ತು ಗೊತ್ತ. ಎಂಥ ಮೂರ್ಖ ಅವನು ದುರ್ಯೋಧನ. ಶಲ್ಯರಾಜನ ಸಾರಥ್ಯ ಆಗುತ್ತೆ ಹೊಡ್ಕತಾ ಇದ್ದಾನೆ, ಅರ್ಜುನಿಗೆ ಕೃಷ್ಣ ಸಾರಥ್ಯ ದುಃಖ ಪಡ್ತಾ ಇದ್ದಾನೆ. ಕೃಷ್ಣ ಫಸ್ಟ್ ಚಾಯ್ಸ್ ಕೊಟ್ಟಿದ್ದ ಯಾರಿಗೆ, ಇವನಿಗೇನೆ. ದುರ್ಯೋಧನ ಇಬ್ಬರು ಯಾರು ಬೇಕು ಅಂತ ಕೇಳಿದ್ದ ಯಾರೇ, ಕೃಷ್ಣ ಅರ್ಜುನಿಗೆ ಹೇಳಿದ, ಇದಕ್ಕೆ ಯಾರು ಆರಿಸ್ಕೋಬೇಕು ಅಂತ ಕೇಳಿದರೆ ದುರ್ಯೋಧನ ಏನ್ ಮಾಡ್ದ, ಅರ್ಜುನ ಕೃಷ್ಣನ ಆರಿಸ್ಕೊಂಡು ಬಿಟ್ಟ ದಡ್ಡ, ನಾನು ಎಷ್ಟು ಜಾಣ ಸೈನ್ಯ ಆರಿಸ್ಕೊಂಡ್ಬಿಟ್ಟೆ ಅಂತ ಬಂದಲ್ಲ, ಈಗ ಬಿಡುತ್ತಿರ್ಬೇಕಾಗಿದೆ, ಈ ಸಂಕಟ ಆಗಿರ್ಬೇಕೀಗ. ಅಯ್ಯೋ ಅವತ್ತೇ ಕೃಷ್ಣನ ಆರಿಸ್ಕೊಂಡ್ಬಿಟ್ಟಿದ್ರೆ, ಕಳ್ಳರಿಗೆ ಕೃಷ್ಣ ಸಾರಥಿ ಆಗಿಬಿಟ್ಟಿದ್ದಿದ್ರೆ, ಏನ್ ಬಿದ್ದಿದ್ರೆ ಏನಾಗ್ತಿತ್ತು ಜಾರೇನೇ ಇಲ್ಲ, ಏನೇನೋ ಆಗ್ತಿತ್ತು ಅಂತ ಕನಸು ಕಾಣ್ತಾ ಇದ್ದಾರೆ. ಟೂ ಲೇಟ್, ಈಗ ಪರೀಕ್ಷೆಗಳು ಸೆಪ್ಟೆಂಬರ್ ಆದ್ಮೇಲೆ ಮಾತ್ರೆ ಸರಿಯಾಗಿ ಬರೆದಿದ್ರೆ ಆಗ್ತಿತ್ತು ಅಂತ ನೋಡ್ರಿ. ಹಾಗೆ ಹಾಗೆ ಸೆಪ್ಟೆಂಬರ್ ಮಾತ್ರೆಯಲ್ಲಿ ಎಷ್ಟು ಸುಲಭ ಇತ್ತಲ್ಲ ಸಂಕಟ ಪಟ್ರೆ, ಹಾಗೋ ಹಾಗೆ ಟೂ ಲೇಟ್, ಏನು ಪ್ರಯೋಜನ ಇಲ್ಲ. ನಮ್ಮ ಜೀವನ ಹೀಗೇನೆ, ಅಂತ್ಯಕಾಲದವರೆಗೂ ಏನೇನೋ ಮಾಡ್ಕೊಂಡಿರ್ತಾನೆ. ಜ್ಞಾನ ಬರೋ ಹೊತ್ತಿಗೆ ಟೂ ಲೇಟ್, ಏನು ಮಾಡಕ್ ಬರೋದಿಲ್ಲ. ಆಗ ಆರೂ ಸಂಗಡ ಬಾಹೋರ್ ಇಲ್ಲ ಅನ್ನೋ ಗೊತ್ತಾಗೋ ಹೊತ್ತಿಗೆ ಇವನೇ ಹೋಗಲು ತಯಾರಾಗಿರ್ತಾರೆ. ಏನು ಉಪಯೋಗ ಅದರಿಂದ, ಮೊದಲೇ ಗೊತ್ತಾಗಿದ್ದಿದ್ರೆ ಒಳ್ಳೆ ವಯಸ್ಸಿನ ಗೊತ್ತ ಎಷ್ಟು ಸಾಧನೆ ಮಾಡಬಹುದಾಗಿತ್ತಾಗ. ಆದ್ರಿಂದ ನಾವು ಕೌಮಾರ ಆಚರೆ ಪ್ರಾಜ್ಞ ಧರ್ಮಾನ್ ಭಾಗವತಾರಿಹ, ಚಿಕ್ಕಂದಿನಲ್ಲಿ ಶಾಸ್ತ್ರ ತಿಳ್ಕೊಳ್ಬೇಕು, ತತ್ವವನ್ನು ಸಂಪಾದನೆ ಮಾಡಬೇಕು, ಆಗ ನಮಗೆ ಉಪಯೋಗಕ್ಕೆ ಬರುತ್ತೆ. ದುರ್ಯೋಧನೆ ಉಪಯೋಗಕ್ಕೆ ಬರಲೇ ಇಲ್ಲ. ಆದ್ದರಿಂದ ನೋಡು ಮಾವ, ನೀನು ಇದಾಗಬೇಕು, ಅರ್ಜುನನಿಗೆ ಕೃಷ್ಣ ಸಾರಥಿಯಾದಂತೆ ನೀನು ಕರ್ಣನಿಗೆ ಸಾರಥಿಯಾಗಬೇಕು, ನಮಗೆ ಗೆಲುವು ತಂದುಕೊಡಬೇಕು ಅಂತ ಕೇಳಿದ್ದೇನೆ. ಆದರೆ ಶಲ್ಯ ಬಿಟ್ಟಿಲ್ಲ, ಅದು ಆ ಬೋಸ್ ಚೇಂಜ್ ಮಾಡಿಲ್ಲ, ಕಾರ ಶಲ್ಯ ಭಾರಿ ಬುಸ್ಕುಡ್ತಾ ಇದ್ದಾರೆ, ಚೆನ್ನಾಗಿ ಅವಮಾನ ಮಾಡ್ತಿದ್ದಿ ಅಂತ ಹೇಳಿಬಿಟ್ಟು. ಆಗ ದುರ್ಯೋಧನ ಏನ್ ಮಾಡ್ತಾನೆ, ನೋಡು ಮಾವ ನೀನ್ ಏನ್ ತಿಳ್ಕೊಂಡಿದ್ದೀಯಾ, ಒಂದ್ ಕಡೆ ಬಂದ್ರೆ ಎಕ್ಸೆಪ್ಷನ್ ಅಂತ ಆಗುತ್ತೆ ಕೆಲವು ಸಲ. ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿದ್ದಾನೆ, ಅದೊಂದು ಎಕ್ಸೆಪ್ಷನ್, ಅದು ಅದನ್ನು ರೂಲ್ ಮಾಡಬೇಡ ಅಂತ ಹೇಳ್ಬೋದು ನೀನೀಗ. ಅದಕ್ಕೆ ಇನ್ನೊಂದು ಕತೆ ಹೇಳ್ತೇನೆ ಕೇಳು. ಇನ್ನೊಬ್ರು ಇದ್ದಾರೆ, ಅವರು ಸಾರಥಿಯಾದವರೇ, ಅವರು ಕೂಡ ಎಂಥವರು ರಥಿಗಿಂತ ದೊಡ್ಡವರಾದವರೇ. ಆ ಕತೆ ಹೇಳ್ತೇನೆ ಶುರು ಮಾಡಿದ್ದಾನೆ. ದುರ್ಯೋಧನ ಎಷ್ಟು ಪುರಾಣ ಗೊತ್ತಿದೆ ಅವ್ರಿಗೆ, ಇದು ಆಶ್ಚರ್ಯ. ಪುರಾಣ ಪುಣ್ಯಕತೆ ಎಲ್ಲ ಕೇಳ್ಬಿಟ್ಟಿದ್ದಾರೆ ಅವರು ಕೂಡ. ಅಪ್ಲಿಕೇಶನ್ ಜೀರೋ, ಈಗ ಫೇಲ್ ಆಗೋ ಹುಡುಗರು ಟೆಕ್ಸ್ಟ್ ಬುಕ್ ಎಲ್ಲ ಇಟ್ಕೊಂಡಿರ್ತಾರೆ, ಗೈಡು ಇಟ್ಕೊಂಡಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ, ಆದ್ರೆ ಉದ್ಯೋಗ ಮಾತ್ರ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅವರು. ಇವತ್ತು ದುರ್ಯೋಧನ ಪುರಾಣ ಕಥೆಗಳನ್ನು ಕೋಟ್ ಮಾಡ್ತಾನೆ, ದೊಡ್ಡ ಕಥೆ ಹೇಳ್ತಾನೆ. ಈಗ ಅದೇನ್ ಕಥೆ ಅಂತ ನಾಳೆ ನೋಡೋಣ. ದುರ್ಯೋಧನ ಬಾಯಲ್ಲಿ ಕಥೆ, ಅದೇ ಬಹಳ ವಿಚಿತ್ರವಾದ ಕಥೆ ಬೇರೆ ಹೇಳ್ತಾರೆ. ಆ ಕಥೆಯಲ್ಲಿ ಆ ಸಂದೇಶವನ್ನು ಕೊಡ್ತಾನೆ. ಆದ್ರಿಂದ ನೀನು ಕರ್ಣನಿಗೆ ಸಾರಥ್ಯ ಆಗೋದ್ರಲ್ಲಿ ಏನೂ ಕೆಟ್ಟದ್ದಿಲ್ಲ, ಇದು ಭಾರಿ ದೊಡ್ಡ ಪರಿಶ್ರಮ ಅದನ್ನು ಹೇಳೋದಕ್ಕೆ ಹೋಗ್ತಾನೆ. ಅದ್ ಹೇಗೆ ಹೇಳ್ತಾನೆ ದುರ್ಯೋಧನ ಅಂಬುದನ್ನ ನೋಡೋಣಂತೆ. ನಮಗಿನ್ನು ಕರ್ಣ ಪರ್ವ ಇದು. ಕರ್ಣ ಪರ್ವ ಹೆಸರಿಗೆ ಕರ್ಣ ಯುದ್ಧ ಮಾಡಿದ ಒಂದೂವರೆ ದಿವಸ ಅಷ್ಟೇ ಇದೆ. ಆದರೆ ಆತನ ಪರ್ವ ಒಂದು ವಾರ ಪೂರ್ತಿ ಬೇಕಾತಾರೆ, ಎರಡು ದಿವಸ ಆಗಬೇಕು ಈಗಾಗಲೇ. ಇನ್ನೊಂದು ನಾಲ್ಕೇ ದಿವಸ ಇರ್ತದೆ, ಆರು ದಿವಸ ಉಪನ್ಯಾಸ. ಆದ್ದರಿಂದ ನಾಲ್ಕು ದಿವಸದ ಕರ್ಣನ ಪರ್ವದಲ್ಲಿ ಬಹಳ ರೋಚಕವಾದಂತಹ ಅತ್ಯಂತ ಅಪೂರ್ವವಾದ ಘಟ್ಟಗಳ ಸರಮಾಲೆ ಬರುತ್ತೆ, ಅದನ್ನು ನೋಡೋಣ ಅಂತ ಹೇಳ್ತಾ. ಇವತ್ತು ದಿವಸ ಗುರುರಾಜರಾಯರು ಒಂದು ವಿದ್ಯಾ ಸಂಸ್ಥೆಗೆ ಭಗವದ್ಗೀತಾ ಪುಸ್ತಕಗಳನ್ನ ವಿದ್ಯಾರ್ಥಿಗಳ ಪ್ರೋತ್ಸಾಹಿಸೋಸ್ಕರವಾಗಿ ದಾನವಾಗಿ ಕೊಡೋ ಮೂಲಕ ಒಳ್ಳೆಯ ಒಂದು ಜ್ಞಾನ ಕಾರ್ಯಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದು ಸದುಪಯೋಗ ಆದರೆ ನಿಜವಾದ ಅರ್ಥದಲ್ಲಿ ಒಳ್ಳೆ ಮಾತುಗಳು ನಮ್ಮನ್ನ ಒಂದು ಮಾತು ಜ್ಞಾಪಕ ಮಾಡಿಕೊಂಡ್ರೆ, ಯಾರು ಫೋನ್ ನಂಬರ್ ಗೊತ್ತಿದ್ರೆ ಖುಷಿಯಾಗಿಬಿಡುತ್ತೆ, ಹಬ್ಬ ಡೈಲ್ ಮಾಡಿಬಿಡ್ತೀವಿ ತಕ್ಷಣ. ಇನ್ನು ಭಗವಂತನ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಇದ್ದಾಗೆ, ಭಗವದ್ಗೀತಾದಿಗಳು ವಿಷ್ಣು ಸಹಸ್ರನಾಮಗಳು ಅಂದ್ರೆ ದೇವರ ಜೊತೆ ಸಂಬಂಧ ಬೆಳೆಸ್ತಕ್ಕಂತಹ ಮಂತ್ರಗಳವೆಲ್ಲ ಕೂಡ ಅದನ್ನ ಅರ್ಹ ಜನಗಳ ಕೈಯಲ್ಲಿ ಸಿಕ್ಕಾಗ ವಂಡರ್ಸ್ ಮಾಡಬಹುದು ಅಂತದಕ್ಕೋಸ್ಕರ ಶ್ರೀ ಗುರುರಾಜರಾಜ ಮಾಡಿರತಕ್ಕಂತಹ ಕಾರ್ಯ ಈ ಹರಿವಾಯುಗಳು ಅತ್ಯಂತ ಪ್ರಿಯಕರವಾಗಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಲೀಯತಾಂ ಕಮಲಾಂ.